योऽन्तः प्रविश्य मम वाचमिमां सुषुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावः हराय भजकानिष्टहराय पुरवैरिणे भवाय भवते भूयात् शिवाय सरसा नमः उमेशाद्या सुरावोहं वीडे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाः वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ದ್ರೋಣ ಪರ್ವ ನಿರ್ಣಯವನ್ನು ಮಾಡ್ತಾ 11ನೇ ದಿವಸ ದ್ರೋಣಾಚಾರ್ಯರ ಸೇನಾಧಿಪತ್ಯ ಇವತ್ತು ಭೀಮಶಲ್ಯರ ಮಧ್ಯೆ ಯುದ್ಧ ನಡೆದು ಶಲ್ಯರಾಜ ಪರಾಭವವನ್ನು ಕಾಣ್ತಾನೆ. ಅನಂತರ 12 ದಿವಸದ ಯುದ್ಧದಲ್ಲಿ ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಂತೆ ದ್ರೋಣಾಚಾರ್ಯರು ಪ್ರಯತ್ನ ಮಾಡುತ್ತಿದ್ದಾರೆ. ಅರ್ಜುನ ಆ ಸಮಯದಲ್ಲಿ ಭಗದತ್ತನನ್ನು ಎದುರಿಸಿದ್ದಾನೆ. ಆತ ಪ್ರಯೋಗ ಮಾಡಿದ ವೈಷ್ಣವಾಸ್ತ್ರವನ್ನು ಭಗವಂತನಾದ ಕೃಷ್ಣ ತಾನು ವೈಜಯಂತಿ ಮಾಲೆಯನ್ನಾಗಿ ಸ್ವೀಕಾರವನ್ನು ಮಾಡ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ಮಯಾಖಿಲಂ ಸರ್ವದಾ ಧಾರ್ಯತಾ ಏವ, ನಾನು ಎಲ್ಲವನ್ನು ನಾನೇ ಧರಿಸಬಹುದು ಅರ್ಜುನ, ಇದನ್ನು ಯಾಕೆ ಧರಿಸಿದೆ ಅಂತ ಕೇಳಬೇಡ ಅಂತ ಹೇಳಿದಾಗ ಅರ್ಜುನಿಗೆ ಯುದ್ಧದಲ್ಲೂ ಕೂಡ ಮತ್ತೊಮ್ಮೆ ಜ್ಞಾನೋಪದೇಶ ಆಯಿತು. ಗೀತಾಮೃತವನ್ನು ಕೇಳಿದ ಆತನ ಮುಂದೆ ಅನೇಕ ಬಾರಿ ಭಗವಂತನ ಮಹಿಮೆಯನ್ನು ಕಣ್ಣಾರೆ ಕಂಡು ಕೃಷ್ಣ ಹೇಳಿದ್ದ, ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ನಿದರ್ಶನ ಇದು. ವೈಷ್ಣವಾಸ್ತ್ರಕ್ಕೆ ವಿಷ್ಣುವಿನ ಹೊರತು ಯಾರೂ ನಿಲ್ಲಕ್ಕಾಗೋದಿಲ್ಲ. ಅದನ್ನು ಕೃಷ್ಣ ತಾನು ಸ್ವೀಕಾರ ಮಾಡ್ತಾ ತಾನೇ ವಿಷ್ಣು ಅಂತ ತೋರಿಸಿಕೊಡ್ತಾನೆ. ವೈಷ್ಣವಾಸ್ತ್ರವನ್ನು ಸ್ವೀಕಾರ ಮಾಡಿದ ಕೃಷ್ಣನೇ ಅದನ್ನು ಕೊಟ್ಟಿದ್ದಂಥ ವರಾಹದೇವರು ಅಂತ ಅರ್ಥ. ತಸ್ಯ ರೂಪೇಶು ಅಭೇದ, ಪರಮಾತ್ಮ ರೂಪರೂಪಗಳಲ್ಲಿ ಭೇದ ಇಲ್ಲ. ಅನಂತರ ಅರ್ಜುನ ಭಗದತ್ತನನ್ನು ಸಂಹಾರ ಮಾಡ್ತಾನೆ, ಸುಪರಿತಿಕವನ್ನು ಸಂಹಾರ ಮಾಡ್ತಾನೆ. ಆತ ಕುಬೇರನ ಅವತಾರ, ಕುಬೇರನಾಗಿ ವಾಪಸ್ ಹೋಗ್ತಾನೆ. ಸುಪ್ರತೀಕ ಸಾಂಶವಾದ ಆನೆ ಅದು ವಾಪಸ್ ಹೋಗುತ್ತೆ. ಆ ದಿಗ್ಗಜ ಅವತ್ತಿನ ಇನ್ನೂ ಅನೇಕ ಯುದ್ಧ ನಡೆದು ಅಲ್ಲಿ ಶಕುನಿಯ ತಮ್ಮಂದಿರನ್ನು ಅರ್ಜುನ ಕೊಲ್ತಾನೆ. ಇದು ಬಹಳ ಮುಖ್ಯವಾದ ಘಟ್ಟ. ಅನೇಕರು ಕೆಲವು ಕಟ್ಟು ಕಚ್ಚೆ ಮಾಡಿರೋದು. ಈ ಶಕುನಿ ಅನ್ನೋನು ಭಾರಿ ಒಳ್ಳೆಯವನು. ದುರ್ಯೋಧನ ಅವನಿಗೆ ಒಟ್ಟು 100 ಜನ ಇದ್ರಂತೆ, ಶಕುನಿ ಅಣ್ಣ ತಮ್ಮದ್ರ 100 ಜನ ಇದ್ರಂತೆ. ದುರ್ಯೋಧನ ಅವ್ರನ್ನೆಲ್ಲ ಕೊಲ್ಲಿಸ್ಬೇಕು ಅಂತ ಹೇಳಿ ಸೆರೆಯಲ್ಲಿಟ್ಟಿದ್ದಂತೆ. ಅವರಿಗೆಲ್ಲ ದಿವಸಕ್ಕೆ ಒಂದು ಅಗಳು ಅನ್ನ ಒಂದು ಹನಿ ನೀರು ಕೊಡ್ತಿದ್ದಂತಷ್ಟೇ, ಸಾಯಿಲೆ ಅಂತ ಹೇಳಿ ಅವ್ರು ಯೋಚನೆ ಮಾಡಿದರು. ಇದ್ರ ತಿಂದರೆ ಯಾರೂ ಬದುಕೋದಿಲ್ಲ ಅಂತ ಗೊತ್ತಾಗಿಬಿಟ್ಟು ಅದನ್ನೆಲ್ಲ ಒಬ್ಬನಿಗೆ ಕೊಡಬೇಕು, ಅವ್ರು ಉಳ್ಕೊಂಡು ದುರ್ಯೋಧನ ವಂಶ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದರಂತೆ. ಆಗ ಶಕುನಿಯನ್ನು ಉಳಿಸಿದ್ರಂತೆ. ಆ 100 ಅಗಳು 100 ಹನಿ ನೀರು ಕುಡಿದು ಇವರು ಬದುಕಿ ಉಳಿದು ಸತ್ತು ಹೋಗಿಬಿಟ್ರಂತೆ. ಅದಕ್ಕೆ ಅವನು ಏನು ಮಾಡಿದ್ರೆ ಒಬ್ಬನೇ ಉಳ್ಕೊಂಡಿದ್ದೆ ಶಕುನಿ. ಅದಕ್ಕೆ ದುರ್ಯೋಧನ ಜೊತೆ ಸೇರಿ ದುರ್ಯೋಧನ ಬುದ್ಧಿ ಕೆಡಿಸಿ ಕುರುವಂಶ ಹಾಳು ಮಾಡಿದ ಅಂತ ಕಥೆ ಹೇಳ್ತಾರೆ. ಅದು ಎಷ್ಟೊಪ್ಪು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ಶಕುನಿಯ ತಮ್ಮನನ್ನು ಅರ್ಜುನ ಕೊಲ್ತಾನೆ ಅಂತ ಹೇಳಿದ ಮೇಲೆ ಸುಳ್ಳು ಅದೇ ಕತೆ ಸುಳ್ಳಾಯ್ತು ಈಗಾಗಲೇ. ಜೊತೆಗೆ ದುರ್ಯೋಧನ ಶಕುನಿಯಿಂದ ಕೆಟ್ಟವನಲ್ಲ. ಇವತ್ತು ಈರುಳ್ಳಿ ಮೂಲಿಗೆ ಸೇರಿಸಿದ್ರೆ ಯಾವುದರಿಂದ ಯಾವ್ದು ಕೆಡಕ್ಕೆ ಲೆಕ್ಕ ಹಾಕಿರೋಣ. ನಿಷಿದ್ಧ ಎಲ್ಲ ನಿಷಿದ್ಧ ಪದಾರ್ಥಗಳೇ. ಆದ್ದರಿಂದ ದುರ್ಯೋಧನ ದುಷ್ಟ, ಶಕುನಿಯೂ ದುಷ್ಟ. ಶಕುನಿ ಸಹಜವಾಗಿಯೇ ದುಷ್ಟ, ದುರ್ಯೋಧನನೂ ದುಷ್ಟ. ಪರಸ್ಪರ ಅವರಿಗೆ ಪಾಂಡವರ ಮೇಲೆ ದ್ವೇಷ ಇತ್ತೇ ಹೊರತು ಶಕುನಿ ಒಳ್ಳೆಯವನು. ಅವನು ದುರ್ಯೋಧನನ ಕೆಟ್ಟ ಕಾರ್ಯಕ್ಕೆ ಪ್ರತಿಕ್ರಿಯೆ ತಿಳಿಸಿಕೊಂಡ ಅಂತ ಹೇಳೋದಾಗಲಿ, ದುರ್ಯೋಧನ ಒಳ್ಳೆಯವರು ಅಂತ ಹೇಳೋದಾಗಲಿ, ಮಹಾಭಾರತ ಹೃದಯ ಅಲ್ಲ. ಇಂಥ ಕಥೆಗಳಿಂದ ಜನ ವಿನಾಕಾರಣವಾಗಿ ಮೂಲ ಅಂಶದಿಂದ ಬೇರೆ ಕಡೆ ಹೋಗೋಕ್ಕಾಗುತ್ತೆ. ಅವತ್ತು ರಾತ್ರಿ ಮತ್ತೆ ದುರ್ಯೋಧನ ಬರ್ತಾನೆ, ನೀವು ಹೇಳಿದ್ದೇನೋ ಮಾಡಿದ್ದೇನೋ, ದುರ್ಯೋಧನ ಬೈತಾನೆ, ಎಷ್ಟು ಬೈತಾನೆ ಲೆಕ್ಕನೇ, ಹೇಳಿದ್ದೇನೋ ಮಾಡಿದ್ದೇನೆ, ನೀವು ಬೇರೆ ಕಡೆ ಕರ್ಕೊಂಡು ಹೋದ್ರೆ ಸೆರೆ ಹಿಡಿತೇನೆ ಅಂತ ಹೇಳಿದ್ರಿ ಧರ್ಮರಾಜನನ್ನು. ಏನಾಯ್ತು ಇವತ್ತಿನ ದಿವಸ ನಮ್ಮವನ ಸತ್ತ ಅಷ್ಟೇ, ಭಗದತ್ತ ಹೋದ, ಅವನು ಸುಪ್ರತೀಕ ಹೋಯಿತು, ನಮಗೆ ಲಾಸು, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ದುರ್ಯೋಧನ, ಯೋಚನೆ ಮಾಡಬೇಡ, ನಾಳೆ ದಿವಸ ನಾನು ಮತ್ತೆ ನಿನ್ನೆ ಕೇಳು, ಹೊಸ ಪ್ರತಿಜ್ಞೆ ಮಾಡ್ತೇನೆ, ನಾಳೆ ದಿವಸ ನಾನು ಧರ್ಮರಾಜನ ಸೆರೆ ಹಿಡಿತೇನೆ, ಇಲ್ಲದೆ ಹೋದರೆ ತತ್ ಸದೃಶ್ಯಂವಾ ನಿಹನ್ವಿ, ಅವನಂಥ ವೀರ ನಾನು ಕೊಂದು ಹಾಕಿರ್ತೇನೆ, ಕೊಂದೇ ಬಿಡ್ತೇನೆ ಅಂತ ಹೇಳಿದರು. ದುರ್ಯೋಧನ ಆಯಿತು ಅಂತ ಹೊರಟ. ಮರು ದಿವಸ ಯುದ್ಧ ಪ್ರಾರಂಭವಾಯಿತು. ಅವತ್ತು ದ್ರೋಣಾಚಾರ್ಯ ವಿಚಿತ್ರವಾದ ವ್ಯೂಹವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಚಕ್ರವ್ಯೂಹ ಪದ್ಮವ್ಯೂಹ ನಿರ್ಮಾಣ ಮಾಡಿಬಿಟ್ಟು ಸವಾಲು ಹಾಕ್ತಾರೆ ಪಾಂಡವರಿಗೆ. ಅರ್ಜುನ ಅಷ್ಟೊತ್ತಿ ಅದಕ್ಕೆ ಆ ಕೆಲಸ ಏನು ಮಾಡ್ತಾರೆ ಗೊತ್ತಾರೆ, ಅರ್ಜುನ ಆ ಕಡೆ ಹೋದ್ಮೇಲೆ ವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ, ಸಂಕ್ಷಪ್ತ ಕ್ರಮೇಲೆ ಅದನ್ನು ಯುದ್ಧ ಹೊರಟು ಬಿಡ್ತಾರೆ. ವ್ಯೂಹ ಪ್ರವೇಶ ಯಾರು ಮಾಡಬೇಕು ಅಂತ ಪ್ರಶ್ನೆ. ವ್ಯೂಹ ಅಂದರೆ ಫೀಲ್ಡಿಂಗ್ ಅರೇಂಜ್ಮೆಂಟ್ ಇದ್ದ ಹಾಗೆ, ಅದನ್ನು ಭೇದಿಸಬೇಕು. ಅದು ಬರೀ ನಿಲ್ಲಿಸಿರೋದಲ್ಲ, ಮಂತ್ರ ಹಾಕಿಬಿಡ್ತಾರೆ. ಮಂತ್ರ ಹಾಕಿದಾಗ ಆ ಮಂತ್ರ ಗೊತ್ತಿದ್ದವರು ಮಾತ್ರ ಓಪನ್ ಆಗುತ್ತೆ, ಇದ್ರೂ ಓಪನ್ ಆಗೋದಿಲ್ಲ. ಇವತ್ತು ಲಾಕಿಗೆ ನಂಬರ್ ಗೊತ್ತಿದ್ರೆ ಮಾತ್ರ ಓಪನ್ ಮಾಡೋಕ್ಕೆ ಬರುತ್ತಾ ಆ ಥರ. ಹೀಗಾಗಿ ಕೋಡ್ ನಂಬರ್ ಗೊತ್ತಿಲ್ಲದೆ ಹೋದರೆ ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ? ಆ ರೀತಿಯಾಗಿ ಪ್ರತಿ ಮಂತ್ರ ಗೊತ್ತಿರಬೇಕದು. ಆಮೇಲೆ ನೋಡ್ತಾರೆ ಅರ್ಜುನಿಗೊಬ್ಬನಿಗೆ ಪೂರ್ತಿ ಗೊತ್ತಿದ್ದಂಥದ್ದು, ಅದಕ್ಕೆ ದ್ರೋಣಾಚಾರ ಹೋದ ಮೇಲೆ ಹಾಕಿರ್ತಾರೆ. ಅರ್ಜುನ್ ಧರ್ಮರಾಜನಿಗೆ ಭಾರಿ ಸಮಸ್ಯೆ ಆಯಿತು, ಆ ಸಮಯಕ್ಕೆ ಯಾರು ಪ್ರವೇಶ ಮಾಡಬೇಕು ಅಂತ ಭಾರಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಇದೆ, ಭೀಮಸೇನರು ಉಪಯೋಗ ಪಡ್ಕೊಳ್ತಾ ಇಲ್ಲ, ನೆನಪಿರಬೇಕು. ಅವರು ಸರ್ವಜ್ಞರು, ಅರ್ಜುನ ಓದಿ ಕಲ್ತಿದ್ದರೆ ಇವರಿಗೆ ಅನಾದಿ ಕಾಲದಿಂದ ಅನಂತ ಕಾಲದ ಎಲ್ಲ ವಿಷಯ ಗೊತ್ತಿರೋರು ಅಂದರೆ ರುಜುಗಳು. ಅವರು ಉಪಯೋಗ ಮಾಡಿಕೊಳ್ಳೇ ಇಲ್ಲ. ಇದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು ನಾವು. ಇವತ್ತು ನಮ್ಮ ಎದುರಿಗೆ ಕಲ್ಪವೃಕ್ಷ ಕಾಮಧೇನು, ಶ್ರೀಮದ್ ಆಚಾರ್ಯರಿದ್ದಾರೆ, ಸಿದ್ಧಾಂತ ಇದೆ, ಪ್ರಯೋಜನ ಪಡಿತಾ ಇಲ್ಲ ನಾವು ಅದರಿಂದನೇ, ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ ಅಷ್ಟೇ. ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಭೀಮಸೇನ ಮಾತಾಡಲಿಲ್ಲ. ಯಾತಕ್ಕೆ ಅಂದರೆ ಅವರು ಜ್ಞಾನಿಗಳು ಯಾವಾಗಲೂ ಕೂಡ ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ, ನೇರವಾಗಿ ಮಹಾತ್ಮ ಜ್ಞಾನ ಇದ್ದವರಿಗೆ ಅನುಗ್ರಹ ಮಾಡ್ತಾರೆ, ಇಲ್ಲದವರು ಸುಮ್ಮನೆ ಇದ್ದು ಬಿಡ್ತಾರೆ ಅಂತ. ಏನು ಮಾಡಬೇಕು ಯೋಚನೆ ಮಾಡಿ ಕೊನೆ ತೀರ್ಮಾನಕ್ಕೆ ಬಂದ. ಅದು ಭೇದಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಅಭಿಮನ್ಯು ಕರೆದ. ಅಭಿಮನ್ಯು ಹೋಗೋದು ವಿಷಯ ಗೊತ್ತಿತ್ತಲ್ಲ, ಅಭಿಮನ್ಯು ನೀನು ಹೋಗು, ವ್ಯೂಹ ಭೇದನ ಮಾಡು ಅಂತ ಹೇಳಿದ ತಕ್ಷಣ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ ನಾನು ಹೋಗ್ತೇನೆ, ಆದರೆ ನನಗೆ ಮರಳಿ ಬರೋದು ಗೊತ್ತಿಲ್ಲ, ಪ್ರವೇಶ ಮಾಡಬಲ್ಲೆ ಮಾತ್ರ ಅಂತ ಹೇಳಿದ. ನೀನು ಅಷ್ಟು ಮಾಡು, ನಾವೆಲ್ಲ ಹಿಂದೆ ಬಂದುಬಿಟ್ಟು ನೀವು ಸಹಾಯ ಮಾಡ್ತೇವೆ ಅಂತ ಹೇಳಿದರು. ಎಂಟ್ರಿ ಸಿಕ್ಕರವೆಲ್ಲ ಬರ್ತೇವೆ ಅಂತ ಹೇಳ್ತಾರೆ. ಅಭಿಮನ್ಯು ಮಹಾವೀರ ಪಾಪ, ಕೃಷ್ಣನ ತಂಗಿಯ ಮಗ ಕೇಳಬೇಕಾ, ಅರ್ಜುನನ ಮಗ, ಬೇಕಾದಷ್ಟು ಆತನಲ್ಲಿ ಪಾಂಡವರ ಮಗನಾಗಿದ್ದಕ್ಕೆ ಧರ್ಮರಾಜ ಅರ್ಜುನ ನಕುಲ ಸಹದೇವರ ಒಂದು ಅಂಶ ಆತನಲ್ಲಿ ಸೇರಿತ್ತಂತೆ, ಜೊತೆ ಕೃಷ್ಣ ವಿಶೇಷವಾದ ಸನ್ನಿಧಾನ ಬೇರೆ ಇಟ್ಟಿದ್ದಂತೆ. ಬಹಳ ವೀರಾವೇಶದಿಂದ ಹೊರಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ, ಇವತ್ತು ನಾನು ನಕರೋಮಿ ಅಷ್ಟಧಾ ಯುದ್ಧೇ ನಭವಾಮಿ ಅರ್ಜುನಾತ್ಮಜಃ. ಇವತ್ತೇನಾದರೂ ಕೂಡ ಕೌರವರ ಸೈನ್ಯವನ್ನು ದಿಕ್ಕಾಪಾರ ಮಾಡಿ ಓಡಿಸದೆ ಹೋದರೆ ನಾನು ಅರ್ಜುನನೇ ಮಗನೇ ಅಲ್ಲ ಅಂತ ಹೇಳ್ತಾನೆ. ನಾಹಂ ಸುಭದ್ರಯ ಜಾತಃ, ನಾನು ಸುಭದ್ರೆಯ ಮಗನಲ್ಲ, ಅರ್ಜುನನ ಮಗನಲ್ಲ, ಅವರಲ್ಲಿ ಭಯ ಹುಟ್ಟಿಸೇ ಬರ್ತೇನೆ ಅಂತ ಹೊರಡ್ತಾ ಇದ್ದಾನೆ. ಒಳಗೆ ಪ್ರವೇಶ ಮಾಡಬೇಕಾದ್ರೆ ಜಯದ್ರಥನ್ ಮುಂದೆ ನಿಲ್ಲಿಸಿದ್ದ, ಆ ಎಂಟ್ರಿ ಒಳಗೆ ಜಯದ್ರಥನ್ ನಿಂತಿದ್ದ. ಅವನಿಗೆ ವರ ಅವತ್ತಿನ ದಿವಸ ವನಪರ್ವದಲ್ಲಿ ಅವನು ಯಾವಾಗ ದ್ರೌಪದಿ ಹರಣದ ಪ್ರಸಂಗದಲ್ಲಿ ಭೀಮಾರ್ಜುನದ ಪರಾಭೂತನಾದ, ಆಗ ಅವನು ರುದ್ರದೇವರ ಕುರಿತು ತಪಸ್ ಮಾಡಿ ವರ ಪಡ್ಕೊಂಡಿದ್ದ. ಒಂದು ದಿವಸದ ಮಟ್ಟಿಗೆ ಅರ್ಜುನನ ಹೊರತು ಉಳಿದ ನಾಲ್ಕು ಪಾಂಡವರನ್ನ ಗೆಲ್ಲೋ ಶಕ್ತಿ ಬೇಕು ಅಂತ ಕೇಳಿ ಅವರು ತಥಾಸ್ತು ಅಂತ ಹೇಳಿದ್ರು. ಅವರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಈ ವರಗಳು ಹೇಗೆ ಅಂದರೆ ಸಿಯಲ್ಲಿದ್ದ ಹಾಗೆ, ಬೇಕಾದ ದಿವಸ ಹಾಕೋದಲ್ಲ ಆ ಥರ. ಅವು ಇಷ್ಟು ಇಷ್ಟಪಡ್ದ ಉಪಯೋಗಿಸೋದು ಬೇಕಾದ್ರೆ ಬಿಟ್ಟು ಬಿಡುವುದು. ಇವತ್ತು ಅವೇಲ್ ಮಾಡ್ಕೊಳ್ತಾ ಇದ್ದಾರೆ. ನಿಂತ್ಕೊಂಡ ಆಗ ಧರ್ಮರಾಜನ ಹೋಗೋಕ್ಕಾಗೋದಿಲ್ಲ, ನಕಲ ಸಹದೇವರಿಗೆ ಆಗ್ತಾ ಇಲ್ಲ, ಬೀಚೇಂದ್ರಿಗೆ ಆಗ್ತಾ ಇದೆ, ಆದರೂ ಹೋಗ್ತಾ ಇಲ್ಲ. ಇದು ವಿಶೇಷ, ಅನೇಕ ಆಗ್ತಾ ಇಲ್ಲ ಅಂತ ಎದುರುಕೊಂಡ್ಬಿಟ್ಟರು ಎಲ್ಲರೂ ಕೂಡ. ಅವ್ರು ಆಗ್ತಾ ಇಲ್ಲ, ನಾ ಹೋಗ್ತಾ ಇಲ್ಲ ಯಾತಕ್ಕೆ ಅಂತ ಕೇಳಿದರೆ, ಅವತ್ತು ಅಭಿಮನ್ಯು ಸಾಯಬೇಕು ಅಂತ ಭಗವಂತನ ಸಂಕಲ್ಪ ಇದೆ. ಇವರು ಹಿಂದೆ ಹೋದರೆ ಪ್ರಾಣದೇವರ ಜೊತೆ ಬಂದರೆ ಪ್ರಾಣ ಹೇಗೆ ಹೋಗುತ್ತೆ, ಹೋಗೋದಿಲ್ಲ. ಆದ್ದರಿಂದಾಗಿದೆ ಅಭಿಮನ್ಯು ಒಬ್ಬನೇ ಹೋಗಬೇಕು, ಆ ಮೂಲಕವಾಗಿ ಅವನು ಇವತ್ತು ಅಸ್ತಂಗತನಾಗಬೇಕು ಅಂತ ಸಂಕಲ್ಪ ಮಾಡಿ ಧರ್ಮರಾಜ ಕೇಳಿದ್ರೆ ವಿಷಯ ಬೇರೆ ಇತ್ತು, ಉಪಯೋಗ ಮಾಡ್ಕೋತಾ ಇಲ್ಲ ಆತ ಈಗಾಗಲೇ. ಆದರೆ ಹಾಗೆ ಯುದ್ಧ ಮಾಡ್ತಾನೆ ಅಂತ ಅನೇಕರು ತಿಳಿದು ತಪ್ಪು ತಿಳ್ಕೋತಾರೆ. ಭೀಮಸೇನರು ಸೋತು ಓಡಿ ಹೋಗಿಬಿಟ್ರು ಅಂತೇಳಿ, ಸೋತಿಲ್ಲ, ಯುದ್ಧ ಮಾಡ್ತಾನೆ ಇದ್ದಾರೆ, ಸೋತಿಲ್ಲ, ಸೋಲಿಸ್ತೇ ಸುಮ್ಮನೆ ಯುದ್ಧ ಮಾಡ್ತಿದ್ದಾರಷ್ಟೇ. ಅಭಿಮನ್ಯನ ಸಾವಿನ ಸುದ್ದಿ ಬರೋವರೆಗೂ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾ ಇದ್ದಾರಷ್ಟೇ. ಅಭಿಮನ್ಯು ಒಳಗೆ ಪ್ರವೇಶ ಮಾಡಿಬಿಡ್ತಾನೆ, ಭಯಾನಕವಾದ ಹೋರಾಟವನ್ನು ಮಾಡ್ತಾನೆ ಒಬ್ಬನೇ, ಸೈನ್ಯ ಇಲ್ಲ, ಏನೇನೂ ಇಲ್ಲ ಅದರೊಳಗೆ. ಇವತ್ತು ಸಾಮಾನ್ಯವಾದ ನಾಟಚಾರ ಗಲಾಟೆ ಮಾಡ್ತಿದ್ರೆ ಒಬ್ಬನು ಹೋಗೋದು ಕಷ್ಟ, ಪೊಲೀಸರು ಗುಂಪು ಗುಂಪಾಗಿ ಬರ್ತಾರೆ, ಒಬ್ಬರು ಹೋಗೋದಿಲ್ಲ ಅವ್ರು ಕೂಡ, ಅಲ್ಲಿ ಲಾಟಿ ಗಿಡ ಹೊಡೆಯ ಮಾಡ್ತಾರೆ. ಇದು ಒಬ್ಬನೇ ರಥ, ಒಂದು ಎಷ್ಟು ಮಿನಿಮಮ್ ಎಷ್ಟೋ ಅಷ್ಟೇ, ಎಕ್ಸ್ಟ್ರಾ ಏನೇನೂ ಇಲ್ಲ. ಒಳಗೆ ಪ್ರವೇಶ ಮಾಡ್ತಾನೆ, ಆ ವ್ಯೂಹದಲ್ಲಿ ಸುತ್ತಾನೆ, ಯಾರು ಜೊತೆಗಿಲ್ಲದ ನೋಡ್ತಾರೆ, ಖುಷಿಯಾಗುತ್ತೆ, ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಕಡೆ ಇವರು ಒಬ್ಬನೇ, ಅವ್ರ ಕಡೆ ಎಲ್ಲರೂ ದ್ರೋಣಾಚಾರ್ಯ ಸಮೇತ ಸಂಕ್ಷಿಪ್ತಕರೊಂದೇ ಬೇರೆ ಕಡೆ ಇದ್ದಾರೆ, ಉಳಿದವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಕೃಪಾಚಾರ್ಯರು, ಕರ್ಣ, ಶಕುನಿ, ಶಲ್ಯರಾಜ, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಎಂಥವ್ರು ಮಹಾಘಟಾನುಘಟಿಗಳು ಎಲ್ಲ ಸೇರಿದ್ದಾರೆ. ಅಭಿಮನ್ಯು ಎಲ್ಲರ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ, ಆತ ಮಾತು ಕೊಟ್ಟಂತೆ ನಡೀತಾನೆ. ವಿಚಿತ್ರ ವಿಚಿತ್ರವಾದ ಯುದ್ಧ, ಕೌರವರ ಸೈನ್ಯ ಸಾಯ್ತಾ ಇದೆ, ಸಾಯ್ತಾ ಇದೆ, ಸಾಯ್ತಾ ಇದೆ. ಇತರ ಒಬ್ಬನೇನು ಮಾಡೋಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ. ಆಚಾರ್ಯರು ಬರೀತಾರೆ ದ್ರೋಣಾಚಾರ್ಯರಲ್ಲಿ ಅಷ್ಟು ದುರ್ಬಲರೇ ಅಂತ ಕೇಳಿದರೆ, ಇಲ್ಲ. ದ್ರೋಣಾದಯಸ್ತಂ ಹರಿಕೋಪಭೀತಾ ಪ್ರತ್ಯಕ್ಷತೋ ಹಂತು ಮಶಕ್ನುವಂತಹ, ಒಂದು ಭಯ ಅವರಿಗೆ, ಕೃಷ್ಣನ ಮುಂದೆ ಏನು ಉತ್ತರ ಕೊಡೋದು ನಾಳೆ ಅಂತ ಹೇಳಿಬಿಟ್ಟು. ಈ ಹುಡುಗನ ಕೊಂದು ಹಾಕಿದ್ರೆ ಅಂತ ಅಪಕೀರ್ತಿ ಬರೋದಿಲ್ಲ, ಕೃಷ್ಣನ ಮುಂದೆ ಹೇಗೆ ತಲೆ ಎತ್ತೋದು ಅಂತ ಅವ್ರಿಗೆ ಭಾರಿ ಭಯ. ಅಶ್ವತ್ಥಾಮ ದ್ರೋಣಾಚಾರ್ಯರಿಗೆ, ಕರ್ಣನಿಗೆ ಡಿಸ್ಟರ್ಬ್ ಆಗಿದೆ ಮೈಂಡ್, ದುರ್ಯೋಧನ ಸಾಧ್ಯವಾಗ್ತಾ ಇಲ್ಲ. ದೇವರು ಸನ್ನಿಧಾನವೇ ಇಟ್ಟಿದ್ದಾನೆ ಭಗವಂತ ಅವತ್ತಿನ ದಿವಸ, ಹೀಗಾಗಿ ಅಭಿಮನ್ಯು ತಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯೋಚನೆ ಮಾಡ್ತಾರೆ ಮಾಡ್ತಾರೆ, ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಕೊನೆಗೆ ಮೋಸನೇ ಮಾಡಬೇಕು ತೀರ್ಮಾನ ಮಾಡಿ, ಕಪಟವನ್ನೇ ಮಾಡಬೇಕು. ಕಪಟಕ್ಕೆ ಉಪಯೋಗಿಸಿದ್ದು ಯಾರನ್ನು ಗೊತ್ತಾ, ಕರ್ಣನನ್ನು ಉಪಯೋಗಿಸ್ತಾರೆ. ಕರ್ಣ, ನೀನು ಹೋಗು, ನೀನು ಹೋಗಿ ಆತರ ಹಿಂದಿನಿಂದ ಹೊಡಿ ಅಂತ ಹೇಳ್ತಾರೆ. ಎಷ್ಟು ತಪ್ಪು ಮಾಡ್ತಾರೆ, ಅನೇಕರು ಗಮನಿಸಿರಬೇಕು. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಅನ್ಯಾಯ ಮಾಡಿದರು, ಮೋಸ ಮಾಡಿದರು ಅಂತ ಅನೇಕರು ಎಲ್ಲೋದರೂ ಹೊರಡ್ತಾ ಇರ್ತಾರೆ ಮಾತನ್ನು. ಮೋಸ ಯಾರು ಮಾಡ್ತಿದ್ದಾರೆ ನೋಡಬೇಕು. ನೇರವಾಗಿ ಮೋಸ ಮಾಡಲಿಕ್ಕೆ ಶುರು ಮಾಡಿದ್ದಾರು ಅಂದರೆ ಕರ್ಣ ಹೊಡ್ತಿದ್ದಾರೆ, ದುರ್ಯೋಧನಾದಿಗಳ ಸಂಚು. ಆ ಕಡೆಯಿಂದ ಹೋಗಿ ನೀನು ಹಿಂದಿನಿಂದ ಹೊಡಿ ಅಂತ ಹೇಳ್ತಾರೆ. ಪಾಪ, ಹಿಂದಿನಿಂದ ಹೋಗಿ ಆತನ ಧನುಸ್ಸನ್ನು ಕತ್ತರಿಸಿಬಿಡ್ತಾರೆ, ಧನುಸ್ಸನ್ನು ಕತ್ತರಿಸ್ತಾರೆ, ಇನ್ನೊಂದು ಧನುಸ್ ಅದನ್ನು ಕತ್ತರಿಸ್ತಾ ಹೋಗ್ತಾರೆ. ಸ್ಪೇರೇ ಇಲ್ಲ, ಅದನ್ನು ಪೂರ್ತಿ ಕಟ್ಟವನ್ನು ಮಾಡಿಬಿಡ್ತಾರೆ. ಬಹಳ ಯೋಚನೆ ಮಾಡ್ತಾನೆ. ಅದೇ ಸಮಯಕ್ಕೆ ಆತನಿಗೆ ಚೇತರಿಸುವ ಅವಕಾಶ ಸಿಗಬಾರ್ದು. ಒಬ್ಬರು ಆತ ಸಾರಥಿಯನ್ನು ಹೊಡೆದಾಕ್ಬಿಡ್ತಾರೆ, ಇನ್ನೊಬ್ಬ ಸಾರಥಿ ಇಲ್ಲ, ಇನ್ನೊಬ್ಬರು ಆತ ರಥ ಧ್ವಜವನ್ನು ಕತ್ತರಿಸ್ತಾರೆ, ಮತ್ತೊಬ್ಬರು ಆತನ ರಥ ಗಾಳಿಗಳನ್ನು ಹರಿಸ್ತಾರೆ, ಕೆಲವು ಕುದುರೆಗಳನ್ನು ಕೊಂದು ಏಕದಮ್ ಒಳ್ಳೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಾಪ ಒಬ್ಬೊಬ್ಬರು ಕೂಡ ಅಭಿಮನ್ಯು ಹತಾಶನಾಗೋದಿಲ್ಲ. ಉಳಿದವರಾಗಿದ್ದರೆ ಹಾರ್ಟ್ ಫೇಲ್ ಆಗಿ ಹೋಗ್ಬೇಕಂತ ಕಾಲ ಅದು ಬಂದು ಕೆಳಗೆ ಹಾರ್ತಾನೆ, ಬಿಡೋದಿಲ್ಲ. ಕೊನೆಗೆ ಏನು ಸಿಕ್ಕಿದವನು ಹೊಡಿತಾ ಇದ್ದಾನೆ ಅಭಿಮನ್ಯು, ಆದರೂ ಯಾರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ತನ್ನನ್ನು. ಹೇಳ್ತಾರ, ಹಸ್ತಚಕ್ರಂ ಹಸ್ತಸ್ಥಿತಮೇವ ಚಕ್ರು, ಏನು ಆಯುಧ ಇಲ್ಲಪ್ಪ, ಬರೀ ಚಕ್ರ ಅಷ್ಟೇ. ಆ ಚಕ್ರದಿಂದ ಹೊಡಿಸುತ್ತಾ ಇದ್ದಾನಂತೆ, ಚಕ್ರಪಾಣಿಯ ತಂಗಿ ಮಗ ಅಲ್ಲ, ಚಕ್ರದಿಂದಲೇ ಆಯುಧವನ್ನು ಮಾಡ್ಕೊಂಡು ಹೊಡಿತಾ ಇದ್ದಾನಂತೆ. ಚರ ಸಾಯ್ತಿದ್ದಾರೆ, ಅವನೇನು ಮಾಡೋಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ. ಆ ಸಮಯದಲ್ಲಿ ಪುನಃ ತನ್ನ ಕವಚವನ್ನು ಕಟ್ ಮಾಡ್ತಾನೆ. ಎಷ್ಟು ನಿಜವಾಗಲೂ ಕೂಡ ಅತ್ಯಂತ ಹೇಯವಾದಂಥ ಪ್ರಸಂಗ ಮಹಾಭಾರತ ಯುದ್ಧದಲ್ಲಿ ಈ ಕೌರವರು ಮಾಡಿದ್ದು. ಒಬ್ಬ ಹುಡುಗನನ್ನು ನೆನಪಿರಬೇಕು ಆ ಸಭೆ. ಈ ಕತೆ ಕೇಳಿದವರು ಯಾರು ಬರ್ತದೆ, ದುರ್ಯೋಧನ ಪಕ್ಷ ವಹಿಸಲು ಸಾಧ್ಯ ಇಲ್ಲ. ಅವನು ಮಾಡಿದ ಕಗ್ಗೊಲೆ ಅಂದರೆ ಕಗ್ಗೊಲೆಯೇ ಅದು ಬಂದು ಹತಾಶನಾಗ್ತಾನೆ. ಆದರೂ ಅವನು ಸೋರೋದಿಲ್ಲ, ಅರ್ಜುನನ ಮಗನ ಅರ್ಜುನನ ಮಗನೇ ಯುದ್ಧ ಮಾಡ್ತಿದ್ದಾನೆ. ಆ ಒಂದು ಹಂತದಲ್ಲಿ ಕೊನೆಗೆ ಆತನ ಮೇಲೆ ಯುದ್ಧಕ್ಕೆ ಬಂದ ಬರ್ತಾ ಇತ್ತ ಲಕ್ಷಣ ಅಂತ ಯುದ್ಧಕ್ಕೆ ಬರ್ತಾನೆ ಒಬ್ಬನು. ಲಕ್ಷಣ ದುರ್ಯೋಧನನ ಮಗ, ಆಶ್ಚರ್ಯದಲ್ಲಿ ಕೊಂದಾಗ್ತಾನೆ ಅಭಿಮನ್ಯು. ದುರ್ಯೋಧನ ಎದುರಿಗೇನೆ ಅವನ ಮಗನ ಕೊಂದಾಗ್ತಾನೆ ಲಕ್ಷಣನನ್ನ. ಹಿಂದೆ ಅಕ್ಷಕುಮಾರನಾಗಿದ್ದ ರಾಮಾಯಣದ ಕಾಲಕ್ಕೆ ರಾವಣನ ಮಗ, ಇದು ದುರ್ಯೋಧನನ ಮಗ ಅಂತ ಸ್ಟೇಜಲ್ಲಿ ಕೊಂದಾಕಿದಾಗ ಅವರಿಗೆ ಹಾಹಾಕಾರ ಉಂಟಾಯಿತು. ಬಿಡಲಿಲ್ಲ, ಹೇಗಾದರೂ ಕೊಲ್ಲಬೇಕು ಅಂತ ಹೇಳಿದಾಗ ದುಶ್ಯಾಸನ ಮಗ ಬರ್ತಾನೆ. ದುಶ್ಯಾಸನ ಮಗ ಇವನಿಗೆ ಯುದ್ಧ ನಡೀತಾ ಇದೆ. ಇವರು ಬೆಳಗ್ಗಿನಿಂದ ಹೋರಾಡಿದವನು, ಇವನು ಕವಚ ಕವಿಚ ಏನೋ ಇಲ್ಲದೇ ಇದ್ದವನು, ಅವನು ಫ್ರೆಶ್ ಆಗಿ ಬಂದವನು. ಅವನು ಇಬ್ಬರಿಗೆ ಯುದ್ಧ ನಡೀತಿರಬೇಕಾದ್ರೆ ಗದಾ ಯುದ್ಧವನ್ನು ಮಾಡ್ತಾನೆ. ಅಲ್ಲಿರೋ ಯಾವ ಗದೆ ತಗೋತಾನೆ ಅಂತ ಅವನು ಗದೆ ತೊಗೊಂಡು ಬರ್ತಾನೆ. ಒಬ್ಬರೊಬ್ಬರು ಜೋರಾಗಿ ಹೊಡಿತಾರೆ, ಅಭಿಮನ್ಯುವಿನ ಪೆಟ್ಟಿಗೆ ಅವನು ಸತ್ತು ಬಿಡ್ತಾನೆ, ಅವನ ಪೆಟ್ಟಿಗೆ ಈತನು ಸತ್ತು ಬಿಡ್ತಾನಪ್ಪ. ಕೊನೆಗೆ ಹತಾಗ ಕೊನೆಯಷ್ಟೇ ಇದು ಆಲ್ವ ಹೆಚ್ಚೆ ಕಡೆ ಸಾಯಂಕಾಲದ ಹೊತ್ತಾಗಲೇ ಇಡೀ ದಿವಸ ಮ್ಯಾನೇಜ್ ಮಾಡ್ತಾನೆ ಒಬ್ಬನೇ ಅಂತ ತಿಳ್ಕೊಂಡ್ರೆ ಅಕ್ಷೋಹಿಣಿಗಟ್ಟಿನ ಸೈನ್ಯದೊಳಗೆ ಏಕಾಂಗಿ ವೀರ. ಅವರ ಅಪ್ಪ ಏನು ಮಾಡಿದ್ದ, ಉತ್ತರೋಗ್ರಹಣ ಕಾಲಕ್ಕೆ ಒಬ್ಬನೇ ಅಷ್ಟು ಜನಗಳನ್ನು ಗೆದ್ದಿದ್ದ, ಮಗ ಒಬ್ಬನೇ ಇಷ್ಟು ಜನ ಅಟ್ಯಾಕ್ ಮಾಡಿದ. ತಂದೆಗೆ ತಕ್ಕ ಮಗ ಅನಿಸ್ಕೊಡ್ತಕ್ಕಂಥ ಕೀರ್ತಿ ಆತನದಾಯಿತು. ಆ ಯಾವಾಗ ಬಿದ್ದೋ ಭೀಮಸೇನ ದೇವರು ನೋಡಿದ್ರು, ಯಾರು ಸುದ್ದಿ ಕಳಿಸಿಲ್ಲ. ದೇವದರ್ತನ ಹೊಡೆದು ಆಗ ಎಂಟರ್ ಆಗ್ತಾರೆ, ಅಲ್ಲಿವರೆಗೂ ಹೋಗೋದಿಲ್ಲ. ದೇವದರ್ತನ ಹೊಡೆದು ಎಂಟರ್ ಆಗ್ತಿದ್ದಾರೆ, ಆಗ ಪೂರ್ತಿ ಡಿಸ್ಟರ್ಬ್ ಆಗುತ್ತೆ ಸೈನ್ಯ. ಆದರೆ ಅಭಿಮನ್ಯು ಸತ್ತೋಗಿದ್ದೆ ಅಷ್ಟೊತ್ತಿಗೆ. ನಮ್ಮ ಜನ ಏನು ಬುದ್ಧಿವಂತಿಕೆ ಮಾಡ್ತಾರೆ ಗೊತ್ತಾ, ಈಗ ಇದು ಭೀಮಸೇನ ದೇವರಿಗೆ ಗೊತ್ತಿತ್ತು ಅಂತ ಹೇಗೆ ಹೇಳ್ತೀರಿ ನೀವೀಗ? ಚಕ್ರವ್ಯೂಹ ಭೇದನೆ ಮಾಡೋದಕ್ಕೆ ಅವ್ರಿಗೆ ಬರ್ತಿತ್ತು ಅಂತ ಹೇಗೆ ಹೇಳ್ತೀರಿ? ಪದ್ಮವ್ಯೂಹ ಅವರಿಗೆ ಭೇದನೆ ಮಾಡೋದು ಗೊತ್ತಿದ್ದಿಲ್ಲ ಅಂತ ನಾನು ಹೇಳ್ತೀವಿ ಅಂತ ಏನು ಮಾಡಬೇಕು? ಅದಕ್ಕೆ ಕಷ್ಟ ಉತ್ತರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಅಲ್ಲೇ ಉತ್ತರ ಇದೆ, ಆ ಉತ್ತರ ನೋಡಿದ್ರೆ ಜನ ಬೈತಾರೆ ಅಷ್ಟೇ. ಭೀಮಸೇನ ದೇವರ ಅಜ್ಞಾನ ಇಲ್ಲ, ಅದು ಸಂಪೂರ್ಣವಾದ ಜ್ಞಾನ ಇದೆ. ಭಗವಂತನ ಸಂಕಲ್ಪ ನಡಿಬೇಕಷ್ಟೇ. ಅಲ್ರಿ, ತಮ್ಮ ತಮ್ಮನ ಮಗ ಸಾಯ್ತಿರ್ತಾನೆ ಭಗವಂತನ ಸಂಕಲ್ಪ ಅಂತ ಕೇಳಿದರೆ ಅವ್ರು ಹೆಂಡತಿ ವಸ್ತ್ರಾಪಾರ ಮಾಡೋಕೆ ಯಾಕ್ಷನ್ನ ಕೂತಿದ್ರು ಅವರು? ಅದು ಅದೇ ಕಾಲಕ್ಕೆ ಕೂತಿತ್ತು. ಇದು ಕಂಡವ್ರ ವಿಷಯ ಅಲ್ಲ, ತಮ್ಮ ವಿಷಯ ನಡ್ಕೊಂಡಿದ್ದಾರೆ ಈಗಾಗಲೇ. ಅದಿಲ್ಲಿ ಮತ್ತೆ ತೋರಿಸ್ತಿದ್ದಾರಷ್ಟೇ. ಅಂದರೆ ಅವರಿಗೆ ಮೋಹ ಗೀಹ ಯಾವುದೂ ಇಲ್ಲ ಅವರಿಗೆ. ದೇವರ ಸಂಕಲ್ಪ ಬೇಕೇ ಹೊರತು ಮತ್ತೊಂದಲ್ಲ. ಆ ಕಡೆ ಎಲ್ಲ ಹತಾಶರಾದರು ಪಾಂಡವರು. ಅರ್ಜುನ ವಾಪಸ್ ಬರ್ತಿದ್ದಾರೆ. ದೊಡ್ಡ ಕಥೆಯಲ್ಲಿ ದಿವಸಕ್ಕೆ ಕೂಡ ಹಟ್ಟಲ್ಲೇ ನಡೀತಾ ಇದೆ, ಅದ್ಯಾವುದು ಹೇಳೋದಿಲ್ಲ. ಬರ್ತಿರ್ಲಿಕ್ಕೆ ಗೊತ್ತಾಯಿತು ಅಭಿಮನ್ಯು ಸತ್ತಿದ್ದಾನೆ ಅಂತ ಹೇಳಿ ಅರ್ಜುನ ಭಾರಿ ದುಃಖ ಪಡ್ತಾನೆ. ಆತನ ಸಮಾಧಾನ ಮಾಡೋಕ್ಕೆ ಯಾರಿಗೂ ಸಾಧ್ಯವಾಗ್ತಾನೇ ಇಲ್ಲ. ಏನು ನೋಡಿದ್ರು ಒಂದೇ ಸಮನೆ ದುಃಖ ಪಡ್ತಾರೆ ಪಾಪ, ಯಾರು ಹೇಳೋ ಮಾತು ಕೇಳೋ ಸ್ಥಿತಿ ಇಲ್ಲ ಅತಿಲ್ಲ. ಆಗ ಹತಾಶನಾದ ಆತನ ಹತ್ರ ಕೃಷ್ಣ ಒಂದು ಪಕ್ಕದಲ್ಲಿ ಕೂತ್ನಂತೆ, ತಾನು ಜೋರಾಗಲು ಶುರು ಮಾಡಿಬಿಟ್ನಂತಾಗ ಎಲ್ಲರೂ ಆಶ್ಚರ್ಯಪಟ್ಬಿಡ್ತಾರೆ. ಅರ್ಜುನನು ಸುಮ್ಮನಾಗಿಬಿಟ್ನಂತೆ. ಆಗ ಕೃಷ್ಣ, ನಾನಂತೂ ಮಗನ ಕಣ್ಣು ಕಳ್ತಾ ಇದ್ದೇನೆ, ನೀನ್ಯಾಕೆ ಕಳ್ತಾ ಇದ್ದೀಯ ಅಂತ ಕೇಳಿದಾಗ ಕೃಷ್ಣ ಹೇಳಿದನಂತೆ, ನಿನಗೆ ಗೀತೆ ಹೇಳಿದನಲ್ಲಪ್ಪ ಅದಕ್ಕೋಸ್ಕರ ಅಂತ ಹೇಳಿದಂತೆ ಭಗವಾನ್. ಇದ್ರ ಪೇಜಾವಳ ಶ್ರೀಪಾದ ಮತ್ತೆ ಮತ್ತೆ ಮಾತು ಹೇಳ್ತಿರ್ತಾರೆ. ಇಲ್ಲಿ ಭಾರತದ ಕಥೆ ಎಲ್ಲದು ಬೇರೆ ಕಡೆಯಿಂದ ಬರೋದು, ತಾತ್ಪರ್ಯ ಇಷ್ಟೇ. ಗೀತೆ ಕೇಳಿದ್ರು ಕೂಡ ನೀನು ಅನುಸಂಧಾನಕ್ಕೆ ತಂದಿಲ್ವಲ್ಲ. ಭಗವಂತ ಹೇಳಿರ್ತಾನೆ ಅರ್ಜುನ, ತಸ್ಮಾತ್ ಯುದ್ಧಸ್ವ ಭಾರತ ಗತಾಸು ನಗತಾಸುಂಶ ನಾನು ಶೋಚಂತಿ ಪಂಡಿತ. ಏನು ಅರ್ಥ ಮಾಡಿಕೊಂಡಾಗಾಯಿತು? ಆಗ ಸಮಾಧಾನ ಆಯಿತು ಅರ್ಜುನನಿಗೆ. ಆ ಹೊತ್ತಿಗೆ ಯೋಚನೆ ಮಾಡ್ತಾನೆ ಕೃಷ್ಣ, ಒಂದು ಉದ್ಯೋಗ ತಡೆದಕ್ಕಾಗ್ತಾ ಇಲ್ಲ, ಇಷ್ಟೊತ್ತಿನ ಶೋಕ ಎಲ್ಲ ಈಗ ಕೋಪ ಕನ್ವರ್ಟ್ ಆಯ್ತು, ಶೋಕ ಎಲ್ಲ ಕೋಪವಾಗಿ ಕನ್ವರ್ಟ್ ಆಗ್ತಾ ಇದೆ, ಇದಕ್ಕೆ ಯಾರ ಕಾರಣ ಅಂತ ಕೇಳಿ. ಅಭಿಮನ್ಯು ಕೊಂದವರು ಯಾರು ಹೇಳಕ್ಕೆ ಬರ್ತಾ ಇಲ್ಲ, ಎಲ್ಲರೂ ಸೇರಿ ಕಲೆಕ್ಟಿವ್ ಕೊಂದಿದ್ದಾರೆ. ತುಂಬ ಜನ ಕಲ್ಲು ಹೊಡೆದು ಕೊಂದಾಗ ಯಾರು ಕಲಿ ಸತ್ರು ಅಂತ ಹೇಗೆ ಗೊತ್ತಾಗಬೇಕು? ಮಾಸ್ ಕ್ರೌಡಲ್ಲಿ ಸತ್ತಾಗ ಹುಡುಕೋದು ಭಾರಿ ಕಷ್ಟ, ಭಾರಿ ಕಷ್ಟ. ಆದರೆ ಒಂದು ಕಾರಣ ಕೊಡ್ತಾನೆ ಧರ್ಮರಾಜ, ನಾವೇನಾದ್ರೂ ಒಳಗಡೆ ಹೋಗಿದ್ದಿದ್ರೆ ನಾವು ಸಹಾಯ ಮಾಡ್ತಿರ್ತೀವಿ, ಒಳಗೆ ಹೋಗ್ಲಿಕ್ಕಾಗಲಿಲ್ಲ, ಇದಕ್ಕೆ ಜಯದ್ರಥ ನಿಂತಿದ್ದ ಅಡ್ಡ, ಅದರಿಂದ ಹಾಗಾಯ್ತು. ಜಯದ್ರಥನಿಗೆ ಶಕ್ತಿ ಇತ್ತ ಅಂತ ಕೇಳಿದ್ರೆ ಆಚಾರ್ಯ ಬರೀತಾರೆ, ವರ ಕೊಟ್ಟ ರುದ್ರದೇವರು ಏನು ಮಾಡಿದ್ರಂತಾಗ, ಜಯದ್ರಥಸ್ಥೇನ ವೃಷಧ್ವಜೇನ ಯುದ್ಧಸ್ಸು, ಇಂದು ರುದ್ರದೇವರು ಒಳಗೆ ಎಂಟರ್ ಆದರಂತೆ ಜಯದ್ರಥನೊಳಗೆ, ಅವರು ಯುದ್ಧ ಮಾಡ್ತಾ ಇದ್ದಾರೆ ನಿಂತ್ಕೊಂಡ್ಬಿಟ್ಟು. ಧರ್ಮರಾಜ ಅದಕ್ಕೆ ಉಳಿದವರಿಗೆ ಸಾಧ್ಯವಾಗಲಿಲ್ಲ, ಭೀಮಸೇನ ದೇವರಿಗೆ ಉದ್ದೇಶ ಇತ್ತು, ಸುಮ್ಮನೆ ಇದ್ರು. ಇದೆಲ್ಲ ಅವನಿಗೆ ಗೊತ್ತಿಲ್ಲ, ಜಯದ್ರಥ ಏನಾದ್ರು ಅಡ್ಡಿ ಮಾಡದೆ ಹೋಗಿದ್ರೆ ನಾವು ಒಳಗೆ ಹೋಗ್ತಿದ್ವಿ, ಅವನೇ ಕಾರಣ ಅಂತ ಹೇಳಿದರೆ ತಕ್ಷಣ ಅರ್ಜುನ ಸಣ್ಣ ಪ್ರಯತ್ನ ಏನು ಮಾಡ್ತಾ ಇದ್ದಾನೆ, ಅಂಥ ಯಾರ ಜಯದ್ರಥನಿಂದಾಗಿ ನನ್ನ ಮಗನ ಸಾವು ಒದಗಿತು, ಅಂಥ ಜಯದ್ರಥನನ್ನ ನಾಳೆ ಸಾಯಂಕಾಲ ಸೂರ್ಯ ಮುಳುಗದರ ಒಳಗೆ ಕೊಂದಾಕ್ತೇನೆ ಅಂತ ಹೇಳಿಬಿಟ್ಟು. ಸೂರ್ಯ ಮುಳುಗ ಡೆಡ್ ಲೈನ್ ಅದು, ಸೂರ್ಯ ಮುಳುಗದರೊಳಗೆ ಕೊಂದಾಕ್ತೇನೆ. ಅದ್ರ ಕನ್ನಡದಲ್ಲಿ ಹೇಳ್ತಾರೆ, ನಾಳೆ ಕೊಡುವಣ ತರಣಿ ತೊಲಗುವ ಮುನ್ನ ಕೊಲುವೆನು ವೈರಿ ಸೈಂಧವನ ಅಂತ ಹೇಳಿದರೆ, ನಾಳೆ ಕೊಡುವಣ ತರಣಿ ತೊಲಗದ ಮುನ್ನ, ನಾಳೆ ಕೊಡುವಣ ಅಂದರೆ ಪಶ್ಚಿಮ, ಪಶ್ಚಿಮಕ್ಕೆ ಸೂರ್ಯ ಹೋಗಿ ಹೋಗೋದಕ್ಕಿಂತ ಮುಂಚೆ ಹೊಡೆದಾಕಿಬಿಡ್ತೇನೆ. ಇಷ್ಟು ಹೇಳಿ ಸುಮ್ಮನಾಗಲಿಲ್ಲ, ಪ್ರತಿಜ್ಞೆ ಮಾಡ್ತಾನೆ ಮಾಡ್ತಾನೆ. ಒಂದು ಸುಮಾರು 8-10 ಶ್ಲೋಕದ ಮೇಲೆ ಹೇಳ್ತಾನೆ ಅರ್ಜುನ, ಅಕಸ್ಮಾತ್ ಮಾಡದೆ ಹೋದರೆ ಏನಾಗಬೇಕು ನನಗೆ ಅಂತ ಹೇಳ್ತಾನೆ. ಅತಿಥಿಗಳಿಗೆ ಅನ್ನ ಹಾಕದೇ ಇದ್ದ ಪಾಪ ಬರಲಿ, ದೊಡ್ಡವರು ಅವಮಾನ ಮಾಡಿದ ಪಾಪ ಬರಲಿ, ಆಶ್ರಿತರನ್ನು ಕೈಬಿಟ್ಟ ಪಾಪ ಬರಲಿ, ಮಧ್ಯಾಹ್ನ ಮಲಗಿದವರನ್ನು ನಿದ್ದೆ ಮಾಡಿದವನು ಪಾಪ ನನಗೆ ಬರಲಿ. ನಾವು ದೊಡ್ಡ ಪ್ರೋಗ್ರಾಮ್ ಅದು ಮಧ್ಯಾಹ್ನಕ್ಕೆ, ನಮ್ಮ ಪಾಪ ಅಂತ ತಿಳ್ಕೊಂಡಿಲ್ಲ, ದೊಡ್ಡ ಐಟಮ್ ಹಾಕಿಕೊಂಡು ಮಲ್ಕೊಂಡ್ಬಿಟ್ಟಿರ್ತೇವೆ. ಮಧ್ಯಾಹ್ನ ಮಲಗಿದವರ ಪಾಪ ನನಗೆ ಬರಲಿ ಅಂತ ಹೇಳ್ಬೇಕಾದ್ರೆ ಅರ್ಜುನ, ನಮಗೆ ಯಾವುದನ್ನು ಭಾರಿ ಪುಣ್ಯ ಅಂತ ತಿಳ್ಕೊಂಡಿದ್ದೇವೆ ಅದು ಮಹಾಪಾಪದ ಕಾರ್ಯ ಅಂತ ಹೇಳ್ತಾರೆ. ಗೋವುಗಳನ್ನು ಕೈಬಿಟ್ಟ ಪಾಪ ಬರಲಿ, ಸ್ತ್ರೀಯನ್ನು ಸಂರಕ್ಷಣೆ ಮಾಡದೆ ಹೋಗಿದ ಪಾಪ ಬರಲಿ, ಪ್ರತಿಯೊಂದು ಕೂಡ ನೈವೇದ್ಯಗಳನ್ನು ಮಾಡದೆ ಅನ್ನ ತಿಂದ ಪಾಪ ಬರಲಿ, ಅವಿಷ್ಟು ಹೇಳ್ತಾ ಹೋಗ್ತಾನೆ. ಕೊನೆಯೇಗ ತರೆಯಕ್ಕಾಗದಿಲ್ಲ, ಕೊನೆ ಹೇಳಿಬಿಡ್ತಾನೆ, ನಾನೇನಾದರೂ ನಾಳೆ ಸಾಯಂಕಾಲ ಸೂರ್ಯ ಮುಳುಗುವ ಮುನ್ನ ಈ ಜಯದ್ರಥನ ಕೊಲ್ಲದೆ ಹೋಗಿಬಿಟ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ, ಇದು ಕ್ಲೈಮ್ಯಾಕ್ಸ್. ಈ ಸುದ್ದಿ ತಕ್ಷಣ ಆ ಕಡೆ ಬಿಟ್ಟಿತು. ಕೃಷ್ಣ ಕೇಳಿದ್ರಂತ, ಅರ್ಜುನ ಇಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ನಿನಗಾಗತ್ತೇನಯ್ಯ ಅಂತ ಕೇಳಿದ್ರಂತ. ಆಗತ್ತ ನಿನಗೆ? ಅರ್ಜುನ ಬುದ್ಧಿವಂತಿಕೆ ಪಡ್ತಾನೆ, ಕೃಷ್ಣ ನೀನಿದ್ದೀಯಲ್ಲ ಅನ್ನಂತ ಅಷ್ಟೇ. ಇಷ್ಟೇ ಬೇಕಾಗಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅಂತ ನಾ ಅಲ್ಲಿ ಮರ್ತು ಬಿಡ್ತೇವಲ್ಲ, ಆಗೋದಿಲ್ಲ ಅಂತ ಹೇಳ್ತಾನೆ. ನಮಗೆ ಏನು ಮಾಡಿ ಏಕಾಶಿ ಉಪಾಸನ ಮೊದಲೇ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನಮಗೆ ನೆಗೆಟಿವ್ ಥಿಂಕಿಂಗ್ ನಮಗೆಲ್ಲ ಕೊಡೋದು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಸಿನಿಮಾ ಟಿಕೆಟ್ ಹೋಗ್ತಾನೆ ಸಿಗುತ್ತೆ ಅಂತ ಬ್ಲ್ಯಾಕಲ್ಲಿ ತೊಗೋತೇನೆ, ಬಿಡೋದಿಲ್ಲ. ಸೆಕೆಂಡ್ ಶೋ ಟ್ರೈ ಮಾಡ್ತೇನೆ ಅಂತ ಅಲ್ಲೇ ಮನೆ ಬಿಡ್ತೇನೆ ಅಂತಾರೆ. ಎಷ್ಟೋ ಜನ ಅಲ್ಲೇ ಹಾರ್ಟ್ ಅವರು, ಎಷ್ಟು ದೀಕ್ಷೆ ಇದೆ ನೋಡಿದರೆ ಅವರಿಗೆ, ಲೌಕಿಕದಲ್ಲಿರೋ ದೀಕ್ಷೆ ಅದೇ ಇರೋ ಅಧ್ಯಾತ್ಮದಲ್ಲಿ ಇದ್ದುಬಿಟ್ಟಿದ್ದರೆ ಸಸಿರ ವೈಕುಂಠ ಆಚಾರ ಹೇಳ್ತಾರೆ, ಹಾಗೆ ಮೇಲೆ ಕಾರ್ಬೋದಾಗಿತ್ತು. ಯಾವತ್ ಪ್ರಣಪತೆ ಜಂತು ಲೋಕವಾರ್ತಾದಿಭಿ ಸದಾ ತಾವತ್ತೇ ಸ್ಫರತೆ ವಿಷ್ಣು ಕೋಣ ಮುಚ್ಚೇತ ಬಂಧನ. ಮತ್ತು ಲೋಕದಿಂದ ವಾರ್ತೆಯಿಂದ ಹರಟೆಯಿಂದ ಮನುಷ್ಯ ಲೋಕ ಚಿಂತನೆ ಬದುಕ್ತಾನಲ್ಲ, ಅಷ್ಟೇ ಪ್ರಯತ್ನ ಮೋಕ್ಷಕ್ಕೆ ಮಾಡಿಬಿಟ್ರೆ ಎಲ್ಲರೂ ಸದ್ಗತಿ ಹೋಗ್ತಾರೆ ಅಂತ ಹೇಳ್ತಾರೆ ಕೃಷ್ಣಾಮೃತ ಮಾಡಿದವರು. ಅವ್ರ ಮಾತು ಆಚಾರ್ಯರ ಮಾತದು. ಆಯಿತು, ದೇವರನ್ನು ನಂಬಿದ, ಆಯಿತು ಅಂತ ಹೇಳಿದ ಕೃಷ್ಣ. ಆ ಕಡೆ ಅಲ್ಲಿ ಮೀಟಿಂಗ್ ಶುರುವಾಯಿತು ದ್ರೋಣಾಚಾರ್ಯ ನೇತೃತ್ವದಲ್ಲಿ. ದುರ್ಯೋಧನರಿಗೆ ಭಾರಿ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಅಭಿಮನ್ಯು ಸತ್ತ ಕುಣದಾಡ್ತಿದ್ದಾನೆ, ಈ ಮಧ್ಯೆ ಎಷ್ಟು ದಂಡ ಅಂದರೆ ತನ್ನ ಮಗ ಸತ್ತಿದ್ದಾನೆ, ಜ್ಞಾನ ಇಲ್ಲ ಅವನಿಗೆ. ಲಕ್ಷ್ಮಣಕುಮಾರ ಸತ್ತಿದ್ದಾನೆ, ಅದಕ್ಕಿಂತ ದೊಡ್ಡದಲ್ಲ, ಜೊತೆಗೆ ತನ್ನ ತಮ್ಮನ ಮಗ ಬೇರೆ ಸತ್ತಿದ್ದಾನೆ. ಇಬ್ಬರು ರಾಜಕುಮಾರ್ ಹೋಗಿದ್ದಾರೆ, ಅವ್ರ ಮಗ ಒಬ್ಬನು ಹೋಗಿದ್ದಾನಷ್ಟೇನೆ. ಕೆಲವರು ಕತೆ ಹೇಳ್ತಾರಲ್ಲ, ನಂದು ಎರಡು ಕಂಡವ್ರ ಪರ ಅವ್ರು ಹೊಡ್ಕೊಂಡು ಹೋಗ್ಲಿ ಅಂತೇಳಿ ಇಂಥವ್ರಿಗೆ ಹೇಳಿದ ಕತೆ. ತನ್ನ ಇಬ್ಬರು ರಾಜಕುಮಾರ ಸತ್ತಿದ್ರು ಎಚ್ಚರಿಕೆ ಇಲ್ಲ, ಭಾರಿ ಸಂತೋಷ, ಭಾರಿ ಸಂತೋಷ. ತಾನೇ ಒಪ್ಕೊಂಡಾಗಾಯ್ತಲ್ಲ, ತನ್ನ ಮಕ್ಕಳಿಗೆ ಅಭಿಮನ್ಯು ಶ್ರೇಷ್ಠ ಅಂತ ಒಪ್ಕೊಳ್ಳೋಕ್ಕಾಗಲಿಲ್ಲ, ಬೆಟರ್ ವಿಕೆಟ್ ಅಂತ ಒಪ್ಕೊಳ್ಳೋಕ್ಕಾಗಲಿಲ್ಲ. ಈಗಾಗಲೇ ಅಭಿಮನ್ಯನ್ನು ಕೊಂದು ದೊಡ್ಡ ಸಾಹಸ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಪ್ರತಿಜ್ಞೆ ವಿಷಯ ಕಿವಿ ಬಿತ್ತು, ದುರ್ಯೋಧನೆಗೆ ಹೊಸ ಪಾಯಿಂಟ್ ಸಿಕ್ತು. ತಷ್ಟ ದ್ರೋಣರಥ ಹೋಗ್ತಾನೆ, ಜಯದ್ರಥ ಕಾಲಿ ಬೇಡು ಅಂತ ಹೇಳ್ತಾನೆ, ಕಾಲಿ ಹಿಡ್ಕೊಂಡ್ಬಿಡ್ತಾನೆ ಹೋಗಿಬಿಟ್ಟು. ಏನಯ್ಯ ಏನು ಅಂತ ಕೇಳ್ತಾರೆ, ಸ್ವಾಮಿ ನೀವು ಮಾತು ಕೊಡೋವರೆಗೂ ಹೇಳೋದಿಲ್ಲ. ಏನು ಮಾತು? ಅವನೀಗ ನಾಳೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ನೀವು ಇವನ್ನ ಕಾಪಾಡಬೇಕು. ದುರ್ಯೋಧನೆ ಉದ್ದೇಶ ಇವನ್ ಕಾಪಾಡೋ ಉದ್ದೇಶ ಅಲ್ಲ, ಇವನು ಬದುಕಿದ ಅರ್ಜುನ ಸಾಯ್ತಾನೆ ಅದು ಮುಖ್ಯ. ಇವತ್ತು ಯಾರ ಮೇಲೂ ಕರುಣೆ ಇಲ್ಲ ಅವನು, ಯಾರು ಬರೀ ಸ್ವಾರ್ಥಿಯವನು, ಯಾರನ್ನು ಬೇಕಾದ್ರೂ ಪಣಕ್ಕಿಡ್ತಾನೆ, ತನ್ನ ತಂಗಿಯ ಗಂಡನ್ನೇ ಪದಕ್ಕಿಡ್ತಾನೆ. ನೀನು ಇರಬೇಕೀಗ, ಅವನೊಂದು ಮಾತು ಹೇಳಿದನಂತೆ, ನನಗೆ ಭಾರಿ ಭಯ ಆಗುತ್ತೆ, ಊರಿಗೆ ಹೋಗ್ಬಿಡ್ತೇನೆ ಅಂತ ಹೇಳ್ತಾನೆ, ನಾನು ಸಿಂಧು ದೇಶಕ್ಕೆ ಹೋಗ್ಬಿಡ್ತೇನೆ ಅಂತ ಹೇಳ್ತಾನೆ. ಇಲ್ಲೊಂದು ಪಾಯಿಂಟ್ ಬರುತ್ತೆ, ಅಕಸ್ಮಾತ್ ಅವನು ಹೋಗಿದ್ರೆ ಅರ್ಜುನ ಏನು ಮಾಡ್ತಿದ್ದ? ಪ್ರತಿಜ್ಞೆ ಹೋಗ್ತಿತ್ತಲ್ಲ ಅಂತ ಕೇಳಿದರೆ, ಇಲ್ಲ, ಪ್ರತಿಜ್ಞೆ ನಡೆಯೋದು ಯಾವಾಗ ಅಂದರೆ ಅಲ್ಲಿ ಫೀಲ್ಡಲ್ಲಿದ್ದರೆ, ಫೀಲ್ಡಲ್ಲಿದ್ದರೆ ಪ್ರತಿಜ್ಞೆ ನಡೆಯೋದಿಲ್ಲ. ಅದು ದುರ್ಯೋಧನ ಏನು ಮಾಡ್ತಾನೆ ಈಗ, ಅವನು ಹೋಗಬಾರ್ದು, ಇಲ್ಲಿರಬೇಕು, ಉಳಿಬೇಕು, ಅವಾಗ ಅರ್ಜುನ ಸಾಯ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜಯದ್ರಥನಿಗೆ ಭಾರಿ ಸಂಕಟ ಬಂತು. ಆಗ ನೋಡಿ, ಇವನು ಮಾತುಕೊಂಡಿದ್ದು ದಯವಿಟ್ಟು ಇವನು ಪ್ರಾಣ ರಕ್ಷಣೆ ಮಾಡಬೇಕು, ಇವನು ಪ್ರಾಣ ರಕ್ಷಣೆ ಮಾಡಿ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನ? ದುರ್ಯೋಧನ ಏನೇ ಏನು ಹೇಳ್ತಿದ್ದಿ, ನಮ್ಮ ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ನಮಗಿಲ್ಲ, ಇವನು ರಕ್ಷಣೆ ಮಾಡೋಕ್ಕೆ ಆಗ್ತಾ ಇದೆಯಾ? ಸಾಧ್ಯ ಇಲ್ಲ ಸ್ವಾಮಿ ಹೇಳಿ ಅಂತ ಹೇಳಿದರೆ, ನೋಡು ಜಯದ್ರಥ, ಸಾದಷ್ಟು ಪ್ರಯತ್ನ ಮಾಡ್ತೇನೆ, ಯೋಚನೆ ಮಾಡಬೇಡ, ನಾವೆಲ್ಲರೂ ನಿನ್ನ ಜೊತೆ ಬರೋರಲ್ಲ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ, ನೀವೊಬ್ಬನೇ ಸರ್, ನಾವೆಲ್ಲ ಸಾಯೋರೆ, ಗ್ಯಾರಂಟಿ ಆಗಿದ್ದೇವೆ, ವೀಕ್ ಪಾಲ್ಟಿ ಅಂದಮೇಲೆ ಸಾಯಲೇಬೇಕು, ಪ್ರಯತ್ನ ಮಾಡ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ. ಯುದ್ಧ ಶುರು ಮಾಡಿದ್ರಂತೆ, ಮರು ದಿವಸ ಬೆಳಿಗ್ಗೆ ಯುದ್ಧ ಶುರುವಾಗ್ತಿದೆ. ರಾತ್ರಿ ಒಂದು ವಿಚಿತ್ರವಾದ ಭಗವಂತ ಕೆಲಸ ಮಾಡ್ತಾನೆ, ಒಳ್ಳೆ ಮಲಗಿನ ಜಾವ, ಅರ್ಜುನ ಮಲಗಿದ್ದಾನೆ, ಕೃಷ್ಣ ಆತ ಒಂದು ರೂಪದಿಂದ ಎತ್ಕೊಂಡು ಹೊರಟಂತೆ ಅಲ್ಲಿಂದ, ಅದು ಸಾಂಶ ದೇವತೆ, ಒಂದು ರೂಪದಿಂದ ಬಹಿಷ್ಕುಲಾಯಂ ಅಂತ ಉಪನಿಷತ್ತನ್ನು ಹೇಳ್ತಾರೆ, ಕರ್ಕೊಂಡು ಕೈಲಾಸ ಮನಯತ್ರಹು, ಕೈಲಾಸಕ್ಕೆ ಕರ್ಕೊಂಡು ಹೋದಂತೆ ರುದ್ರದೇವರಲ್ಲಿ ಕೂತಿರ್ತಾರೆ. ಕೃಷ್ಣ ಇವರಿಗೆ ಕೈಲೇ ಅರ್ಜುನಕ್ಕೆ ನಮಸ್ಕಾರ ಮಾಡಿಸ್ತಾರೆ, ರುದ್ರ ನಮಸ್ಕಾರ ಮಾಡೋದೇ ನೆನಪಿರಬೇಕು, ನಮಸ್ಕಾರ ಮಾಡಿಸ್ತಾರೆ, ಮಾಡಿಸ್ಬಿಟ್ಟು ಅನುಗ್ರಹ ಮಾಡಬೇಕಿತ್ತನಿಗೆ, ಪಾಶುಪತಾಸ್ತ್ರ ಇನ್ನೊಮ್ಮೆ ಕೊಡಿ ಅಂತ ಹೇಳಿದರು, ಇನ್ನೊಮ್ಮೆ ಕೊಡಿ ಅಂತ ಹೇಳಿದ ತಕ್ಷಣ ಅವ್ರು ಅನುಗ್ರಹ ಮಾಡಿದರು. ನಮಗೆ ದೊಡ್ಡ ಸಂಶಯ, ಕೃಷ್ಣನೇ ಶಕ್ತಿ ಇರಲಿಲ್ವಾ, ಅವ್ರ ಕೈಲೇ ಕೊಡಿಸ್ಬೇಕು, ಅದಕ್ಕೆ ತಾತ್ಪರ್ಯ ನಿರ್ಣಯ ಓದಬೇಕು, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ನೋಡೋರಿಗೆ ಇದು ಭ್ರಮೆ ಹುಟ್ಟಿಸುತ್ತೆ, ಕೃಷ್ಣ ತನ್ನ ಕೈಲಿ ಆಗದ್ದನ್ನು ಅವರು ಮಾಡಿಸಿದ, ಅವ್ರ ಕೈಲೇ ಮಾಡಿಸಿದ ಅಂತ. ನಮಗೇನಾಗಿದೆ ಅಂದರೆ, ಇನ್ನೊಬ್ಬರ ಕೈಲೇ ಮಾಡಿಸಿದ್ದೀವಿ ಅಂದರೆ ಕೈಲಾಗದ್ದು ಅಂದರೆ ಅರ್ಥ ತಿಳ್ಕೊಂಡ್ಬಿಡ್ತೀವಿ ನಾವು, ತಪ್ಪದು. ಆಚಾರ್ಯರು ಟೀಕಾಚಾರ್ಯರಿಗೆ ಟೀಕಾ ಬರೆಸಿದ್ರು ಕೈಲಾಗದ್ದಕ್ಕೆ, ಅವ್ರು ಹೇಳ್ತಾರೆ ಅವ್ರು ಬರೆಸ್ತಿರೋದೇ ಅವರು ಅಂತ ಹೇಳ್ತಾರೆ, ಆಯ್ತಾ? ಅಂದಮೇಲೆ ಬರೆದವರು ಕೇಳಿದ್ರೆ ಗೊತ್ತಾಗುತ್ತೆ ನಾನು ಬರೆದಿದ್ದಲ್ಲ, ಅವರು ಬರೆಸಿದ್ದು ಅಂತ ಹೇಳ್ತಾರೆ. ಇವತ್ತು ಕೃಷ್ಣ ಯಾಕೆ ಹಾಗೆ ಮಾಡ್ತಾನೆ ಗೊತ್ತಾ? ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ. ಯಾರ್ಯಾರು ಯಾವ್ಯಾವ ಗುರುಗಳಿಂದ ಜ್ಞಾನ ಬರಬೇಕು ಅಂತಿರುತ್ತೋ ಅವರವರಿಂದ ಕೊಡಿಸ್ತಾನೆ ಹೊರತು ನೇರ ಕೊಡೋದಿಲ್ಲ. ಅಗಮ್ಯತ್ವ ಥರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋಹವೇ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಸಂಕಲ್ಪ, ಅದಕ್ಕೆ ನಾವು ಬೈಪಾಸ್ ಮಾಡೋಗಿಲ್ಲ ಯಾರನ್ನು ಕೂಡ, ನಿಲ್ಲದ ಏನು ಮಾಡ್ತೀವಿ, ಎಲ್ಲರೂ ಡೈರೆಕ್ಟ್ ದೇವರ ಹತ್ರ ಹೋಗಬೇಕಾಗಿತ್ತು. ಇಲ್ಲ, ಸೋತ್ತಮ ಗುರವ ಪ್ರೋಕ್ತಾ ಬ್ರಹ್ಮಾಂತ ಉತ್ತರೋತ್ತರ. ಈ ಬ್ರಹ್ಮಾತ್ರ ಸಂಕಲ್ಪ ಇದು, ತಮ್ಮ ತಲವಕಾರ ಉಪಶತ್ತಿ ಹೋಗ್ತೇನೆ. ಅವಾಗ ತಲವಕಾರದಲ್ಲಿ ಬಂದರು, ಇಂದ್ರದೇವರು ಬಂದರು, ಭಗವಂತ ಎಷ್ಟು ಮಾಯ ಆಗಿಬಿಟ್ಟ ಅಲ್ಲಿಂದ. ಯಾತಕ್ಕೆ? ತನ್ನಿಂದ ಉಪದೇಶ ಪಡೆಯುವ ಅರ್ಹತೆ ಅವರಿಗಿಲ್ಲ, ಅಲ್ಲಿ ಪಾರ್ವತಿಯಿಂದ ಉಪದೇಶವನ್ನು ಮಾಡಿಸ್ತಾರೆ. ಪಾರ್ವತಿಯಿಂದ ಉಪದೇಶ ಅಲ್ಲಿ ಇದೆ ಅಂದರೆ ಇದು ಅರ್ಜುನ, ಮತ್ತೆ ಅದೇ ಅರ್ಜುನ ಎಲ್ಲಿದ್ದಾನೆ ಈಗ? ಪಾರ್ವತಿಯಿಂದ ಯಾತಕ್ಕೆ ಮಾಡಿಸ್ಲಿಲ್ಲ, ಮತ್ತೊಂದು ಪ್ರಶ್ನೆ. ಪಾರ್ವತಿಯಿಂದ ಶಾಸ್ತ್ರ, ರುದ್ರದೇವರಿಂದ ಶಸ್ತ್ರ, ಶಸ್ತ್ರ ಅನ್ನೋದು ಪುರುಷರಿಂದ, ಶಾಸ್ತ್ರ ಸ್ತ್ರೀಯರಿಂದನೂ ಬರಬಹುದು. ಎಷ್ಟು ವಿವೇಚನೆ ಮಾಡ್ತಾರೆ ಆಚಾರ್ಯರು. ಈ ಉತ್ತರ ಗೊತ್ತಿಲ್ಲದೆ ಹೋದರೆ ನಮ್ಮ ಮಹಾಭಾರತ ಕಥೆಯಾಗ್ತಾ ಇತ್ತು, ನಾವು ಏನೋ ಕೇಳೋದ್ರೆ ಅಡ್ಡ ಕೃಷ್ಣ ಕೈಲಾಗದರು ಅಂತಾಗ್ಬಿಡೋದು. ಈ ಮತ್ತೆ ಶಿವನನ್ನು ಉತ್ತಮ ಅಂತ ತಿಳ್ಕೊಂಡು ರುದ್ರ ಹಿರಿಯನ್ನು ಕಡಿಮೆ ಅಂತ ತಿಳ್ಕೊತಾ ಇದ್ವಿ. ಈ ಶಾಸ್ತ್ರ ರಹಸ್ಯವನ್ನು ಹೇಳ್ತಾರೆ ಕೃಷ್ಣ, ಅದಕ್ಕೋಸ್ಕರ ಹಾಗೆ ಮಾಡ್ತಾನೆ. ರುದ್ರದೇವರಿಗೆ ಅಪ್ಪಣೆ ಮಾಡಿ ಕೊಡಿಸ್ತಾನೆ, ನಡ್ಕಿರ್ಬೇಕು, ರಿಕ್ಷೋಕ್ ಮಾಡೋದಿಲ್ಲ ಕೃಷ್ಣ, ಅಪ್ಪಣೆ ಮಾಡ್ತಾನೆ, ಅವ್ರು ಕೊಡ್ತಾರೆ. ಇವತ್ತು ಪ್ರಿನ್ಸಿಪಾಲ್ ಸೀಟ್ ಕೊಡಬೇಕು ಅಂತ ತಿಳ್ಕೊಂಬೇಡ, ಚೀಫ್ ಮಿನಿಸ್ಟರ್ ಸೀಟ್ ಕೊಡೋಕ್ಕೆ ಬರೋದಿಲ್ಲ, ಪ್ರಿನ್ಸಿಪಾಲ್ಗೆ ಅವ್ರ ಕೈಲೇ ಕೊಡಿಸ್ಬೇಕು. ಚೀಫ್ ಮಿನಿಸ್ಟರ್ ಸೈನ್ ಮಾಡಿದರೆ ಈ ಕೇಸ ಅತ್ತ ಕೇಸ್ ಆಗುತ್ತೆ, ಮತ್ತೆ ಇದೊಂದು ಕೇಸ್ ಆಗುತ್ತೆ. ಆ ಸೈನ್ ಮಾಡಬಾರ್ದಾತ, ಅವ್ರು ಹೇಳಿದ್ದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇನೆ, ಬೇರೆಯವ್ರು ಕೊಟ್ಟರೆ ಬೆಲೆ ಇಲ್ಲ. ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಪ್ರಿನ್ಸಿಪಾಲ್ ಕೊಟ್ಟರೆ ಬೆಲೆ, ಚೀಫ್ ಮಿನಿಸ್ಟರ್ ಕೊಟ್ಟರೆ ಬೆಲೆ ಇಲ್ಲ, ಅವ್ರ ಕೈಲೇ ಮಾಡಿಸ್ಬೇಕು. ಈ ನಿಯಮ ಯಾತಕ್ಕೆ ಕೊಡ್ಕೊಂಡಿದ್ದಾರೆ, ಭಗವಂತ ಹಾಕಿ ಕೊಟ್ಟ ನಿಯಮವಂತು. ಅವರವರ ನಿಯತ ಗುರುಗಳಾಗಬೇಕು. ಇಂದ್ರದೇವರಿಗೆ ನಿಯತ ಗುರುಗಳು ಅಂದರೆ ಪಾರ್ವತಿ ಪರಮೇಶ್ವರ, ಅದರಲ್ಲಿ ಪಾರ್ವತಿ ಜ್ಞಾನ ಕಾರ್ಯಕ್ಕೆ ಶಾಸ್ತ್ರ, ಶಸ್ತ್ರಕ್ಕೆ ರುದ್ರದೇವರು, ಅದಕ್ಕೆ ಅವರಿಗೆ ಪಾರ್ವ ಕಿರಾತಾರ್ಜುನ ಕೊಡಿಸಿ ಪ್ರೂವ್ ಮಾಡಿದ್ದಾನೆ ಈಗಾಗಲೇ. ವೇದವ್ಯಾಸರು ಬಂತು ಮಂತ್ರೋಪದೇಶ ಮಾಡಿಸಿ ಅಲ್ಲಿ ಕಳಿಸಿದ್ದು ಯಾತಕ್ಕೆ? ಇದೇ ಕಾರಣಕ್ಕೆ. ಅದೇಕೆ ಇನ್ನೊಮ್ಮೆ ಹಾಗೆ ಮಾಡಿಸಿದಾರಂತೆ, ಯಾತಕ್ಕೆ? ಅನುಗ್ರಹ ಹೆಚ್ಚಿದಷ್ಟು ಕೂಡ ಸಿದ್ಧಿ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಗುರುಗಳು ಗುಡ್ ಬೈ ಹೇಳೋದು ಪದ್ಧತಿ ನಮ್ಮಲ್ಲಿ ಜಾಸ್ತಿ ಹೇಳಾಗಿಲ್ಲ. ಮತ್ತೆ ಮತ್ತೆ ಆಶೀರ್ವಾದ ತಗೊಂಡಷ್ಟು ಕೂಡ ಶಕ್ತಿ ಏನಾಗುತ್ತಂತೆ? ಇನ್ನು ವೃದ್ಧಿ ಆಗುತ್ತೆ. ಇನ್ನೊಮ್ಮೆ ಕೊಡಿಸಿ ವಾಪಸ್ ಕರ್ಕೊಂಡು ಬಂದ್ರೆ ಇದರಿಂದ ಎಷ್ಟು ವಿಷಯ ಗೊತ್ತಾಗುತ್ತೆ ಗೊತ್ತಾ? ಸಂಧೇ ಸೃಷ್ಟಿರಾಹ ಹಿ ಓಂ, ಬ್ರಹ್ಮಸೂತ್ರಗಳು ತೀರ್ಮಾನ ಆಗ, ಕನಸು ಸತ್ಯನೋ ಸುಳ್ಳು, ಸತ್ಯವಾಗಿ ನಡೀತೀನಿ. ಎಷ್ಟೋ ಸತ್ಯ, ಒಳ್ಳೊಳ್ಳೆ ಕನಸು ಬಿದ್ದಾಗ ಎಲ್ಲ ಹೈರದ್ವಾರಕ್ಕೆ ಹೋದಾಗೆ ಗಂಗಾ ಸ್ನಾನ ಮಾಡಿದ್ರೆ ಕನಸು ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಎಫೆಕ್ಟ್ ಆಗಿರು ಎದ್ದ ಒಳ್ಳೆ ಫ್ರೆಶ್ನೆಸ್ ಫೀಲ್ ಆಗ್ತಿರುತ್ತೆ, ಆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ಕರ್ಬೇಕು. ಅದು ಯಾರ ಕೈಲಿ ಹುಲಿಗಿಲಿ ಬಂದಾಗ ಆಗಿರುತ್ತೆ, ಎದುರು ಬೆವರ್ತಾ ಇರ್ತಾನೆ ಇನ್ನೂ ಕೂಡ, ಎಫೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಅದೇನಲ್ಲ, ಅದು ಭ್ರಮೆ ಅಲ್ಲ, ಸತ್ಯ. ಅದು ಸ್ವಪ್ನ ಸತ್ಯತ್ವಕ್ಕೆ ದೊಡ್ಡ ನಿದರ್ಶನ ಇದು. ಒಂದು ನಾವಾಗಿದ್ರೆ ಕಾಶಿಗೆ ಹೋಗಿರ್ತೇವೆ ಅಂದ್ರೆ ನಾವು ಕಾಶಿಗೆ ಹೋಗಿರೋದಿಲ್ಲ, ಪರಮಾತ್ಮ ಇದ್ರೆ ಅನುಭವ ಕೊಡ್ತಾರೆ. ಅವರು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಸಾಂಸರಿಗೆ ಹಾಗೆ ಮಾಡ್ತಾನೆ, ನಮಗಿದ್ದಲ್ಲೇ ಸುಖವನ್ನು ಕೊಡ್ತಾನೆ. ಆದ್ದರಿಂದ ವ್ಯತ್ಯಾಸ ಇದೆ. ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ತೀರ್ಮಾನ ಆಗೋ ವಿಚಾರ. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್ ವಿಭೇತ್ಯಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತಿ. ಇತಿಹಾಸ ಪುರಾಣಗಳ ಹಿನ್ನೆಲೆಯಲ್ಲೇ ವೇದಾರ್ಥವನ್ನು ತಿಳಿಬೇಕೇ ಹೊರತು ಇಲ್ಲವರು ಪೂರ್ತಿ ಸರಿಯಾಗಿ ತಿಳಿಯೋದಿಲ್ಲ. ಇಲ್ಲಿ ತಿಳಿತಕ್ಕಂಥ ಪ್ರಸಂಗ, ಬೆಳಗಾಯಿತು, ಅರ್ಜುನ ಹೊರಡ್ತಿದ್ದಾನೆ, ಕೃಷ್ಣ ಸಾರಥಿಯಾಗಿದ್ದಾನೆ. ಅರ್ಜುನ ಏನು ಮಾಡಿ, ಕೃಷ್ಣ ಏನು ಮಾಡ್ತಾನೆ ಗೊತ್ತಾ, ಎಲ್ಲ ಬ್ರಾಹ್ಮಣರನ್ನು ಕರ್ಕೊಂಡೋಗಿದ್ರು ಅಂತಲ್ಲಿ ನೆನಪಿರಬೇಕು. ಯುದ್ಧರಂಗದಲ್ಲಿ ಬ್ರಾಹ್ಮಣರು, ಯುದ್ಧಕ್ಕಲ್ಲ, ದಿವಸ ಪಾದಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ಮಾಡಲಿಕ್ಕೆ. ಇದು ಅರ್ಥ ಮಾಡಿಕೊಂಡ್ರೆ ಯುದ್ಧರಂಗದಲ್ಲಿ ಬ್ರಾಹ್ಮಣರ ಗುಂಪಿತ್ತು, ಯುದ್ಧಕ್ಕೆ ಯಾರು ಹೋಗಾಗಿಲ್ಲ ಬ್ರಾಹ್ಮಣರು, ಅವರು ಅನೇಕ ಮಾಡೋ ಗೊತ್ತಿರ್ತಿದ್ರು. ನಮಸ್ಕಾರ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಆಚಾರ್ಯ ಬರೀತಾರೆ ಮಾತನ್ನು, ಅವರಿಗೆ ದಷ್ಟೆ ಕೊಟ್ಟು ನಮಸ್ಕಾರ ಮಾಡಿದ ತಕ್ಷಣ ಆಶೀರ್ವಾದ ಮಾಡಿದರೆ. ಆಚಾರ್ಯ ಹೇಳ್ತಾರೆ, ಈ ಆಶೀರ್ವಾದದ ಫಲದಿಂದ ಯುದ್ಧದಲ್ಲಿ ಶಕ್ತಿ ಜಾಸ್ತಿ ಆಗ್ತಿತ್ತಂತ. ಆತನಿಗೆ ಪರೀಕ್ಷೆಗೆ ಹೋಗಬೇಕಾದ ದೊಡ್ಡ ನಮಸ್ಕಾರ ಮಾಡಿ ಹೋದರೆ ಮರ್ತು ಜ್ಞಾಪಕ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಓದಿದ್ದು ಮರ್ತು ಹೋಗುತ್ತೆ ಅಷ್ಟೇ. ನಮಗೆ ಆ ಕಾನ್ಸೆಪ್ಟ್ ಮರ್ತು ಹೋಗಿದ್ದು ನಾವು ಮಾಡ್ತೇವೆ ತಪ್ಪದು. ಅದಕ್ಕೆ ಟೀಕಾರಾಯರ ಮಾತು, ಸುತ ನಮಗೆಲ್ಲ ಅರ್ಥ ಆಗೋದು ಬೇಡ, ಒಂದು ವಾಕ್ಯ ಅರ್ಥ ಆದರೆ ಸಾಕು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಈ ಮಾತನ್ನು ಸದಾಕಾಲ ನೆಪಲಿಟ್ಟುಕೊಂಡ್ರೆ ಸುಧ ಪೂರ್ತಿ ಅರ್ಥ ಆದಾಗ ಲೆಕ್ಕ. ಅರ್ಜುನ ಅಟ್ಟ ನಮಸ್ಕಾರ, ಅವರೆಲ್ಲ ಬ್ರಾಹ್ಮಣರು ಚಿಕ್ಕವರು, ಈತ ಇಂದ್ರಾಂಶ ಸಂಭೂತನಾದವನು, ಆ ದೇವರು ಸನ್ನಿಧಾನ ಇಟ್ಟಿದ್ದಾನೆ. ವಿಪ್ರವಾಕ್ಯೋ ಜನಾರ್ದನ, ಅಪಾಯಿಂಟೆಡ್ ಆಫೀಸರ್ ಚಿಕ್ಕವನಾದರೂ ಕೂಡ ಅವನಿಂದ ಕಂಡಕ್ಟರ್ ಇರ್ತಾನೆ. ಯಾವ ಏಸ್ ಆಫೀಸರ್ ಕೂತು ಅವರ ಟಿಕೆಟ್ ತೊಗೋಬೇಕು, ಅವನು ಬೇರೆ ಟಿಕೆಟ್ ತೊಗೊಳ್ಳಿ, ಕಂಡಕ್ಟರ್ ಆದರೆ ಟಿಕೆಟ್ ತೊಗೋಬೇಕು, ಅವ್ರಿಗೆ ಇನ್ನೊಬ್ಬರು ತೊಗೊಂಡು ಇನ್ವ್ಯಾಲಿಡ್ ಅದು. ಅದೇ ಅವನ ಹತ್ರ ಹೋಗಬೇಕು ಟಿಕೆಟ್ ಕೊಡು ಅಂತಲೇ ಕೇಳಬೇಕು. ಅವನು ಪೋಸ್ಟ್ ಇದೆ ಹಾಗೆ, ಆ ಸರ್ಕಾರದ ಪ್ರತಿನಿಧಿ ಅವನು ನೆನಪಿರಬೇಕು. ಬ್ರಾಹ್ಮಣರೆಲ್ಲ ಭಗವಂತನ ಪ್ರತಿನಿಧಿಗಳು, ಅವರ ಆರಾಧನೆಯಿಂದ ನಮಗೆ ಸುಖ ಸಿಗುತ್ತೆ. ಹೊರಡ್ತಾ ಇದ್ದಾರೆ, ಧರ್ಮಾಜಿ ಭಾರಿ ಆಶೀರ್ವಾದ ಮಾಡ್ತಾನೆ. ಹೋಗಬೇಕಾದ್ರೆ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ಕರ್ಕೊಂಡು ಹೊರಡ್ತಿದ್ದಾರೆ. ಅವತ್ತೇನು ಮಾಡಿರುತ್ತೆ, ದ್ರೋಣಾಚಾರ್ಯರು ವಿಚಿತ್ರ ವ್ಯೂಹ ಮಾಡಿಬಿಟ್ಟಿದ್ದಾರೆ, ಟಫೆಸ್ಟ್ ವ್ಯೂಹ. ಅವತ್ತಿನ ದಿವಸ ಇಡೀ 18 ದಿವಸ ಯುಗದಲ್ಲಿ ಅದರಷ್ಟು ದೊಡ್ಡ ವ್ಯೂಹ ಮಾಡಿರಲಿಲ್ಲ ಅವರು. ಫಸ್ಟ್ ಟೈಮ್ ಮಾಡ್ತಾರೆ. ಶಕಟಾಬ್ಜ ಚಕ್ರಂ ಅಂತ ಕರೀತಾರೆ, ಶಕಟ ಅಬ್ಜ ಚಕ್ರ. ಶಕಟ ಅಂದರೆ ಮೊದಲು ಗಾಡಿ ಆಕಾರದ ವ್ಯೂಹ, ಅಬ್ಜ ಮೊದಲು ಪದ್ಮವ್ಯೂಹ, ಆಮೇಲೆ ಪದ್ಮವ್ಯೂಹ, ಅದರ ಮಧ್ಯೆ ಚಕ್ರ ವ್ಯೂಹ. ಚಕ್ರದ ಪಾಯಿಂಟಲ್ಲಿ ಸೈನ್ಯವನ್ನು ಇಟ್ಟುಬಿಟ್ಟಿದ್ದಾರೆ, ಅಷ್ಟೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾತ. ಮೂರು ವ್ಯೂಹ ದಾಟಬೇಕು. ಹಿಂದಿನ ದಿವಸ ಮಾಡಿದ್ದ್ಯಾವುದು, ಬರೀ ಚಕ್ರವ್ಯೂಹ. ಇವತ್ತು ಮೂರು ವ್ಯೂಹ ಕಂಬೈನ್ ಮಾಡಿಬಿಟ್ಟಿದ್ದ. ಅರ್ಜುನ ಬಂದರೂ ಕೂಡ ಎಂಟರ್ ಆದರೂ ಕೂಡ ಸಾಯಂಕಾಲವಾದ ರೀಚ್ ಆಗಬಾರ್ದು ಅಂತ ಕೆಲಸ ಮಾಡಿಬಿಟ್ಟಿದ್ದ. ಬರೀ ಅಷ್ಟು ಡಿಫಿಕಲ್ಟ್ ರೋಡ್ ಮಾಡದೇ ಮಾಡಿದ್ದಾರೆ. ಅರ್ಜುನ ಬರ್ತಾನೆ, ಯುದ್ಧ ಪ್ರಾರಂಭ ಆಗಬೇಕಾಗ ದ್ರೋಣಾಚಾರ್ಯ ಯುದ್ಧ ಶುರು ಮಾಡ್ತಾನೆ. ಅರ್ಜುನ ಯುದ್ಧ ಶುರುವಾಗ್ತಾ ಇದೆ, ಕೃಷ್ಣ ಕೇಳ್ತಾನೆ, ಅರ್ಜುನ ನೀನು ಇವ್ರ ಮೇಲೆ ಕಣ್ಣೋ ಜಯದ್ರಥ ಮೇಲೆ ಕಣ್ಣೋ ಜ್ಞಾಪಕ ಮಾಡ್ಕೊ ಅಂತ ಹೇಳ್ತಾ. ನಿನ್ನ ಗುರಿ ಇವರಿಗೆಲ್ಲಾದ್ರೂ ಕೊಡ್ತಿದ್ಯೋ, ಜಯದ್ರಥ ಕೊಲ್ಲಬೇಕಾಗಿದೆ ನಿನಗೆ. ಸಂಜೆವರೆಗೆ ಯುದ್ಧ ಮಾಡಿದ ಸೋಲೋರಲ್ಲ ಇವರು, ನಿನ್ನ ಗುರುಗಳು ಹೇಳಿ ಕೇಳಿ ಗೊತ್ತಾಯ್ತಾ, ಪರಿಸರಾವರೂಪದ ಶಿಷ್ಯರು ಅವರು. ನಿನ್ನ ಗುರಿ ಮರಿಬೇಡ ಅಂತ ಹೇಳ್ತಾರೆ. ದೇವರು ಹೇಗೆ ನಮ್ಮ ಎಚ್ಚರಿಕೆ ತರ್ತಾರೆ, ಕಂಡವ್ರ ಕಡೆ ಜಗಳ ಮಾಡ್ತಾನೆ, ಮುಖ್ಯ ಗುರಿ ಮರ್ತು ಬಿಡಬೇಡ್ರಿ ಅಂತ ಹೇಳ್ತಾನೆ. ಪರೀಕ್ಷೆಗೆ ಹೋಗ್ತಿರ್ತಾನೆ, ಯಾರೋ ಏನೋ ಅಂತ ಹೊರದಾಗ ನಿಂತ್ಬಿಡೋದಲ್ಲ ಫೈಟಿಂಗು, 3 ತಾಸು ಹೊರಟೋಗಿ ಪರೀಕ್ಷೆ ಹೋಯ್ತಲ್ಲಿ. ನೀನೇ ಸರಿ ಮಾರಾಯ ತೊಗೊಂಡು ಕೊಟ್ಬಿಡ್ಬೇಕಾಗ, ಯಾರ್ದು ಗಲಾಟೆ ಮಾಡಬೇಕು, ಮುಂದೆ ಗುರಿ ಇದೆ ನಮಗೀಗ. ಹೇಳ್ತಾರೆ, ಎಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ ಬಾಲಸ್ಯ ಮರುಳೆ, ನಮ್ಮ ಜೀವನದ ಬಹುಭಾಗ ವೇಸ್ಟ್ ಆಗೋದೇ ಹೀಗೆ, ಕೆಲಸಕ್ಕೆ ಬಾರದ ವಿಚಾರದಲ್ಲಿ ಹಾಳು ಮಾಡ್ಕೋತೇವೆ. ಕೃಷ್ಣ ಹೇಳಿ, ನೋಡು ಗುರಿ ಮರಿಬೇಡ. ಅರ್ಥ ಆಯ್ತಾ ತನಗೆ, ತಕ್ಷಣ 3 ಬಾಣ ತಗೋತಾನೆ, ಅವ್ರ ಕಾಲ ಹತ್ರ ಬಿಡ್ತಾನೆ, ಕಿವಿ ಹತ್ರ ಬಾಣ ಹೊಡಿತಾನೆ, ಕೈ ಮುಗಿತಾನೆ. ಕೃಷ್ಣನ ಹೇಳ್ತಾರೆ, ರಥನ ಪ್ರದಕ್ಷಿಣೆ ಮಾಡಿಸ್ತಾನೆ ಕೃಷ್ಣ ಅವರಿಗೆ. ಅವ್ರು ಖುಷಿಯಾಗಿಬಿಡ್ತಂತ ಅವರಿಗೆ, ಅರ್ಜುನ ಹೋಗಿ ಒಳಗೋಗು ಅಂತ ಹೇಳ್ತಾರೆ. ಒಳಗೋಗು ಅಂತ ಹೇಳ್ತಾರೆ, ಸ್ವಾಮಿ ಪ್ರತಿಜ್ಞೆ ಮಾಡಿದ್ದಾರಲ್ಲ ಅಂತ ಕೇಳಿದ್ರೆ, ನಾನು ಪ್ರತಿಜ್ಞೆ ಹಾಳಾಯ್ತು, ನೀನು ಬದುಕಬೇಕು ಅಂತ ಹೇಳ್ತಾರೆ. ಎಂಥ ಗುರುಗಳವರು ಪಾಪ, ನಾನು ಪ್ರತಿಜ್ಞೆ ಹೋದರೆ ಏನು ಗಂಟು ಹೋಗೋದಿಲ್ಲ, ಅವರ ಅಯೋಗ್ಯನೂ ಕೊಟ್ಟ ಮಾತು, ನಿನ್ನ ಪ್ರಾಣ ಹೋಗುತ್ತೆ ಗೊತ್ತು, ಒಳಗಾರದವರು ಹೋಗು ಅಂತ ಹೇಳ್ತಾರೆ. ಅಂದರೆ ಅಲ್ಲಿದ್ದರೂ ಕೂಡ ಅವರು ಮೂಲತಃ ದೇವಪಕ್ಷದವರಾದ್ದರಿಂದ ಅವರು ಯುದ್ಧದಲ್ಲಿ ಸಾಯ್ತಾರೆ ಹೊರತು ಅವರು ದುರ್ಗತಿಯಾಗೋ ಸಂಭವ ಯಾವ ಕಾಲಕ್ಕೂ ಇಲ್ಲ. ಅಜ್ಜನ ಒಳಗೋಗುವಂತ ಕಳಿಸೇ ಬಿಡ್ತಾರೆ, ಅಜ್ಜನ ಒಳಗಡೆ ಹೊರಟೇ ಬಿಡ್ತಾರೆ. ಅಲ್ಲಿಂದ ಕೃಷ್ಣ ನೋಡಿರ, ಅಲ್ಲಿ ರುದ್ರದೇ ನಮಸ್ಕಾರ ಮಾಡಿಸಿ, ಇಲ್ಲಿ ಗುರುಗಳೇ ನಮಸ್ಕಾರ ಮಾಡಿಸಿ, ಮುಂದೆ ಹೋಗ್ತಾ ಇದ್ದಾರೆ. ದುರ್ಯೋಧನ ನೋಡಿದ, ಭಾರಿ ಸಿಟ್ಟು ಬಂತವನಿಗೆ, ಬಂದ, ಏನು ಸ್ವಾಮಿ ನೀವು ಪ್ರತಿಜ್ಞೆ ಮಾಡಿದ್ದೇನು, ನೀವೇ ಒಳಗೆ ಬಿಟ್ಬಿಟ್ರೆ, ಅರ್ಜು ಅಬ್ಸರ್ವ್ ಮಾಡ್ತಿದ್ದಾನೆ ಕಲಿ, ನೀವು ಒಳಗೆ ಬಿಟ್ಬಿಟ್ರೆ ಅಂತ ಕೇಳಿದರೆ ದ್ರೋಣಾಚಾರ್ಯ ಭಾರಿ ಬುದ್ಧಿವಂತರು. ದುರ್ಯೋಧನ ಯೋಚನೆ ಮಾಡಬೇಡ, ಬಾಯಿಲಿ ಉತ್ತರ ಇಲ್ಲ, ಯಾವ ಪ್ರತಿ ಉತ್ತರ ಕೊಡೋದಿಲ್ಲ ಅವರು. ಹೊಸ ಹೊಸ ಪ್ರತಿಜ್ಞೆ ಮಾಡ್ತಿದ್ರು, ಹಳೆ ಪ್ರತಿಜ್ಞೆ ಆನ್ಸರ್, ಭರವಸೆ ಕೊಡ್ತಾರಲ್ಲ ಆ ಥರ, ಹಳೆ ಭರವಸೆ ಇಲ್ಲ, ಹೊಸ ಭರವಸೆ ಕೊಡ್ತಿರೋದೇ ಕೆಲಸ, ಹೊಸ ಭರವಸೆ ಕೊಡ್ತಾರೆ. ನೋಡು ನಾನು ಬೈಬೇಡ, ನೀನು ಹೋಗು ಈಗ, ಅರ್ಜುನ ಮೇಲೆ ಯುದ್ಧಕ್ಕೆ ನೀನೇ ಹೋಗು ಅಂತ ಹೇಳ್ತಾರೆ. ಅರ್ಜುನ ಮಹಾವೀರ ಗೊತ್ತಾ, ಯುದ್ಧಕ್ಕೆ ಹೋಗು, ಆದರೆ ಸುಮ್ಮನೆ ಕಳಿಸೋದಿಲ್ಲ ಬಾ ಅಂತಕ್ಕಂಥದ್ದು ಒಂದು ಮಂತ್ರ ಹಾಕಿದ್ರಂತ ಅವರು. ತಲೆಯಿಂದ ಕಾಲಿನವರೆಗೂ ಮಂತ್ರ, ಮಂತ್ರ ಕವಚ ಅಂತ ಹೇಳ್ತಾರೆ ಅದಕ್ಕೆ, ನೋಡಿದ್ರೆ ಕಾಣಿಸೋದೇ ಇಲ್ಲ, ಮಂತ್ರ ಕವಚ, ಹೋಗು ಅಂತ ಹೇಳಿದ್ರಂತೆ. ತಕ್ಷ ದುರ್ಯೋಧನ ಬಂದ, ಅವನು ಎಷ್ಟು ಪೆದ್ದ ಅಂದರೆ ಈ ವಿಷಯ ಬಿಟ್ಬಿಡಿ, ಒಳಗೆ ಆಗಿಬಿಟ್ರಿ ಅಂತ ಕೇಳೋ ಲೆಕ್ಕಿಲ್ಲ ಅವನಿಗೆ, ಅವ್ನು ತಲೆ ಹಾಕ್ತಾರೆ ಇರೋರು, ದಡ್ಡ ಅಂದ್ರೆ ದಡ್ಡ. ತೀರ ಹೋದ, ಯುದ್ಧ ಶುರು ಮಾಡ್ದ, ಎಷ್ಟು ಯುದ್ಧ ಮಾಡಿದ್ರು ದುರ್ಯೋಧನ ಹೊಡೆದು, ಎಲ್ಲಿ ಹೊಡೆದ್ರು ಏನು ಆಗ್ತಾನೇ ಇಲ್ಲ ಅವನಿಗೆ, ಆಲ್ ಪ್ರಭಾದಕ್ಕಾಗಿಬಿಟ್ಟಿದ್ದಾರೆ. ನೋಡ್ತಾರೆ ನೋಡ್ತಾರೆ ಪತಿತ ದೊರೆತಾತಾನೆ ಕೃಷ್ಣ ಏನ್ ಮಾಡಲಿ ಅಂತ ಕೇಳ್ತಾನೆ. ಕೃಷ್ಣನ ಮಾತು ಕೃಷ್ಣನ ಮಾತೆ ಅರ್ಜುನ ಯೋಚನೆ ಮಾಡು, ಇದೇ ಧಿಯೋಯೋನ ಪ್ರಚೋದ. ಹೊರಗಿಂದ ಹೇಳೋದಿಲ್ಲ, ಒಳಗಿಂದ ಹೇಳ್ತೇನೆ ಅಂತ ಹೇಳ್ತಾನೆ. ಇದು ಭಗವಂತನ ಸಂಕಲ್ಪ. ನಾವು ಇಲ್ಲಿ ತಪ್ಪು ಮಾಡ್ತೇವೆ. ಹೊರಗೆ ಒಳಗಿಂದ ಪರಮಾತ್ಮ ಹೇಳ್ತಾನೆ, ಗಾಯತ್ರಿ ಮಂತ್ರ ಮಾಡಿದ್ರೆ ಏನು ಹೇಳ್ತಾನೆ ಮತ್ತೆ. ಆ ಕ್ಷಣಕ್ಕೆ ಪ್ರೇರಣೆ ಮಾಡ್ತಾನೆ, ನೋಡು ಎಲ್ಲ ಕಡೆಗೂ ಕವಚ ಇದೆ, ಅವನ ಅಂಗೈಗೆ ಕವಚಗಳಿಲ್ಲ, ಗೊತ್ತಾಯ್ತಾ. ಮತ್ತೆ ಮಂತ್ರ ಕವಚ ಬೇರೆ ಹಾಕಿದ್ದಾರೆ, ಎರಡು ವಿಷಯ ಹೇಳ್ತಾರೆ. ಇದು ಯಾತ್ರೆ ತಡ್ತಾ ಇಲ್ಲ ಅಂತ ಅರ್ಥ ಆಯ್ತೇನೆ. ಮಂತ್ರ ಕವಚ ಹಾಕಿರೋ ನೆನಪಿಟ್ಕೋ ಅಂತ ಹೇಳಿದ ತಕ್ಷಣ ಅರ್ಜುನ ಎಷ್ಟು ವಿದ್ಯಾವಂತ ಗೊತ್ತಾ, ಒಂದು ಅಸ್ತ್ರ ಇಡ್ತಾನೆ, ಮಂತ್ರ ಕವಚ ಪ್ರತಿ ಮಂತ್ರ ಹಾಕ್ತಾನೆ, ಅದು ಬ್ಲಾಸ್ಟ್ ಮಾಡಬೇಕು ಅಂತೇಳಿ. ಅಶ್ವತ್ಥ ಅವರು ನೋಡ್ತಾರೆ ಅಲ್ಲಿಂದ ಇದನ್ನು. ಅವ್ರು ಎಂಥ ಮಹಾನುಭಾವರು, ತಮ್ಮ ಅಪ್ಪ ಹಾಕಿದ ಕವಚನ ಅರ್ಜುನ ಬ್ರೇಕ್ ಮಾಡ್ತಾನೆ ಅಂತ ಯೋಚನೆ ಮಾಡಿ ದುರ್ಯೋಧನ ಫ್ರೇ ಒಂದು ಹಾಲು ಕೊಡೋದಕ್ಕೆ ಮುಳ ಇತ್ತಲ್ಲ, ಹಾಲು ಕೊಡಿಸಿದ್ರಲ್ಲ, ನೋಡಿಬಿಟ್ಟು ಅರ್ಜುನ ಹಿಡ್ಕೊಂಡಿದ್ದಾನೆ, ಅಲ್ಲಿಗೆ ಬಾಣ ಹೊಡೆದ್ರಂತೆ, ತಕ್ಕಂದು ಕಟ್ಟಾಗಿ ಬಿದ್ದುಬಿಡುತ್ತೆ, ಹೊಡೆಯಲಿಕ್ಕೆ ಬಿಡೋದಿಲ್ಲ ಅರ್ಜುನನನ್ನು. ಅರ್ಜುನ ನೋಡ್ತಾನೆ ಕೃಷ್ಣ ಅಂತಾನೆ, ಮತ್ತೆ ಯೋಚನೆ ಮಾಡಷ್ಟು ಇದು ಒಂದೇ ಅಥಾದೋ ಬ್ರಹ್ಮಜ್ಜಿ ಬೇರೆ ಕೆಲಸನೇ ಇಲ್ಲ, ಮತ್ತೆ ಯೋಚನೆ ಮಾಡ್ತಾನೆ. ಆಗ ಅರ್ಥ ಆಯ್ತು ಅಂಗೈಗೆ ಕವಚ ಹಾಕಿಲ್ಲ, ಯಾಕಂದ್ರೆ ಬಡಿಸಲಿಕ್ಕೆ ಬರಬೇಕಲ್ಲ ಅದಕ್ಕೆ ಹಾಕಿಲ್ಲ ಅಷ್ಟೇ. ಆದ್ದರಿಂದ ಅಲ್ಲಿ ಹೊಡಿಬೇಕು ಅನ್ಕೋತಾರೆ, ಎರಡು ಬಾಣ ತೊಗೊತ ಎರಡು ಅಂಗೈ ಹೊಡಿತಾರೆ. ಅವನು ಅಯ್ಯೋ ಕುದು ಕುಯ್ಯೋ ಮರೋ ತೊಡೆದು ಹೋಗ್ಬಿಡ್ತಾನೆ ದುರ್ಯೋಧನ ಕಡೆಗೆ. ಕಥೆ ಮುಗಿತು. ಎಂಥ ಆಪತ್ತಿನ ದೇವರು ಕಾಪಾಡ್ತಾ ಇದ್ದಾರೆ, ಕೆಲವೊಮ್ಮೆ ಹೊರಗೆ ಹೇಳಿ ಮಾಡ್ತಾನೆ, ಕೆಲವೊಮ್ಮೆ ಒಳಗೆ ಹೇಳಿ ಮಾಡ್ತಾನೆ. ನಾವು ದೇವರನ್ನು ಅದಕ್ಕೆ ಈಶ್ವರ ರೂಪ ಪುರುಷ ರೂಪ ಅಂತ ಕರೀತಾರೆ. ಪುರುಷ ರೂಪದಿಂದ ಒಳಗಿದ್ದಾನೆ, ಈಶ್ವರ ರೂಪದಿಂದ ಹೊರಗಿದ್ದಾನೆ. ನಮಗೆ ಅದು ರಾಮ ಬ್ರಹ್ಮಾಷ್ಟಮಿ ಅಂದರೆ ಯಾವ ರೂಪ ಏನಂತವರಿಗೆಲ್ಲ ಕೂಡ ನಾವೇ ದೇವರು ಅಂದರೆ ಅರ್ಥ ಆಗೋದಿಲ್ಲ. ಅರ್ಜುನ ನಾನೇ ದೇವರು, ಅರ್ಜುನ ಗೆಲ್ತಿದ್ನ ಕೃಷ್ಣ ನೀನು ದೇವರು ಅಂತ ಹೇಳಿದ್ರೆ ಅರ್ಜುನ ಬದುಕ್ತಾ ಇದ್ದಾನೆ. ಇವತ್ತಿನ ದಿವಸ ಮುಂದೆ ಹೋಗ್ತಾ 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 ಒಂದಾದ್ಮೇಲೆ ನಡೀತಾನೆ ಇದೆ. ಧರ್ಮರಾಜರಿಗೆ ಆತಂಕ ಶುರುವಾಯಿತು, ಸುದ್ದಿನೇ ಇಲ್ಲ, ಭಾಳ ಒಳಗೋ ಡೀಪಾಗಿ ಹೋಗ್ಬಿಟ್ಟಿದ್ದಾನೆ ಅರ್ಜುನ. ಆತನ ಗಾಂಡಿ ಸೇರಿ ಅಬ್ಸರ್ವ್ ಮಾಡ್ತಿದ್ದಂತ ಅಂತ ಅಣ್ಣ ಅಂದ್ರೆ ಎಲ್ಲಿ ಸಿಗ್ತಾರೆ ಲೆಕ್ಕ ಹಾಕಿ. ಎಂಥ ಅಣ್ಣ ಪುಣ್ಯಾತ್ಮ, ತಮ್ಮ ಹೋದ್ರೆ ಮೊದಲು ಹೋಗಲಿ ಅಂತ ಕಾಯ್ತಿರ್ತ ರಾಜರಂತೂ ಅವ್ನು ಹೋದಷ್ಟು ಕ್ಷೇಮ ಅವರಿಗೆ, ರಾಜ ಫ್ರೀ ಆಗುತ್ತಲ್ಲ ಇನ್ನೊಂದು ವೇಕೆನ್ಸಿ ಖಾಲಿ ಆಗುತ್ತಂತಲ್ಲ ಆ ಥರ. ಧರ್ಮರಾಜ ಎಂಥ ಅಣ್ಣ ಅಂದ್ರೆ ಅಂತ ಅಣ್ಣ ಧರ್ಮ ಅಣ್ಣ ಅರ್ಜುನನ ಗಾಂಡಿವ ಧ್ವನಿಸ್ತಿಂದ ಯಾವಾಗಲೂ ಶಬ್ದ ಬರ್ತಿರ್ತದೆ, ಅದನ್ನು ವಾಚ್ ಮಾಡ್ತಾ ಇರ್ತಾನೆ, ನೋಡ್ತಾನೆ ಕೇಳಿಸ್ತಾ ಇಲ್ಲ, ತುಂಬ ದೂರ ಹೋಗಿದ್ದಾನೆ ಕೇಳಿಸ್ತಾ ಇಲ್ಲ. ಕೃಷ್ಣರ ಪಾಂಚಜನ್ಯದ ಘೋಷ ಕೇಳಿಸ್ತಾ ಇದೆ, ನೋಡಿದರೆ ದೇವರು ಯಾವ ಅಡ್ಡಿ ಎಷ್ಟು ದೂರ ಹೋದರೂ ದೇವರು ಸರಿ ಕೇಳಿಸುತ್ತೆ, ಅರ್ಜುನ ಸರಿ ಕೇಳಿಸ್ತಾ ಇದೆ. ಆಗ ಧರ್ಮರಾಜ ಆತಂಕ ಆಯಿತು, ಏನು ಮಾಡೋದನ್ನ, ಏನಾಗಿದೆಯೋ ಏನು, ಅರ್ಜುನ ಶಬ್ದ ಬೇರೆ ಮಾಡಿಬಿಟ್ಟಿದ್ದಾನೆ ಅಂತ ಗಾಬರಿಯಿಂದ ಭೀಮಸೇನ ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಈಗೆಲ್ಲ ವ್ಯವಸ್ಥೆ ಆಗಬೇಕಲ್ಲ ಅಂದ್ರೆ ಅಣ್ಣ ಏನು ವ್ಯವಸ್ಥೆ ಬೇಕಾಗಿಲ್ಲ, ಜೊತೆ ಕೃಷ್ಣ ಇದ್ದಾನೆ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಧರ್ಮರಾಜನ ಸ್ವಲ್ಪ ಆತಂಕ, ನೋಡಿದರೆ ಶುದ್ಧೇ ಭಾಗವತೇ ಧರ್ಮೆ ನಿರತೋ ಎದುರುಕೋದರ, ಕೃಷ್ಣನೇ ಜೊತೆಗಿದ್ರೂ ನಂಬಿಕೆ ಸ್ವಲ್ಪ ಕಡಿಮೆ ಧರ್ಮರಾಜನಿಗೆ. ಭೀಮಸೇನ ದೇವರಿಗೆ ಯೋಚನೆ ಇಲ್ಲ, ಇಲ್ಲ ನಾನು ಯಾರು ಕಳಿಸ್ಲೇಬೇಕು ಅಂತೇಳಿ ಸಾತ್ಯಕಿ ನೀನು ಬಾ, ಸಾತ್ಯಕಿ ಅರ್ಜುನನ ಶಿಷ್ಯ, ಒಳ್ಳೆ ಶಿಷ್ಯ, ನೀನು ಹೋಗಿ ನಿಮ್ಮ ಗುರುಗಳ ವ್ಯವಸ್ಥೆ ನೋಡ್ಕೊಂಬ ಏನಾಗಿದೆ ಅಂತ ಹೇಳಿಬಿಟ್ಟು ಅಂತ ಹೇಳಿದ ತಕ್ಷಣ ಸಾತ್ಯಕಿ ಹೇಳ್ತಾನೆ. ಆತ್ಮ ತನ್ನ ಗುರುಗಳು ಮಾಡಿದಾಗ ಮಾಡ್ತಾನೆ, ಬ್ರಾಹ್ಮಣಾತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ, ಆಶೀರ್ವಾದ ತೊಗೊಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಒಳಗೆ ಹೇಗೆ ಹೋಗಬೇಕು, ಮೂರು ವ್ಯೂಹ ಇದೆ, ಎಂಟ್ರಿ ನೋ ಎಂಟ್ರಿ. ಭೀಮಸೇನ ಬರ್ತಾರೆ, ಒಳಗೆ ಬಿಡಿಸ್ತೇನೆ ಬಾ ಅಂತ ಬಂದರಂತೆ. ಈಗ ನೋಡಿ ಒಳಗೆ ಬಿಡಿಸ್ತೇನೆ ಬಾ, ನಾನೀಗ ಹೋಗ್ತಾರೆ. ಗದೆಯಿಂದ ಹೊರದರಂತೆ ವ್ಯೂಹ ಪೀಸ್ ಪೀಸ್. ನಿನ್ನೆ ಕೆಲಸ ಯಾತಕ್ಕೆ ಮಾಡಲಿಲ್ಲ ಗೊತ್ತಾಯ್ತಲ್ಲ, ಈಗ ಇದನ್ನೇ ಇದೇ ಕೆಲಸ ಮಾಡಲಿಲ್ಲ, ಅವ್ಯೂನ ಸಾಯ್ಬೇಕಾಗಿತ್ತು, ಇವತ್ತು ಪ್ರಸಂಗ ಇಲ್ಲ, ಪಡೆದು ಎಂಟ್ರಿ ಕೊಡು ಹೋಗ ಅಂತ ಬಿಟ್ಟರಂತೆ, ಪಡ್ಕೋಗ್ಬಿಡ್ತಾರೆ. ಮುಂದೆ ದ್ರೋಣಾಚಾರ್ಯ ನೋಡ್ತಾರೆ, ಓ ಗಾಬರಿ ಆಯಿತು, ಶಿಷ್ಯ ಬೇರೆ ಬಂದುಬಿಟ್ಟ ಅಂಥೇಳಿ ಯುದ್ಧಕ್ಕೆ ಶುರು ಮಾಡ್ತಾರೆ. ಸಾತ್ಯಕಿ, ನಾನು ಅರ್ಜುನ ಬಿಟ್ಟೆ ಯಾತಕ್ಕೆ ಗೊತ್ತಾ, ನಾನು ನಮಸ್ಕಾರ ಮಾಡಿದೆ ಅಂತ ಬಿಟ್ಟೆ ಗೊತ್ತಾಯ್ತಾ, ಕ್ಲೂ ಕೊಡ್ತಾರೆ ಅಂತ ಅರ್ಥ, ಕ್ಲೂ ಕೊಡ್ತಾರೆ, ನೀನು ಮಾಡಿದ್ರೆ ಇನ್ನೂ ಬಿಡ್ತೀರಿ ಅಂತ ಅರ್ಥ ಅದಕ್ಕೆ. ಹೌದಾ, ನಾನು ಗುರುಗಳೆ ಮಾಡಿದ್ರೆ ನಮೋನು ಅಂದಂತೆ ಒಳಗು ಅಂತ ಹೇಳ್ಬಿಡ್ತಾರೆ. ಮುಂದೆ ನಮಸ್ಕಾರ ಮಾಡಿದಾಗಲೇ ಫ್ರೀ ಪಾಸ್, ಒಳಗೆ ಹೋಗ್ತಿರೋದೇ ಕೆಲಸ. ಅದಕ್ಕೆ ವಜ್ರಾದಪಿ ಕಠೋರಾಡಿ ಮೃದೂನಿ ಕುಸುಮಾದಪಿ. ಬ್ರಾಹ್ಮಣರಷ್ಟು ಕಷ್ಟ ಯಾರೂ ಇಲ್ಲ, ಅವರ ಸುಖ ಯಾರೂ ಅಲ್ಲ, ಎದುರಾಕೊಂಡ್ರೆ ಪ್ರಾಣ ತೆಗಿತಾರೆ, ಇಲ್ಲದೆ ಹೋದರೆ ಅಷ್ಟು ಅನುಗ್ರಹ ಮಾಡ್ತಾರಂತೆ. ಒಳಗೆ ಹೊರಟಿದ್ದೇ ಕೆಲಸ. ಸಾತ್ಯಕ್ಕೆ ಹೋಗ್ತಾ 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 ದೂರ ಹೋಗ್ತಿದ್ದಾನೆ. ಅದು ದೊಡ್ಡ ಯುದ್ಧ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ದ್ರೋಣ ಪರ್ವ ಒಂದು 15-20 ಹಿಡಿದು ಮುಗಿಯೋದಿಲ್ಲ, ಅಂಥ ವರ್ಣನೆಗಳು, ಅಂಥ ವಿಚಿತ್ರ ವಿಚಿತ್ರವಾದ ದೃಶ್ಯಗಳು ಅದರೊಳಗೆ. ಇವತ್ತಿನ ದಿವಸ ನಡೆಯೋದಂತೂ ತೀರಾ ವಂಡರ್ಫುಲ್ ಅದು. ಅದು ಒಂದೇನೆ ಎಷ್ಟು ದಿವಸ ಹೇಳ್ಬೋದು ಆ ಯುದ್ಧಗಳು ಹೇಳ್ತಾರೆ. ಪ್ರತಿ ಯುದ್ಧ ಯಾರು, ಇವರೇನು ಅಸ್ತ್ರ ಏನು ಬಿಟ್ಟರು, ಏನೇನಾಗುತ್ತೆ ಒಂದೊಂದು ರಿಪೋರ್ಟ್ ಕೊಡ್ತಾ ಹೋಗ್ತಾರೆ. ಮುಂದೆ ಒಂದು ಹಂತದಲ್ಲಿ ಭೂರಿಶ್ರವಸ್ಸು ಸಾತ್ವಿಕ ಯುದ್ಧ ಪ್ರಾರಂಭವಾಗ್ತಾ ಇದೆ. ಭೂರಿಶ್ರವಸ್ಸು ಪರಮ ಸಾತ್ವಿಕ, ಸಾತ್ವಿಕರು ಭಾರಿ ಸಾತ್ವಿಕರು. ಆದರೆ ದುರ್ಯೋಧನ ಪಕ್ಷದಲ್ಲಿದ್ದಾನಲ್ಲ ಆತ, ಈ ಪಕ್ಷದಲ್ಲಿದ್ದಾರೆ, ಪಕ್ಷ ನಿಮಿತ್ತವಾದ ದ್ವೇಷ ಶುರುವಾಯಿತು. ಆ ಹೊತ್ತಿಗೆ ಯುದ್ಧ ಮಾಡ್ತಾ ಮಾಡ್ತಾ ಭೂರಿಶ್ರವಸ್ಸನ್ನು ಅನೇಕ ರೀತಿಯಲ್ಲಿ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾನೆ ಸಾತ್ವಿಕಿ. ಸ್ವಲ್ಪ ಸಭಸಭ ಯುದ್ಧ ಆಗುತ್ತೆ, ರಥಾರ್ಥ ಇಬ್ಬರು ರಥ ಮುರ್ಕೊಂಡ್ಬಿಡ್ತಾರೆ, ರಥ ಹೋಯ್ತು, ಕುದುರೆ ಹೋಯ್ತು, ಸಾರಥಿ ಎಲ್ಲ ಹೋಯ್ತು, ಇಬ್ಬರಿಗೂ ಕೂಡ ಖಡ್ಗ ಯುದ್ಧವನ್ನು ಮಾಡ್ತಾರೆ. ಅದರಲ್ಲಿ ಸಾತ್ಯಕ್ಕೆ ಕೆಳಗೆ ಬಿದ್ದುಬಿಡ್ತಾನೆ, ಭೂರಿಶ್ರವ ಖಡ್ಗ ಎತ್ತಾನೆ, ಎತ್ತಿ ಅವನು ತಲೆ ಕತ್ತರಿಸಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಅಲ್ಲಿಂದ ನೋಡ್ತಾನೆ, ವಿಶ್ವತಶ್ಚ ಯುದ್ಧದಲ್ಲಿ ಯಾರು ನೋಡ್ತಾನೆ, ಮನೆಯಲ್ಲಿ ನೋಡೋದೇ ಕಷ್ಟ, ಯುದ್ಧದಲ್ಲಿ ನೋಡ್ತಾನೆ ಅಂತ ಭಗವಂತ. ನೋಡು ಅರ್ಜುನ, ನಿಮ್ಮ ಶಿಷ್ಯನ ಗತಿ ಏನಾಗುತ್ತೆ ನೋಡು ಅಂತ ಹೇಳಿದರೆ, ಅರ್ಜುನ ನೋಡಿಲ್ಲ, ಕೃಷ್ಣ ನೋಡ್ತಿದ್ದಾನೆ. ಅದಕ್ಕೆ ದೇವರು ನೋಡ್ತಾನೆ, ಜನ ನೋಡ್ತಾರೆ ಅಂತ ತಿಳ್ಕೊಬೇಡಿ, ಜನಾರ್ದನ ನೋಡ್ತಾನೆ. ಆ ಕ್ಷಣದಲ್ಲಿ ಅರ್ಜುನ ಬಾಣ ತಗೊಂಡಿದ್ದು, ಕೈ ಎತ್ತಿದ್ದಾನೆ ಭೂರಿಶ್ರವಸ್ತು, ಅವನು ಕೈ ಕಟ್ ಮಾಡಿದ್ದಂತ ಹಾಗೇನೆ, ಕೈ ಸಮೇತ ಖಡ್ಗೋಗಿ ಎಲ್ಲೋ ಬಿಡಬೇಕು, ಕೋಯ್ ಒಂದು ಬಲಗೈ ಹೋಗೇ ಬಿಡ್ತಾವ್ರಿ. ತಕ್ಷಣ ನೋಡ್ತಾರೆ, ಬೈತಾರೆ ಅರ್ಜುನಳನ್ನ, ಏನು ಅರ್ಜುನ ಎಂಥ ಅನ್ಯಾಯ ಮಾಡಿದ್ದೀನಿ ನೀನೀಗ, ನಾನು ಎಲ್ಲೋ ನೋಡ್ತಿದ್ದಾನೆ, ಹೊಡೆದು ಬಿಟ್ಟೆ ನೀನೀಗ, ಮೋಸ ಅಲ್ವಾ ಅಂತ ಕೇಳ್ತಾರೆ. ತಕ್ಷಣ ಕೃಷ್ಣ ಹೇಳ್ತಾರೆ, ಅಭಿಮನ್ಯನ್ ಯಾಕೆ ಕೊಂದ್ರೆ ನೀವೆಲ್ಲ ಅಂತ ಕೇಳ್ತೀವಿ. ಇಮ್ಮಿಡಿಯೇಟ್ ಆನ್ಸರ್, ಅಭಿಮನ್ಯ ಯಾಕೆ ಯಾಕೆ ಕೊಂದಿದ್ದೀನಿ ಈಗ, ಉತ್ತರ ಇಲ್ಲ. ಬಾಯಿ ಬಂದ ಬೈತಾನೆ ಒಂದು ಸ್ವಲ್ಪ ಅರ್ಜುನನನ್ನ, ಧ್ಯಾನ ಕೂತ್ನಂತೆ. ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ. ರಣರಂಗದಲ್ಲಿ ಧ್ಯಾನ, ಮನೆಯಲ್ಲಿ ನಿದ್ದೆ, ನಾವು ನೆನಪಿರಬೇಕು, ಮನೆಯಲ್ಲಿ ನಿದ್ದೆ, ರಣರಂಗದಲ್ಲಿ ಧ್ಯಾನ. ಏನು ಕಟ್ಟ ಒಂದು ನಿಮಿಷದಲ್ಲಿ ಅಪರೋಕ್ಷ ಅಸಪ್ರಜ್ಞಾ ಸಮಾಧಿ ಹೋದನಂತೆ. ಹಾಗೆ ಸಿದ್ಧ ಪುರುಷರು ಹೇಗಿರ್ತಾರೆ ಎಂಬುದಕ್ಕೆ ನೋಡಿ, ಭೂರಿಶ್ರವಸ್ಸು ಒಬ್ಬ ರುದ್ರನ ಅವತಾರ ಆತ, ಅದರಲ್ಲಿ ಗುಡಿತ ರುದ್ರ ಆವೇಶ, ಅದರ ಪ್ರಭಾವದಿಂದ ಅಷ್ಟು ಸಿದ್ಧನಾಗಿದ್ದ. ದೇವರು ಧ್ಯಾನ ಮಾಡ್ತಾ ಮೈ ಮರೆತು ಬಿಟ್ಟ. ಸಾತ್ಯಕ್ಕೆ ಎದ್ದ, ಬಂದ, ಖಡ್ಗ ತಗೊಂಡು ಅವನ ತಲೆ ಕತ್ತರಿಸ್ತು, ಹೋಗೇ ಬಿಡ್ತಾನೆ. ಕೃಷ್ಣ ಹೇಳ್ತಾನೆ ಬೇಡ ಅಂತಾನೆ, ಅರ್ಜುನ ಹೇಳ್ತಾನೆ ಕೇಳೋದಿಲ್ಲ, ಸಾತ್ಯಕ್ಕೆ ಕೊಂದು ಹಾಕಿಬಿಡ್ತಾನೆ ಭೂರಿಶ್ರವಣ. ಸತ್ತೋದ ಭೂರಿಶ್ರವಸ್. ಅಲ್ಲಿಗೆ ಒಂದು ಘಟ್ಟ ಮುಗೀತು. ಆದರೆ ಇನ್ನು ಸಾತ್ಯಕ್ಕೆ ಏನಿಲ್ಲ, ಈಗ ರಥ ಆಗಿತ್ತ, ಯಾರು ಬರೀ ಕೈಲಿ ತಗೊಂಡ್ಬಿಟ್ಟಿದ್ದಾರೆ ಅಷ್ಟೇನೆ. ಹೇಗೆ ಯುದ್ಧ ಮಾಡಬೇಕಾತ, ಏನು ಮ್ಯಾಜಿಕ್ ಗೊತ್ತಾ? ಒಂದು ಕ್ಷಣ ರಥ ಬೇರೆ ನಡೀತಂತೆ, ಕೃಷ್ಣ ರಥ ಕೊಡ್ತಿದ್ದಾನೆ ಗೊತ್ತಾಯ್ತಾ? ಯುದ್ಧರಂಗದಲ್ಲಿ ರಥ ಕೊಡ್ತಾನೆ ಭಗವಂತ ಅಂದ್ರೆ ಎಲ್ಲಿಂದ ಬರಬೇಕಿದೆಯಲ್ಲ? ಕೃಷ್ಣ ಏನು ಹೇಳಿದ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದಾನೆ ಹೊರತು, ನಿಮಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ, ಅನುಗ್ರಹ ಮಾಡೋದಿಲ್ಲ ಅಂತ ಹೇಳಿಲ್ಲ. ರಥ ಹಿಡಿತು, ಕೂತ್ಕೊಂಡ್ಬಿಟ್ಟು ಸಾತ್ಯಕ್ಕೆ. ಎರಡು ಅನುಕೂಲ ಆತನಿಗೆ, ರಥ ಸಿಕ್ತು ಅಲ್ಲ, ಕೃಷ್ಣ ರಥದಲ್ಲಿ ಕೂತ್ರ ಸೋಲೇ ಇಲ್ಲ, ಹೊರ ಬೇರೆ ಜೊತೆಗೆ, ಅದರಲ್ಲಿ ಕೂತ್ರ ಬುಲೆಟ್ ಪ್ರೂಫ್ ಕಾರಲ್ಲಿ ಕೂತಾಗತ್ತಲ್ಲ, ಆತ ಏನು ಮಾಡಾಗಿಲ್ಲ, ಸೇಫೆಸ್ಟ್ ಆತಿದ್ದಾನೆ. ಯುದ್ಧರಂಗದ ಮಧ್ಯದಲ್ಲಿ ಆ ರೀತಿ ಯಾರ್ಯಾರು ಕೊಳ್ಳಕ್ಕೆ ಬರುತ್ತಾ ಯೋಚನೆ ಮಾಡಿ. ಇದು ಕೃಷ್ಣ ಕೊಡ್ತಾನೆ, ನಮಗನಿಸುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ರಥ ಕೊಟ್ಟನಲ್ಲ, ಸಂಸಾರ ಕುರುಕ್ಷೇತ್ರದಲ್ಲಿ ನಮಗೆ ರಥ ಕೊಟ್ಟಿದ್ದಾನೆ ದೇವರು, ಅದೇ ದೇಹ ಅಂತ ಕರೀತಾರೆ. ದೇಹ ಅಂದರೆ ರಥ, ನಮಗೆ ರಥ ಕೊಡಿದ್ರೆ ರಥ ಕೊಟ್ಟಾಗಿದೆ, ಈಗಾಗಲೇ ದೇವರು ಕೊಟ್ಟ ರಥನೇ ಇದು ಕೂಡ, ಅದು ಉಪಯೋಗಿಸ್ಕೊಂಡು. ನಮ್ಮ ರಥ ಅಂದ್ರು ಕೃಷ್ಣರಥನೇ. ಇವತ್ತು ಆಚಾರ್ಯ ಪೌರೋಸ್ವಾಕಂ ಆಚಾರ್ಯ ನೀಚ ಭಾರತ ಅಂತ ಬದುಕ್ತಿದ್ರೆ ವೈಷ್ಣವ ರಥ ಇದು ಒಂದು ಗೊತ್ತಾಯ್ತಾ? ವೈಷ್ಣವ ರಥ ಅಂದ ಮೇಲೆ ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ಸಾಧನ ಶರೀರವಿದು ನೀದಯದೆ ಕೊಟ್ಟದ್ದು ಸಾಧಾರಣವಲ್ಲ, ಸಾಧು ಪ್ರಿಯನೆ. ಯಾಕೆ ಕೊಟ್ಟ ರಥ ಗೊತ್ತಾ? ಪಾಂಡವರ ಸೇವೆ ಮಾಡೋದು ಕೊಟ್ಟಿದ್ದಾನೆ, ಧರ್ಮಾದಿಗಳ ಸಂಪಾದನೆ ಮಾಡೋದು ರಥ ಕೊಟ್ಟಿದ್ದಾನೆ ದೇವರ ಹೊರತು, ಎಲ್ಲೋ ಎಂಜಾಯ್ ಮಾಡ್ಕೊಂಡು ಓಡಾಡೋಂತ ಕೊಟ್ಟಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ದೂರ ಮುಂದೆ ಹೋಗ್ತಾ ಇದ್ದಾರೆ, ಸಾತ್ಯಕ್ಕೆ ಸುದ್ದಿನೂ ಇಲ್ಲ. ಯಥಾ ಪ್ರಕಾರ ಕೃಷ್ಣ ಘೋಷ ಕೇಳಿಸ್ತಾ ಇದೆ, ಹೇಳ್ತಾನೆ, ನ ಶ್ರೂಯತೆ ಗಾಂಡಿವಶ್ಯಾಧ್ಯ ಘೋಷ, ಸಂಶ್ರೂಯತೆ ಪಾಂಚಜನ್ಯಶ್ಯ ಘೋಷ. ಧರ್ಮರಾಜ ಅಬ್ಸರ್ವ್ ಮಾಡ್ತಾನೆ, ಅರ್ಜುನ ಹೋದ ಸುದ್ದಿ ಇಲ್ಲ, ಅಲ್ಲಿ ಪಾಂಚಜನ್ಯ ಸರಿ ಕೇಳಿಸ್ತಾ ಇದೆ, ಸಾತ್ಯಕ್ಕೆ ಅವನ ಸುದ್ದಿನೂ ಇಲ್ಲ. ಧರ್ಮರಾಜ್ ಎಷ್ಟು ಒಳ್ಳೆ ಮನುಷ್ಯ ಗೊತ್ತಾ? ನನಗೇನಾಗಿದೆ ಗೊತ್ತಾ ಭೀಮಸೇನ, ಭಾರತ ಅಧಿಕಮೇವ ಬನ್ನೆ, ನನ್ನ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತೆ. ಈಗ ತಮ್ಮನ ಯೋಚನೆ ಒಂದು, ಆತನ ಶಿಷ್ಯನ ಯೋಚನೆ ಬೇರೆ. ಹೇಗಾಗಬೇಕು ಈ ಕೆಲಸಕ್ಕೆ ಭೀಮಸೇನ? ಇನ್ನು ಯಾರು ಕಳಿಸಿದ್ರು ಉಪಯೋಗ, ದಯವಿಟ್ಟು ನೀನೇ ಹೋಗುವ ಅಂತ ಹೇಳ್ತಾರೆ. ನೀನೇ ಹೋಗಿ ಬರಬೇಕು ಭೀಮಸೇನ ಅಂತ ಹೇಳ್ತಾರೆ. ಅಣ್ಣ ಯೋಚನೆ ಮಾಡಬೇಡ, ಕೃಷ್ಣ ಇದ್ದಾನೆ. ಕೃಷ್ಣ ಇದ್ದ ಕಾಲಕ್ಕೆ ಅರ್ಜುನನಿಗೆ ಏನೇನೋ ಆಗೋದಿಲ್ಲ, ನೆನಪಿರಲಿ. ಆತನ ಮುಂದೆ ಯಾವ ದೇವತನ ಗೆಲ್ಲಕ್ಕಾಗೋದಿಲ್ಲ, ಇವರೆಲ್ಲ ಏನು ಗೆಲ್ತಾ ಇದೆ ಅಂತ ಹೇಳಿದರೆ ಧರ್ಮರಾಜನಿಗೆ ಅದೆಲ್ಲ ಆಸಕ್ತಿ ಇಲ್ಲ. ಇಲ್ಲ ಭೀಮಸೇನ, ಹೋಗಲೇಬೇಕು ನೀನು. ಕೃಷ್ಣನ ಸಂಗತನಿಗೆ ಕೇಳಿಸ್ತಾನೆ ಇದೆ, ಸ ಪಂಚಜನ್ಯ ಅಚ್ಯುತ ವಕ್ರ ವಾಯುನ ಸಂಪೂರಿತ. ಕೃಷ್ಣನ ಶಂಖವುದನ್ನು ಹೇಗಿತ್ತು ಅಂತ ಕೇಳಿದರೆ, ಭೃಶಂ ಸುಪೂರ್ಣೋದರ ನಿಸೃತ ಧ್ವನಿ ಜಗತ್ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥ. ಕೃಷ್ಣನ ಶಂಖಧ್ವನಿ ಕೇಳಿದಾಗ ಜನರು ಸತ್ ಸತ್ತು ಬಿಡ್ತಿದ್ರಂತಾಗೆ. ಯುದ್ಧ ಮಾಡಿದ್ರೆ ಕೃಷ್ಣ ಹೇಳಿ ಶಂಖಧ್ವನಿಯೇ ಕೊಲ್ತಾ ಇದ್ದಾನೆ ಕೃಷ್ಣ, ಗೊತ್ತಾಯ್ತಾ? ಶಂಖಧ್ವನಿಯಲ್ಲಿ ಕೊಂದು ಹಾಕ್ತಾ ಇದ್ದಾನೆ. ಕೃಷ್ಣನ ಶಂಖಧ್ವನಿಗೆ ಅಲ್ಲಿ ಸೈನಿಕರು ಸಾಯ್ತಿದ್ದಾರೆ, ವೇದವ್ಯಾಸರ ಶಾಸ್ತ್ರಧ್ವನಿಗೆ ದುರ್ವಾದಿಗಳು ಸಾಯ್ತಾರೆ ಅಂತ ಹೇಳ್ತಾ. ಪರಮಾತ್ಮರ ಶಂಖಘೋಷ ಅಂದರೆ ವೇದ ಘೋಷಣೆ. ಶಂಖ ಎಂದ್ರೆ ಏನು ಗೊತ್ತಾ? ಶ್ರೀದೇವಿ. ಶ್ರೀದೇವಿ ವೇದಾಭಿಮಾನಿನ ದೇವತೆ. ಇಲ್ಲಿ ಶಂಖಘೋಷದಿಂದ ಅವ್ರನ್ನ ಕೊಳ್ಳೋದು, ವೇದ ಘೋಷದಿಂದ ಇವ್ರನ್ನ ಕೊಳ್ಳೋದು. ಇದನ್ನು ಅರ್ಥ ಮಾಡಿಕೊಂಡಾಗ ಮನೆಯಲ್ಲಿ ಪಾರಾಯಣ ಮಾಡಿ ಆಸುರು ಶಕ್ತಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ವಾಯುಸ್ತುತಿ ಶುರು ಮಾಡಿಬಿಡಿ, ಹಸುರು ವೆಕೆಟ್ ಮಾಡಲೇ ಬೇರೆ ದಾರಿ ಇಲ್ಲ. ಇವತ್ತು ಬಾಡಿಗೆ ಮನೆ ಬಿಡಿಸ್ಬೇಕಾದ್ರೆ ಪೊಲೀಸ್ ಬರ್ತಿರ್ಲಿಕ್ಕೆ ವೆಕೆಟ್ ಮಾಡ್ತಾರಲ್ಲ ಆ ಥರ, ಇವ್ರು ಹೇಳ್ತಿರ್ಲಿಕ್ಕೇ ಒಳಗೆ ಹೋಗಲೇಬೇಕು. ಆ ನಂಬಿಕೆ ನಮಗಿಲ್ಲ. ವಾಯುಸ್ತುತಿ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ದ್ವಾದಶ ಸ್ತೋತ್ರ ಹೇಳಿ, ಹಸುರು ಎಂಟರ ಗಂಟೆ ಬಾರಿಸಿ ಸಾಕು, ಎಲ್ಲ ಓಡೋಗ್ಬಿಡ್ತಾರೆ. ಇವರು ತಾವೇ ಆಗಿರ್ತಾರೆ, ಆದ್ದರಿಂದ ಹಸುರು ಹೋಗೋ ಪ್ರಸಂಗ ಬರೋದಿಲ್ಲ. ಹಸುರು ಅಪ್ಪರಂತ ಕೆಲಸ ಇವರೇ ಮಾಡ್ತಿರ್ತಾರೆ, ಆದ್ದರಿಂದ ಮನೆ ಹಾಳು ಮಾಡಿಬಿಡ್ತಾರೆ ಅಷ್ಟೇ. ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಧ್ವನಿ ಹೇಗೆ ಕೇಳಿಸ್ತಾ ಇದೆ? ಕೌರವರ ಸೇನೆ ಕುರುಕ್ಷೇತ್ರ ಯುದ್ಧ, ಅಲ್ಲಿ ಕೃಷ್ಣನ ಧ್ವನಿ ಕೇಳಿಸ್ತಾ ಇದೆ. ಕೌರವರ ಸೇನೆ ಅಂದರೆ ಕಲಿಯುಗ, ಅಲ್ಲಿ ಕೃಷ್ಣನ ಧ್ವನಿ ಕೇಳುತ್ತೆ ಅಂದರೆ ವೇದವ್ಯಾಸರ ಮಾತು ಯಾವಾಗಲೂ ಕೇಳಿಸ್ತಾ ಇರುತ್ತೆ ಅಂತ ಅರ್ಥ. ಎಂಥ ಕಲಿಯುಗದಲ್ಲೂ ಪರಮಾತ್ಮರ ಮಾತ್ರ ಪುಸ್ತಕ ಯಾರಿಗೂ ಆಗೋದಿಲ್ಲ. ಇವತ್ತು ನಿಮಗೆ ಗೊತ್ತಿರಲಿ, ವರ್ಷಕ್ಕೆ ಅತಿ ಹೆಚ್ಚು ಪುಸ್ತಕ ಪ್ರಿಂಟ್ ಆಗೋದು ಯಾವುದು ಗೊತ್ತಾ? ಯಾವ ಕಥೆಯಲ್ಲ, ಯಾವ ಕಾದಂಬರಿಯಲ್ಲ, ಯಾವ್ಯಾವುದೂ ಅಲ್ಲ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ. ಈ ಗೋರಖ್ಪುರ ಪ್ರಿಂಟ್ ನೋಡಿ, ಲಕ್ಷಾಂತರ ಕಾಪೀಸ್ ಪ್ರಿಂಟ್ ಆಗಿದೆ ಈಗಾಗಲೇ. ಪ್ರತಿ ವರ್ಷ ಹಾಕ್ತಾರೆ ಲಕ್ಷಗಟ್ಟಲೆ ಕಾಪಿ. ಸಂಸ್ಕೃತ ಬರೋದಿಲ್ಲ ಜನಗಳಿಗೆ, ಮನೇಲಿ ಇಟ್ಕೊಳ್ಳೋ ಕಷ್ಟ ಹೋಗ್ತಾರೆ ಗೊತ್ತಾ ಜನಗಳು. ಅಂದರೆ ಎಂಥ ಮ್ಯಾಜಿಕ್ ಇರಬೇಕು. ಇವತ್ತು ಕೂಡ ವೇದವ್ಯಾಸರ ಮಾತು ಅಂದರೆ ಫಾರಿನರ್ಸ್ ಹೇಳ್ತಾರೆ, ವೇದವ್ಯಾಸರಂತೆ ಬರಲಿಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ವೇದವ್ಯಾಸರು ಅಂದರೆ ವೇದವ್ಯಾಸರು. ಇವತ್ತು ಕೂಡ ಹೆಚ್ಚು ಪಾರಾಯಣ ಮಾಡೋದು ಮಾಸಗಳಲ್ಲಿ ವಿಷ್ಣು ಸಹಸ್ರ ಮನೆ, ಮತ್ತೆ ಅದೇ ಆಗಬೇಕು. ವೈಷ್ಣವರಲ್ಲ ಅವರು, ವಿಷ್ಣು ಸಹಸ್ರ ಬಿಟ್ಟರೆ ಗತಿ ಇಲ್ಲ. ಹಾಗಾಗಿಬಿಟ್ಟಿದ್ದು ವೈಷ್ಣವರು ರಾಯರಥ ಹೋಗ್ತಾರಲ್ಲ, ಹಾಗೆ ವೈಷ್ಣವರು ಅಲ್ಲದೆ ಇದ್ದವರು ರಾಯರಥ ಹಾಗೆ ಹೋಗಬೇಕು. ವಿಷ್ಣು ಸಹಸ್ರವಾಗಿ ಹೇಳಬೇಕು ಅಂತ ಇವತ್ತು ವಿಷ್ಣು ಸಹಸ್ರ ಹೇಳೋದಿಲ್ಲ ಅಂದರೆ ನಮ್ಮ ಮಾಧುರ್ಯ ಹೇಳೋದಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಬೇರೆಯವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಮಹಿಮೆನ. ನಮಗೆ ಗೊತ್ತಿಲ್ಲ ಮಹಿಮೆ. ನಮ್ಮಲ್ಲಿ ಹೇಳ್ತಾರೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಓಡಾಡಿದ್ರೆ ಅಂತಲ್ಲ. ಹಾಗೆ ಸುಲಭವಾದ ಕಲ್ಪವೃಕ್ಷ ಕಾಮಧೇನು ಇಟ್ಟುಕೊಂಡು ಭಿಕ್ಷೆ ಬೇಡದ ಕೆಲಸ ಮಾಡದೆ ಮಾಡ್ತಿದ್ದೀವಿ ಅಷ್ಟೇನೆ. ಆ ಕ್ಷಣಕ್ಕೆ ಭೀಮಸೇನರು ಹೊರಡ್ತಾ ಇದ್ದಾರೆ, ಅಣ್ಣ ಪ್ರಾಬ್ಲಮ್ ಇರೋದು ಅರ್ಜುನಗೆಲ್ಲ ನಿನಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆತ ಹರಿ ರಕ್ಷಣೆ, ನನ್ನಲ್ಲಿ ನೀನು ರಕ್ಷಣೆ, ನಾನು ನಿನಗತಿ ಏನಾಗಬೇಕು, ಹರಿವಾ ಇಬ್ಬರು ಬಿಟ್ಟೋದಾಗತ್ತಲ್ಲ ಅಂತ ಕೇಳಿದರೆ ಭೀಮಸೇನ ನಿಮ್ಮ ಹೆಸರೇ ಕಾಪಾಡುತ್ತೆ ಹೋಗು ಅಂತ ಹೇಳ್ತಾನೆ. ನಿಮ್ಮ ಹೆಸರೇ ಕಾಪಾಡುತ್ತೆ ಹೋಗು ಅಂತ ತಕ್ಷಣ ಕರೀತಾನೆ ಧೃಷ್ಟದ್ಯುಮ್ನ, ನೀನು ಬಾ ಈತ ನೋಡ್ಕೋತಾ ಇರಬೇಕು ನೀನೀಗ. ಧೃಷ್ಟದ್ಯುಮ್ನ ಅಗ್ನಿ ಅವತಾರ, ಮತ್ತೆ ದ್ರೋಣಾಚಾರ್ಯನ ಕೊಲ್ಲದೆ ಕೊಟ್ಟಿರೋದು ಅವನು, ಕರೆಕ್ಟ್ ಮ್ಯಾಚ್ ಮಾಡ್ತಾರೆ. ಇಲ್ಲಿರು ನೀನು ಇತ್ತೇನೆ ಧರ್ಮ ನೋಡ್ಕೊಂಡಿರು, ನಾನು ಬರ್ತೇನೆ ಅಂತೇಳಿ ಭೀಮಸೇನ ಹೊರಡ್ತಾ ಇದ್ದಾರೆ. ಅವ್ರು ಗೊತ್ತಲ್ಲ ಹೊರಟರು ಅಂದರೆ ಸಿಂಪ್ಲೆಸ್ಟ್ ಪಾಜಿಗಳು ಹೊರಡೋರು ಅವರೇ, ಮ್ಯಾಕ್ಸಿಮಮ್ ಡಿಫೆಂಡ್ ಮಾಡೋದು ಡಸ್ಟೇ ಮಾಡೋದು ಅವರೇನೆ. ಯಥಾ ಪ್ರಕಾರ ಎಂಟ್ರಿ ಬಂದರು ಬಾಗಿಲಲ್ಲಿ, ದ್ರೋಣಾಚಾರ್ಯ ನಿಂತಿದ್ದಾರೆ. ಭೀಮಸೇನ ನಾನು ಒಳಗೇನು ಮಾಡೇ ಬಿಡೋದಿಲ್ಲ, ಅರ್ಜುನ ಯಾತಕ್ಕೆ ಬಿದ್ದು ಯಾತಕ್ಕೆ ಬಿಟ್ಟೆ ಗೊತ್ತಾ, ನಮಸ್ಕಾರ ಮಾಡದೆ ಬಿಟ್ಟೆ. ಸಾಚಕ್ಕಿನ ಯಾತಕ್ಕೆ ಬಿಟ್ಟು ಕೊಟ್ಟ, ನಮಸ್ಕಾರ ಮಾಡದೆ ಅಂತ ಬಿಟ್ಟೆ. ಇವನು ಮಾಡ್ತೀಯ ಅಂತ ಅರ್ಥ, ಸ್ವಾಮಿ ನಿಲ್ಲಿಸಿ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನಾ ಹಾಗೆಲ್ಲ ಮಾಡೋದಿಲ್ಲ ನಾನು, ಇದು ಯುದ್ಧ ರಂಗ ಇರುವುದು ಯುದ್ಧ. ನೀವು ಗುರುಗಳು ಹೋಗ್ತೇನೆ ನಾನು, ನಿಮ್ಮ ಹಾಗೆ ಹೊರಗೆ ಬನ್ನಿ ಮಾತಾಡೋಣ, ನಮಸ್ಕಾರ ಮಾಡಿಬಿಡ್ತೇನೆ. ಇಲ್ಲ ಅವೆಲ್ಲ ಇಲ್ಲ, ಇಲ್ಲಿ ನೀವು ಸೆಸರದೆ ನಿಮ್ಮ ಪುಣ್ಯ, ನಾನಂತೂ ಹೊಡೆಯೋನೆ ಅಂತ ಹೇಳ್ತೇನೆ. ನಾನಂತೂ ಹೊಡೆಯೋನೆ. ಇದೇ ನಾರಾಯಣ ದ್ವಿಟ್ ತದರ ಬಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಇದನ್ನು ಯಾರು ಪಾಲನೆ ಮಾಡ್ತಾರೆ? ಶುದ್ಧೆ ಭಾಗವತೆ ಧರ್ಮೇ ನಿರತೋ ಎದುರುಕೋದರ್. ಗುರುಗಳೇ ಇರ್ಬೋದು, ತಪ್ಪು ಹೇಳಿದ್ರೆ ಆರ್ಗ್ಯೂ ಮಾಡಬೇಕು, ಗೌರವ ಕಳಕೆ ಮಾಡ್ಕೋಬಾರ್ದು, ಆರ್ಗ್ಯೂ ಮಾಡಬೇಕು. ಗೌರವ ಬಿಟ್ಟುಬಿಟ್ರೆ ಹೊರಟೋಯ್ತು, ಆರ್ಗ್ಯೂ ಮಾಡೋದನ್ನು ಬಿಡಬೇಕಾಗಿ, ತತ್ವ ಬಿಡಬೇಕಾಗಿಲ್ಲ. ಏನು ಮಾಡ್ತೀರಿ ಈಗ ಅಂತ ಕೇಳ್ತಾರೆ. ನಾನು ಬಿಡೋದಿಲ್ಲ ಹಾಗಿದ್ದರೆ, ಶುರು ಯುದ್ಧ ಶುರು ಮಾಡಿಬಿಟ್ರಂತೆ. ಬರೀ ಭೀಮಸೇನರು ನೋಡ್ತಾರೆ, ಗುರುಗಳೇ ಏನೋ ಪಾಪ ಅಂತ ಹೇಳಿದೆ, ಇನ್ನೊಂದ್ಸರ್ತಿ ಹೇಳ್ತೀನಿ ದಾರಿ ಬಿಟ್ಟುಬಿಡಿ, ನಿಮ್ಮ ಪುಣ್ಯ ಬಿಟ್ಟರೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಯಿತು ವಿಶೋಕ, ಸಾರಥಿ ವಿಶೋಕ, ಸ್ವಲ್ಪ ಇರು ಬರ್ತೇನೆ ಅಂತ ಕೆಳಗಿಳಿದ್ರಂತೆ. ದ್ರೋಣಾಚಾರ್ಯ ನೋಡ್ತಾರೆ ಡೇಂಜರ್ ಅಂತ ಗೊತ್ತಾಯ್ತು ಆಗಲೇ ಅವರಿಗೆ. ಸೀದಾ ಭೀಮಸೇನರು ಬರ್ತಾರೆ, ಸಾರಥಿನ ಯಾಕೆ ಬಿಟ್ಟರು ಅಂದರೆ ಫಾಸ್ಟಾಗಿ ಹೋಗ್ಬೇಕಲ್ಲ, ಸ್ಲೋ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಕೆಲವು ಸೌಟ್ ಸೌಟ್ ಬಳಸ್ತಾ ಇರ್ತಾರೆ ಹಸಿವೆ ಆದಾಗ, ಬಕೆಟ್ ತೊಗೊಂಡು ಸುರಿಯಯ್ಯ ಸಾಕು ಅಂತ ಹೇಳ್ತಾರೆ. ಆ ಥರ ಇದ್ದಾಗ ಊಟ ಲೇಟಾಗಿಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಸರ್ದ ಹೊರಡ್ತಾ ಇರ್ತಾರೆ, ನಿನ್ನ ಬಾರಿ ಹೋಗಿರ್ತೀನಿ ಅಂತ ಬರ್ತಾರೆ. ಅಲ್ಲಿಗೆ ಸೀದಾ ಹೋಗ್ತಾರೆ, ರಥ ಹಿಡ್ಕೋತಾರೆ ಅವರು. ಅವ್ರು ಬಾಣ ಹೊಡ್ತಿದ್ದಾರೆ, ಕೇರೆ ಮಾಡೋದಿಲ್ಲ ಅವ್ರು ಬಾಣಕ್ಕೆ. ಅವರು ಭೀಮಸೇನರು ಒಂದು ಬಾಣನೂ ತಾಕ್ತಿದ್ದಲ್ಲ ಯಾತಕ್ಕೆ ಗೊತ್ತಾ? ಏನೇನು ಹೇಳ್ತಿರಲ್ಲ, ಸ್ವಲ್ಪ ಬಿತ್ತು ಅಂತ ಹೇಳಿ ಅಂತ ಕೇಳಿದರೆ ಹೇಳೋದಿಲ್ಲ ಅವ ಯಾತಕ್ಕೆ ಗೊತ್ತೇನು. ಅವರು ಗಾಡಿ ವಾಯುದೇವರು, ಗಾಡಿ ಬಾಣ ಹೊಡೆದ್ರೆ ಏನಾಗುತ್ತೆ ಗೊತ್ತಾಗುತ್ತೆ ನಿಮಗೆ? ಏನಾಗುದಿಲ್ಲ, ಗಾಡಿ ಬಾಣ ಹೊಡೆದ್ರೆ ಬಾಣ ಇನ್ನೊಬ್ಬರಿಗೆ ಬಿಡುತ್ತೋ ಅಂತ ಅವರಿಗಂತೂ ಬಿಡೋದಿಲ್ಲ. ಆದ್ದರಿಂದ ಒಂದು ಬಾಣನೂ ತಾಕ್ತಾ ಇಲ್ಲ, ಹೋಗ್ತಾರೆ. ಕುದುರೆಗಳ ಸರ್ ರಥ ಹಿಡಿತಾರೆ, ಸರ್ ಅಂತ ಆಕಾಶ ತೋರಿದ್ರಂತೆ. ಹೂ ಕೆಳಗಿತ್ತು, ಪೀಸ್ ಪೀಸ್, ಎಲ್ಲ ಪೀಸ್ ಪೀಸು. ದ್ರೋಣಾಚಾರ್ಯರು 800 ವರ್ಷ ಅವರಿಗೆ ಜಂಪ್ ಮಾಡಿದ್ರಂತೆ, ಅಷ್ಟರಾಗೆ ಜಂಪ್ ಮಾಡಿ ಪ್ರಾಣ ಉಳ್ಕೊಂಡ್ರಂತೆ. ಇದ್ರ ಜಂಪ್ ಮಾಡಿ ಪ್ರಾಣ ಉಳ್ಕೊಂಡ್ರಲ್ಲ, ಪ್ರಾಣ ಉಳಿಸೋ ಉದ್ದೇಶ ಇವರಿಗಿತ್ತು. ಕೊಲ್ಲ ಉದ್ದೇಶ ಗಟ್ಟೆ ಮುದೋಗ್ತಿತ್ತು ಅವ್ರದಾಗಲೇನೆ, ಅವಕಾಶ ಕೊಟ್ಟರು, ಪ್ರಾಣ ಉಳಿತು. ಇನ್ನೊಂದು ದುರ್ಗವನ್ನು ಸಪ್ಲೈ ಮಾಡ್ತಾ ಇನ್ನೊಂದು ರಥ ಬರ್ತಾ ಇದೆ ಅಂತ ಕೂತರಂತೆ. ಮತ್ತೆ ಎತ್ತಿಸಿದ್ದಾನೆ, 8 ರಥ ಹೋದ್ವಾರ, ಒಂದಾಗ 8 ರಥ ಹೋಗ್ತಾರೆ. 6 ಸರ್ ಅಲ್ಲ ಇದು, 8 ಇದು. ಕ್ರಿಕೆಟ್ ಆಟಲ್ಲಿ ರನ್ಸೇ ಇದೆ, ಅಷ್ಟು ರನ್ಸ್ ಒತ್ತಿ ಬರದೇ ಇಲ್ಲ. ಅದರಿಂದಾಗಿನೇ 8 ರಥ ಮುಗಿದಾಗ್ತಾರೆ. ಅಷ್ಟು ಇನ್ನೊಂದು ರಥ ಕಳಿಸಲು ಲೇಟ್ ಆಗುತ್ತಂತೆ. ಅಷ್ಟು ವಿಶೋಕ ರಥ ಆಗ್ತಾರೆ, ಗುಡ್ ಬೈ ಮಾಡಿ ಹೋಗಿ ಬಿಡ್ತಾರೆ. ಕಡೆ ದ್ರೋಣಾಚಾರ್ಯ ನೋಡ್ತಾರೆ, ನಿಂತ್ಕೊಂಡ್ರಂತೆ. ಈಗ ಹೋಗ್ಬೋದಾಗಲೇ ಒಳಗೆ ಹೋಗಿ ಆಯ್ತು, ಈಗಾಗಲೇ ಅರ್ಜುನ ಹೋಗಬಾರ್ದಾಗಿತ್ತು, ಹೋದ ಸಾತ್ಯಕ್ಕೆ ಹೋದ. ಭೀಮಸೇನ ಹೋಗಲೇಬಾರ್ದಾಗಿತ್ತು, ಹೋದ. ಇಂದ ನನಗಾದ್ರೆ ಏನೂ ಉಪಯೋಗ ಇಲ್ಲ ಅಂತ ಈ ಕಡೆ ಬಿಟ್ಟು ಒಳಗೆ ಬಂದ್ಬಿಟ್ರು, ಈ ಕಡೆ ಬಂದ್ಬಿಟ್ರಂತ. ಅಂತಹ ಸ್ಥಿತಿಯಲ್ಲಿ ದ್ರೋಣಾಚಾರ್ಯರನ್ನ ಆಟ ಆಡಿಸ್ತಾನೆ ಭೀಮಸೇನ ದೇವರು. ಇಲ್ಲಿ ಕಂಪೇರ್ ಮಾಡಿ, ನಮಸ್ಕಾರ ಮಾಡಿ ಒಳಗೆ ಹೋದ ಅರ್ಜುನೆಯಲ್ಲಿ, ಗೆದ್ದು ಹೋದ ಭೀಮಸೇನೆಯಲ್ಲಿ. ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಮುಂದೆ ಹೋಗ್ತಾ ಇದ್ದಾರೆ ಹಾಗೇನೆ. ಆ ಕಡೆ ಏನಾಗಿದೆ ಗೊತ್ತ? ಅಷ್ಟೊತ್ತಿಗೆ ಅರ್ಜುನರ ಕುದುರೆಗಳಿಗೆಲ್ಲ ಬಾಣಗಳು ಸಿಕ್ಕಾಕೋಬಿಟ್ಟಿದೆ, ತುಂಬ ಗಾಯ ಆಗಿಬಿಟ್ಟಿದೆ, ಹಸಿವಾಗಿದೆ, ಬಾಯಾರಿಕೆ ಆಗಿದೆ ಅವಕ್ಕೆ. ಕೃಷ್ಣ, ನನ್ನ ಕುದುರೆಗಳ ಸ್ಥಿತಿ ಏನಾಗಿದೆ ಅಂತ ಹೇಳಿ. ಇನ್ನೂ ಸಂಜೆವನ ಸುಳು ಕೂಡ ಸಿಕ್ಕಿಲ್ಲ, ಸಂಜೆವನ ಅಡ್ರೆಸ್ ಇಲ್ಲಿದೆಯೋ ಗೊತ್ತಿಲ್ಲ, ಏನು ಮಾಡಬೇಕೀಗ? ಕೃಷ್ಣ ನೋಡ್ತಾನೆ ಅರ್ಜುನ, ಯೋಚನೆ ಮಾಡಬೇಡ, ಅವ್ರ ರಕ್ಷಣೆ ಭಾರಿ ಮುಖ್ಯ, ಈಗ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ವ್ಯವಸ್ಥೆ ಮಾಡಿ ಕ್ಷಣದಲ್ಲಿ ತಕ್ಷಣ ಅರ್ಜುನ ಒಂದು ಬಾಣ ತಗೋತಾರೆ. ಎಂಥ ಸಾಮರ್ಥ್ಯ ಅರ್ಜುನ ಸಾಮರ್ಥ್ಯ! ಒಂದು ಬಾಣ ತಗೊಂಡು ಹೊಡಿತಾನೆ ಒಂದು ಜಾಗಕ್ಕೆ, ಫುಲ್ ಕರ್ಕೊಂಡ್ಬಿಡ್ತಂತೆ. ದೊಡ್ಡ ಒಂದು ಕೆರೆಯಷ್ಟು ಜಾಗ ಓಪನ್ ಆಯ್ತಂತೆ. ಇವತ್ತು ನೋಡ್ತೀವಲ್ಲ, ಬಾಣ ಡಿಮಾಲಿಷ್ ಮಾಡಿ, ಒಂದು ಸರ್ತಿ ಡಿಮಾಲಿಷ್ ಮಾಡೋದಿಲ್ಲ, ಒಂದು ಸರ್ತಿ ಕ್ರಿಯೇಟ್ ಮಾಡ್ತಾರಂತೆ. ಇನ್ನೊಂದು ಬಾಣ ತಗೋ, ವಜ್ರಾಸ್ತ್ರ ಅಂತ ಹೇಳೋದು, ವಜ್ರಾಸ್ತ್ರ ಕೊರೆದು ಬಿಡುತ್ತೆ ಅಂತ ಭೂಮಿನ. ಇನ್ನು ವಾರಣಾಸ್ತ್ರ ತಗೋತಾನೆ, ಬೇರೆಯಿಂದ ಬಂದು ಬೀಳುತ್ತೆ ಫುಲ್ಲ ವಾಟರ್ ಅದರೊಳಗೆ ತುಂಬಿಸೋಕೆ ಎಷ್ಟೊಷ್ಟು ಕಟ್ಪಟ್ಟಿರ್ತಾರೆ, ಕೆರೆ ನೀರು ತುಂಬಿಸಿರ್ತಾರೆ ಎಷ್ಟೊತ್ತಲ್ಲ, ಫುಲ್ ತುಂಬಿ ಹೋಯ್ತದ ಒಂದು ಕ್ಷಣಕ್ಕೆ. ಆಟೋಮೆಟಿಕ್ ಎರಡು ಕೂಡ ಒಂದು ಬಾಣ ಇನ್ನೊಂದು ಬಾಣ ತುಂಬಿಸಿಬಿಟ್ಟಂತೆ ಒಳ್ಳೆ ನೀರದು ಒಂದು. ಆಗ ಕೃಷ್ಣ ಹೇಳ್ತಾನೆ, ನೀನು ಇಡಿ ಅರ್ಜುನ, ನಾನು ಕೆಲಸ ಮಾಡ್ತೇನೆ ಅಂತ ಕೃಷ್ಣ ಇಳಿ ಕೆಳಗಿಡ್ತಾನೆ. ರಥ ಕುದುರೆ ಹಗ್ಗ ಬಿಸ್ತಾ ಇದ್ದಾನೆ ಕುದುರೆಗಳದು, ಅರ್ಜುನ ಕೆಳಗೆ ನಿಂತ್ಕೊಂಡ್ಬಿಡ್ತಾನೆ, ಕೆಳಗೆ ನಿಂತ್ಕೊಂಡು ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ. ಆ ಕಡೆಗೆ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಅದೊಂದು ಧೈರ್ಯ, ಯುದ್ಧ ಮಾಡ್ತಿದ್ದಾನೆ. ಕೃಷ್ಣ ಕುದುರೆಗಳನ್ನು ಬಿಚ್ಚುತ್ತಾನೆ, ಕೃಷ್ಣನಿಗೆ ಟೆನ್ಷನ್ ಇಲ್ಲ, ನಿಜವಾಗಲೂ ಬಿಚ್ಚಿದ ಏನೋ ಬಿಚ್ಚುತ್ತಾನೆ, ಹುಲ್ಲು ಹಾಕ್ತಾನೆ, ನೀರು ಕುಡಿಸ್ತಾನೆ, ಮೈ ಸವರ್ತಾನೆ. ಅದಕ್ಕೇನೆ ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವ ಲಕು ವೀರಮಣ ಇವಾಗಿಲ್ಲ ಗರುವ. ಕೃಷ್ಣ ಹುಲ್ಲು ತಿನ್ನಿಸಿ ಏನು ಪುಣ್ಯ ಮಾಡಿರೋ ಕುದುರೆಗಳೆಲ್ಲ ಕೂಡ ನಿಧಾನ ಬೈದು ಬಾಣ ಕಿತ್ತಿದನಂತೆ, ಕಿಟ್ಟು ಕೈ ಇಟ್ಟಂತೆ, ಒಂದು ಚೂರು ಗಾಯದ ಹೆಸರು ಕೂಡ ಇಲ್ಲ. ಭೀಷ್ಮರು ಬಿಟ್ಟಿದ್ರೆ ದುರ್ಯೋಧನ ಗಾಯ ವಾಸಿಯಾಯಿತು, ಕೃಷ್ಣ ಬಿಟ್ಟಿದ್ರೆ ಕೇಳಬೇಕಾ, ಎಲ್ಲ ಆರಾಮಾಗಿವೆ, ತೃಪ್ತವಾಗಿದೆ. ಕೃಷ್ಣನಿಗೆ ಟೆನ್ಷನ್ನೇ ಇಲ್ಲ, ಎಷ್ಟೋ ಸಹ ತಡಿದ್ದೇನೆ. ಪ್ಯಾಸೆಂಜರ್ಸಿ ಟೆನ್ಷನ್ನು, ಡ್ರೈವರ್ ಯಾಕೆ ಟೆನ್ಷನ್ ಇರುತ್ತೆ, ಅವನು ಕೂಡುವರೆಗೂ ಹೋಗ್ತಾನೆ ಇಲ್ವಲ್ಲ. ಈತ ಭಗವಂತ ಯಾದವ್ ಕಾರ್ ಡ್ರೈವರ್ ಅಲ್ಲ, ವಿಶ್ವದ ಡ್ರೈವರ್ ಆತ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ, ದುರ್ಯೋಧನ ನೋಡ್ತಿದ್ದಾರೆ, ಇದೊಂದು ಚಾನ್ಸ್. ಕೃಷ್ಣ ದೂರ ಇದ್ದಾನೆ, ಅರ್ಜುನ ಒಬ್ಬನೇ ಇದ್ದಾನೆ ಹೊಡಿಬೇಕು ಅಂತ ಕೇಳಿದರೆ, ಕೃಷ್ಣ ಎಲ್ಲಿದ್ದರೂ ಕೃಷ್ಣ ಮರಿಬಾರದು, ಕೃಷ್ಣ ಎಲ್ಲಿದ್ದರೂ ಕೃಷ್ಣನೇ, ಅರ್ಜುನ ಕೃಷ್ಣ ಭಕ್ತನೇ, ಏನು ಮಾಡಿ ಹೊಡಿಲಕ್ಕಾಗ್ತಾ ಇಲ್ಲ. ಒಂದು ದೃಷ್ಟಾಂತ ಕೊಡ್ತಾರೆ ವೇದವ್ಯಾಸ ದೇವರು, ಒಬ್ಬ ಅರ್ಜುನ ಅಷ್ಟು ಜನಗಳನ್ನು ಹೇಗೆ ಮ್ಯಾನೇಜ್ ಮಾಡಿದ, ಹೇಗೆ ಹೊಡೆದ ಅಂದರೆ ಒಳ್ಳೆ ಕಾವ್ಯವನ್ನು ಬರೀತಾರೆ. ಏಕೋ ನಿವಾರಯ ಮಾಸ ಲೋಭಃ ಸರ್ವಗುಣಾನಿವ. ಎಲ್ಲ ಗುಣಗಳಿದೆಯಂತೆ, ಲೋಭ ಹೊಂದಿದ್ರೆ ಎಲ್ಲ ಗುಣ ಮುಚ್ಚೋಗ್ಬಿಡುತ್ತೆ. ಲೋಭ ಹೊಂದಿದ್ರೆ ಎಲ್ಲ ಗುಣ ಹೇಗೆ ಮುಚ್ಚೋಗುತ್ತೋ, ಅರ್ಜುನ ಒಬ್ಬನೇ ಎಲ್ಲರನ್ನೂ ಗೆದ್ದುಬಿಟ್ಟ. ಅಲ್ಲಿ ಉಪದೇಶ ಮಾಡ್ತಾರೆ ನಮಗೆ, ಲೋಭ ಬಿಟ್ಟುಬಿಡಿ, ಗುಣ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿರ ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಸಂಗಾತ್ ಸಂಜಾಯತೆ ಕಾಮ ಕ್ರಾಧ ಕಾಮ ಸಂಗಾತ್ ಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ. ಒಂದು ಸ್ಟೆಪ್ ಇದೆ ಕೆಳೋದಕ್ಕೆ. ಲೋಭ ಒಂದು ಬಾರಿ ಕೆಟ್ಟ ಗುಣ, ದುರ್ಯೋಧನ ಹಾಳಾಗಿದ್ದೇ ಲೋಭದಿಂದ, ಪಾಂಡವರು ರಾಜ್ಯ ಕೊಡಲಿಲ್ವಲ್ಲ ಅದೇ ಲೋಭ. ಆಚಾರ್ಯರು ಇತರೆ ಭಾಷೆಯಲ್ಲಿ ಹೇಳ್ತಾರೆ, ನಮ್ಮ ಲೋಭ ಏನು ಗೊತ್ತಾ, ಲೋಭಾಚ್ಯ ಆತ್ಮಸಮರ್ಪಣೆ, ದೇವರೇ ನಮ್ಮನ್ನು ಒಪ್ಪಿಸ್ಕೊಳ್ಳುತ್ತಲ್ವಲ್ಲ ಅದೇ ಲೋಭ ಅಂತ ಹೇಳ್ತಾರೆ. ದೇವರೇ ಕೃಷ್ಣಾರ್ಪಣ ಅಂತ ನಮ್ಮನ್ನೇ ಒಪ್ಪಿಸ್ಕೋಬೇಕಂತೆ ದೇವರಿಗೆ, ಒಪ್ಪಿಸ್ಕೊಳ್ತಾ ಇಲ್ವಲ್ಲ ಅದೇ ಲೋಭ. ದುರ್ಯೋಧನ ಆ ಲೋಭದಿಂದ ತಾನು ಸತ್ತ, ಈ ಲೋಭದಿಂದ ನಾವು ಸಾಯ್ತೇವಾದ್ದರಿಂದ ಲೋಭವನ್ನು ಬಿಡಬೇಕು ಅನ್ನೋ ತತ್ವವನ್ನು ಹೇಳ್ತಾರೆ. ಎಲ್ಲ ಮುಗಿತು. ಕೃಷ್ಣ ಯಥಾ ಪ್ರಕಾರ ಕುದುರೆಗಳನ್ನು ಕಟ್ಟಿದ, ರಥವನ್ನು ಸರಿ ಮಾಡಿದ. ಅಲ್ಲಿ ಇನ್ನೊಂದು ಭಾರಿ ಆಶ್ಚರ್ಯ ಹೇಳ್ತಾರೆ ಮಹಾಭಾರತದಲ್ಲಿ, ಯಾವಾಗ ರಥ ಅಲ್ಲಿ ಸರೋವರ ಕಾಣಿಸ್ತಲ್ಲ, ಋಷಿಗಳು ಹೋಗ್ತಾ ಇದ್ರಂತೆ ಮೇಲೆ ನೋಡಿದ್ರಂತೆ, ಅರೇ ಅರ್ಜುನ ತೀರ್ಥ ಅಂತ ಕೆಳಗಡೆ ಸ್ನಾನ ಶುರು ಮಾಡಿಬಿಟ್ರಂತೆ. ಅಲ್ಲೇ ನೀರು ಕಂಡ್ರೆ ಪಂಚಪ್ರಾಣ ಋಷಿಗಳಿಗೆ, ನಮಗೆ ನೀರು ಕಂಡ್ರೆ ಭಯ ಅಷ್ಟೇ, ನೂರಲ್ಲಿ ಕೈ ಮುಗಿದು ಹೋಗ್ಬಿಡ್ತಾರೋ, ಸ್ನಾನ ಮಾಡಿ ಕೈ ಮುಗಿಯೋದಿಲ್ಲ, ಅಲ್ಲೇ ಕೈ ಮುಗಿದು ಹೋಗ್ಬಿಡ್ತಾರೆ. ಅಲಕನಂದ ಹೋದ ನೋಡ್ಬೇಕು ನೀವೀಗ, ಬರೀ ಸ್ನಾನ ಒಂದು ಒಬ್ಬರು ನರಪಿಳ್ಳೆ ಇರೋದಿಲ್ಲ ಅದ್ರ ಹತ್ರ, ಎಲ್ಲ ಬಿಸಿನೀರು ಕೂಡ ತುಂಬಿಕೊಂಡಿರ್ತಾರೆ, ಒಬ್ಬರು ಅಲ್ಲಿ ಬರೋದಿಲ್ಲ. ಅರ್ಜುನ ಮಾಡಿದ ತೀರ್ಥಕ್ಕೆ ಋಷಿಮುನಿಗಳು ಬಂದರು. ಅರ್ಜುನ ಮಾಡಿದ ತೀರ್ಥ ಅಂದರೆ ನ್ಯಾಯಸುಧಾ ಗ್ರಂಥ, ಋಷಿಮುನಿಗಳು ಬಂದರು ಅಂದರೆ ವಾದಿರಾಜರ ವ್ಯಾಸರ ರಾಯರಂಥವ್ರು ಬಂದುಬಿಟ್ರು ಅಂತ. ಎಲ್ಲಿ ಮಾಡಿದ ಆತ, ರಣರಂಗದಲ್ಲೇ ಮಾಡ್ತಾ ಇದ್ದಾನೆ, ಕುರುಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾನೆ, ಕೃತಯುಗದಲ್ಲೇ ಬರೆದಿಲ್ಲ ನ್ಯಾಯಸುಧ, ಕಲಿಯುಗದಲ್ಲೇ ಬರೆದಿದೆ ನ್ಯಾಯಸುಧ. ಎಂಥ ತೀರ್ಥ ಇವತ್ತಿಗೂ ಇರತಕ್ಕಂಥ ತೀರ್ಥ ಇಲ್ಲಿ, ನ್ಯಾಯಸುಧ ಇವತ್ತಿಗೂ ಇದೆ. ನೀವು ಕುರುಕ್ಷೇತ್ರಕ್ಕೆ ಹೋಗಿ, ಅರ್ಜುನ ಮಾಡಿ ತೀರ್ಥ ಇವತ್ತಿಗೂ ಇದೆ ಕುರುಕ್ಷೇತ್ರ, ಇವತ್ತು ದೊಡ್ಡ ತೀರ್ಥ ಅದು, ಸರ್ಕಾರ ಬೋರ್ಡ್ ಹಾಕಿದ್ದಾರೆ ಅದರ ಮೇಲೆ, ಅರ್ಜುನ ಮಾಡಿದಂಥ ತೀರ್ಥ ಅಶ್ವತೀರ್ಥ ಅಂತ ಇಟ್ಟಿದ್ದಾರೆ. ನೀರು ನಮ್ಮ ಸರ್ಕಾರದ ಕೊಳವೆ ಮುಚ್ಚೋಗ್ತಿರುತ್ತೆ, ಯಾರೋ ಬಿದ್ದು ಸಾಯ್ತಾರೆ ಬೇರೆ ಜೊತೆ ಅದರೊಳಗೆ. ಆದರೆ ಅರ್ಜುನ ಮಾಡಿದ ತೀರ್ಥ 5000 ವರ್ಷ ಬೇಲಾಗಿದೆ, ಫುಲ್ ಆಫ್ ವಾಟರ್ ಅದರೊಳಗೆ, ದೊಡ್ಡ ನೀವು ನೋಡಬಹುದು, ಪ್ರದಕ್ಷಿಣೆ ಮಾಡಿಬಿಡ್ಬೋದು ಅದರ, ಅಷ್ಟು ಚೆನ್ನಾಗಿರ್ತಕ್ಕಂಥ ತೀರ್ಥ. ಮಹಾಭಾರತ ಕಥೆಯಲ್ಲ ಅದು, ಫ್ಯಾಕ್ಟ್ ಅನ್ನೋದಕ್ಕೆ ಸಾಕ್ಷಿ. ಜಯೋ ನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇರಿತಃ. ಎಲ್ಲ ಮುಗಿತಂತೆ, ಕೃಷ್ಣ ರಥಕ್ಕೆ ಕುದುರೆಗಳಿಗೆ ದಣಿವಾಗಿತ್ತು, ಅದಕ್ಕೆ ಆಹಾರ ಕೊಟ್ಟ. ಇಂದ್ರಿಯಗಳೇ ಕುದುರೆಗಳು, ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳಿಗೆ ಬೇಕಾದ ಪರಮಾತ್ಮ ಕೊಡ್ತಾನೆ, ಅವನು ಸಮಾಧಾನ ಮಾಡ್ತಾನೆ. ಆದರೆ ಇಂದ್ರಿಯ ಕೊಡೋದು ಮುಖ್ಯ ಉದ್ದೇಶ ಅಲ್ಲ, ಶತ್ರು ಸಾಯ್ಬೇಕು ಅಲ್ಲಿ ಮುಖ್ಯ ಉದ್ದೇಶ. ದಿವಸ ಊಟ ತಿಂಡಿ ಮಾಡಿ ತಪ್ಪಲ್ಲ, ಆದರೆ ಮುಖ್ಯ ಗುರಿ ಮರೆತು ಬಿಡಬಾರ್ದು ಅಂತ ಹೇಳ್ತಾರೆ. ಅಷ್ಟೆಲ್ಲ ಮಾಡಿದರು, ಮತ್ತೆ ಯುದ್ಧ ಶುರುವಾಯಿತು. ಬರೀ ಅರ್ಜುನ ಕೆಳದಿಂತಾಗಲೇ ಏನೋ ಮಾಡಕ್ಕೆ ಇನ್ನೇನು ಮಾಡ್ತಾರೆ ಅವರೆಲ್ಲ ಕೂಡ ಒದ್ದಾಡ್ತಿದ್ದಾರೆ, ಆದರೆ ಏನು ಸುದ್ದಿ ಇಲ್ಲ. ಧರ್ಮರಾಜ್ ಯೋಚನೆ ಮಾಡ್ತಿದ್ದಾನೆ, ಭೀಮಸೇನರು ಬರ್ತಾ ಇದ್ದಾರೆ, ಈ ಸನ್ನಿವೇಶ ನೋಡ್ತಾರೆ. ಆಗ ಊದಿದರಂತೆ ತಮ್ಮ ಇದನ್ನ, ಭೀಮೋ ಮೃಗರಾಜ ಕೇತು. ಯಾವಾಗ ಭೀಮ ಶಂಖ ಊದಿದ್ರಲ್ಲ, ಧರ್ಮರಾಜ ಕಿವಿ ಕೇಳಿಸ್ತಂತೆ, ಭಾರಿ ಖುಷಿಯಾಗಿಬಿಡುತ್ತೆ. ಎಷ್ಟು ಸ್ವಾರಸ್ಯ ಇದೆ, ಕೃಷ್ಣನ ಪಾಂಚಜನ್ಯದ ಘೋಷ ಕೇಳಿಸ್ತು, ಭೀಮಸೇನ ದೇವರ ಸಿಂಹನಾದ ಕೇಳಿಸ್ತು, ಆದರೆ ಅರ್ಜುನ ಧ್ವನಿ ಕೇಳಿಸ್ತಿಲ್ಲ. ಹರಿವಾಯುಗಳ ಧ್ವನಿಯೊಂದೇ ಕಲಿಯುಗದಲ್ಲೂ ಕೇಳಿಸೋದು ಅಂತ ಹೇಳಿದರೆ, ವೇದವ್ಯಾಸದೇವರ ಗ್ರಂಥ ಸರ್ವಮೂಲ ಗ್ರಂಥಗಳೊಂದೇ ಉಳಿಯೋದು, ಅವೆರಡು ಯಾವಾಗಲೂ ಉಳಿತಕ್ಕಂಥ ಗ್ರಂಥಗಳು. ಕಲಿಯುಗದಲ್ಲಿ ಆಚಾರ ಬರೋ ಗ್ರಂಥ ಇವತ್ತು ಯಾರು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಪ್ಯದೂಷ್ಯವತನೋದ ಅನಂತದೇಹಿ ಭೂತಭಾವಿ ಭವದಾತ್ಮಭಿಕ್ವಚಿತ್. ಭೀಮಸೇನೆ ಮಾಡಿದ ಸಿಂಹರಾಜ ಸಿಂಹನಾದ ಅದುವಂತು. ಆ ಏನಾಯಿತು ಗೊತ್ತಾ, ಧರ್ಮರಾಜರಿಗೆ ಮೆಸೇಜ್ ಹೋಯಿತು. ಇಲ್ಲೇನಾಯ್ತಂತೆ, ಭೀಮಸ್ಯ ನಾನದತೆಯೇವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿ ಮಾಪೂರೇಕೆ. ಎಷ್ಟೋ ದಿನ ಸತ್ಸತ್ ಬಿಡ್ತಾ ಇದ್ದಾರೆ ದುರ್ಯೋಧನ ಕಡೆಯವರು. ಡಬಲ್ ಪರ್ಪಸ್ ಆಯ್ತು ಈಗ, ಅಲ್ಲಿ ಮೆಸೇಜು, ಇಲ್ಲಿ ಪ್ರಾಣ ಸಂಕಟ ಇವರಿಗೆಲ್ಲ ಕೊಡೋದು. ಇಂಥ ನೀಲಾಜಾಲ ಮಾಡ್ತಕ್ಕಂಥ ಭೀಮಸೆ ಅರ್ಜುನ ಎಲ್ಲ ಮಾಡಿದ. ಕೃಷ್ಣ ಮುಂದೆ ಕೂತಿದ್ದಾನೆ, ಭೀಮಸೇನದೇವರ ರಥ ಇಲ್ಲ, ತಮ್ಮದೇ ಆರ್ಡಿನರಿ ರಥ, ಆರ್ಡಿನರಿ ಸಾರಥಿ. ಅಂತ ಮಂತ್ರ ಇಲ್ಲ, ಶಸ್ತ್ರ ಇಲ್ಲ, ಅವರೇ ಮಂತ್ರ. ಎಷ್ಟು ಕಂಪೇರ್ ಮಾಡಬೇಕೀಗ. ಅದರಲ್ಲಿ ಅರ್ಜುನ ಏನೇನು ಮಾಡಿದರೂ ಕೂಡ ಪ್ಲಸ್ ಪಾಯಿಂಟ್ಸ್ ಲೆಕ್ಕ ಇದೆ, ಈತನಿಗೆ ಲೆಕ್ಕ ಇಲ್ಲ. ಅದೆಲ್ಲ ಮಾಡಿ ಕೂದಿದ ತಕ್ಷಣ ಖುಷಿ ಆಯಿತು ಆತನಿಗೆ. ಮತ್ತೆ ಹೇಳಿರ್ತಾರೆ ಅರ್ಜುನ ಭೀಮಸೇನ ಎರಡು ಸಲ ಸಿಂಹನಾದ ಮಾಡಬೇಕು. ಒಂದು ಸಲ ಅರ್ಜುನ ಕಂಡಾಗ ಸೇಫ್ಟಿಗೋಸ್ಕರ, ಇನ್ನೊಂದು ಸಲ ಜಯದ್ರಥ ಸತ್ತಾಗ ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಮುಂದೆ ಮಾಡ್ತಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ಅರ್ಜುನ ಮುಂದೆ ಹೋಗ್ತಾ ಇದ್ದಾರೆ, ಭೀಮಸೇನ ಮುಂದೆ ಹೋಗ್ತಾ ಇದ್ದಾರೆ. ಆಗ ಒಂದೇ ಹೊಡೆದರಂತೆ, 12 ಜನ ದುರ್ಯೋಧನ ತಮ್ಮಂದ್ರೆ ಸತ್ತರು, 12 ಜನ ಡಬಲ್ ಸಿಕ್ಸರು, 12 ಜನ ಸತ್ತೋದ್ರಂತೆ. ಆ ಮುಂದೆ ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಹೊಡಿತಾರೆ. ವಿಕರ್ಣ ಬರ್ತಾನೆ, ಆಗ ಅದೇ ವಿಕರ್ಣ ಬರ್ತಾನೆ. ವಿಕರ್ಣ ಏನು ಮಾಡಿದ್ದ ಗೊತ್ತು ನಮಗೆ, ತುಂಬಿದ ಸಭೆಯಲ್ಲಿ ದ್ರೌಪದಿ ಕೇಳಿದಾಗ ಅಮ್ಮ ಸರಿ ಹೇಳೋದು ನೀನು, ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿರ್ತಾನೆ. ಕರ್ಣ ಬೈದ ಕೂತಿರ್ತಾನೆ ವಿಕರ್ಣ, ಅವನ ಕರ್ಣ ವಿಕರ್ಣ ಬೀದರೆ ನೋಡ್ತಾರೆ ಅವನನ್ನು, ಏನಯ್ಯ ವಿಕರ್ಣ ಏನೇನೋ ಮಾತಾಡಿದ್ದೆ ಸಭೆಯೊಳಗೆ, ಪಾಪ ನಿನ್ನ ಬಿಡಬೇಕಾಗಿತ್ತು ನಾನು, ಯುದ್ಧರಂಗಪ್ಪ ಬಿಡಾಗಿಲ್ಲ, ಕೊಲ್ಲೇಬೇಕಾಗಿದೆ, ತಲೆ ತೆಗೆದುಹಾಕಿದೆ ಅಂತ. ಯಾತಕ್ಕೆ ಅಷ್ಟು ಮಾತಾಡಿದ್ರು ಅಂದರೆ, ಅವ್ನು ಮಾತಾಡಿದ್ದಕ್ಕೆ ಇವರು ಮಾತಾಡಿದರು ಅಂತ ಅರ್ಥ. ಅವ್ನು ಮಾತಾಡಿದ್ದೆ ಕೆಲಸ ಮಾಡಿದ್ದೆ ಸುಮ್ಮನೆ ಮಾತಾಡಿದ್ದಷ್ಟೇ, ಇವರು ಸುಮ್ಮನೆ ಮಾತಾಡಿಕೊಂಡು ಹಾಕಿಬಿಡ್ತಾರೆ. ವಿಕರ್ಣ ನಿಜವಾಗ್ಲೂ ಶ್ರದ್ಧೆಯಿಂದ ಮಾತಾಡಲಿಲ್ಲ, ಪ್ರತಿಷ್ಠೆಯಿಂದ ಮಾತಾಡಿದ್ದ. ನಾನು ಕೂಡ ಭಾರಿ ಧರ್ಮಜ್ಞ ಅಂತ ತಿಳ್ಕೊಳ್ಳೋಕೆ ಹೋಗಿದ್ದ. ವಿದುರನಂತೆ ಸಾಚತನಾತನಿಗಿರಲಿಲ್ಲ, ಅವನು ಕೊಂದು ಹಾಕ್ತಾರೆ ಭೀಮಸೇನ ದೇವರು. ಮುಂದೆ ಹೋಗ್ತಾ ಇದ್ದಾರೆ, ಆಗ ಕರ್ಣ ಬರ್ತಾನೆ ಯುದ್ಧಕ್ಕೆ. ಮುಂದೆ ತುಂಬ ಜನ ಬರ್ತಾರೆ, ಅದೆಲ್ಲ ಇಲ್ಲ, ಕರ್ಣ ಬರ್ತಾರಾಗ ಭೀಮಸೇನ ನೋಡ್ತಾರೆ, ಇವರು ಯುದ್ಧ ಶುರು ಮಾಡ್ತಾರೆ. ಈಗ ಇದನ್ನು ಯಾವ ಕವಿನೂ ಬರೆದಿಲ್ಲ, ಕನ್ನಡದಲ್ಲಿ ಪಂಪ ಬರೆದಿಲ್ಲ, ಕುಂಭ ಯಾರ್ಯಾರೂ ಬರೆದಿಲ್ಲ. ವೇದವ್ಯಾಸ ಎಷ್ಟು ಬರೀತಾರೆ ಗೊತ್ತಾ, 500-600 ಶ್ಲೋಕ ಬರೀತಾರೆ. ಒಂದು ಚೂರು ತುಟಿ ಪಿಟ ಕನ್ನಡದಲ್ಲಿ ಜನಗಳೆಲ್ಲ ಕೂಡ ಹರಿವ ಭೀಮನ ಮಹಿಮೆ ಗೊತ್ತಾಗಬಾರದಲ್ಲ, ವಾಯುದೇವರ ಮಹಿಮೆ ಅಂದರೆ ದ್ವೇಷ ಅವರಿಗೆ. ಇವತ್ತು ಎಲ್ಲ ಮಹಾಭಾರತ ಪ್ರಿಂಟಲ್ಲೂ ಸಿಗುತ್ತದೆ, ಕನ್ನಡದಲ್ಲಿ ಮಾತ್ರ ಯಾರೂ ಬರೆದಿಲ್ಲ. ಯುದ್ಧ ಶುರು ಮಾಡ್ತಾರೆ ಭೀಮಸೇನ ದೇವರು, ಕರ್ಣ ರಥ ತಂದಿದ್ದಾನೆ, ಯುದ್ಧ ಶುರು ಮಾಡ್ತಾನೆ. ಭೀಮಸೇನೆ ಮುಂದೆ ಲೆಕ್ಕನೇ ಇಲ್ಲ, ಲೀಲಾಜಾಲವಾಗಿ ಅವನ ಕುದುರೆ ರಥ ಎಲ್ಲ ಪುಡಿ ಪುಡಿ ಮಾಡಿಬಿಡ್ತಾರೆ. ಕರ್ಣ ಓಡಿ ಹೋಗಿಬಿಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಪುಡಿ ಮಾಡ್ತಾರೆ, ಮತ್ತೆ ಬರ್ತಾನೆ, ಮತ್ತೆ ಪುಡಿ ಮಾಡ್ತಾರೆ. ಎಷ್ಟು ಸತ್ ಮಾಡಿದ್ರು ಗೊತ್ತಾ, 21 ಸತಿ ಮಾಡಿದ್ರಂತೆ. ಅವ್ರ ಅಭ್ಯಾಸ ಅವರಿಗೆ, ಏಕವಿಂಶತಿ ಕುಭಾಷ್ಯ ದೋಷ, 21 ಅಂದ್ರೆ ಸಮಾಧಾನ ಅವರಿಗೆ. 21 ಪೆಟ್ಟ ನಂಬರ್ ಆಚಾರ್ಯರಿಗೆ, 21 ಸತಿ ಸೋತ ಅವನು. ಭಾರಿ ದುಃಖ ಪಡ್ತಿದ್ದಾನೆ, ಎಲ್ಲರೆದುರಿಗೆ ವಿಚಿತ್ರವಾದ ಒದ್ದಾಡ್ತಿದ್ದಾನೆ. ಅವನು ಯಾವ ಗೆಲುವಿನ ಆಸೆ ಕೂಡ ಇಲ್ಲ ಪಾಪ ಕರ್ಣನಿಗೆ. ಈ ಘಟ್ಟ ಹೇಳಿದ್ರೆ ಏನಾಗುತ್ತೆ, ಭೀಮಸೇನ ದೇವರಿಗೆ ಅಸ್ತ್ರವಿದ್ಯೆ ಬರ್ತಿದ್ದಿಲ್ಲ, ಕರ್ಣ ಭಾರಿ ಗ್ರೇಟ್ ಅಂತ ತಿಳ್ಕೊಂಡಿದ್ರಲ್ಲ, ಕಥೆ ಬೂದೋಗ್ತಾ ಇದೆ ಅವ್ರ ಕಥೆ. ಈಗ ಅಲ್ಲಿ ಕರ್ಣ ಹೋಗ್ತಾನೆ, ಯೋಚನೆ ಮಾಡ್ತೀನಿ ಏನು ಮಾಡೋದು ನಾನೀಗ ಅಂತ ಯೋಚನೆ ಮಾಡಿ, ಈ ಸರ್ತಿ ನಾನು ಈ ರೀತಿ ಸೋಲಬಾರದು ಅಂತ ಹೇಳಿ ಹೊಸ ರಥ ತಗೋತಾನೆ. ಪರಿಸರ ಆಗದೇವ್ರು ಕೊಟ್ಟ ರಥ ತಗೋತಾನೆ, ಅದು ಅನ್ಬ್ರೇಕಬಲ್ ರಥ ಅದನ್ನು ತಗೊಳ್ತಾನೆ. ಅವ್ರು ಕೊಟ್ಟ ವಿಜಯ ಧನಸ್ಸು ತಗೋತಾನೆ, ಎರಡಾಯ್ತು. ಇಂದ್ರದೇವ್ರು ಕೊಟ್ಟ ಶಕ್ತಿ ಆಗಿರೂ ತಗೊಂಡ್ಬಿಡ್ತಾನೆ, ಫುಲ್ ಫೆಡ್ಜೆಡ್ ಕರ್ಣ. ಈಗ ಏನೇನು ಬಿಟ್ಟಿಲ್ಲ ಬಾಕಿ, ಎಲ್ಲ ತಗೊಂಡು ಬರ್ತಿದ್ದಾನೆ. ಮನೆ ತಗೋ ಎಲ್ಲ ಮಾರಿಬಿಡ್ತಾರಲ್ಲ ಆ ಟೈಪ್, ಬಂಗಾರ ಸಾಮಾನು ಮಾಡಿ ಮನೆ ತಗೊಳ್ಳೋಕೆ ಹೋದಾಗೆ ಟೋಟಲಿ ಬರ್ತಿದ್ದಾರೆ ಕರ್ಣ. ಈಗ ಯುದ್ಧ ಭೀಮಸೇನ ಯುದ್ಧ ಶುರು ಮಾಡ್ತಿದ್ದಾರೆ, ಯಥಾಪ್ರಕಾರ ಹೊಡಿತಿದ್ದಾರೆ. ಕರ್ಣರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಆ ರಥ, ಆ ಧನಸ್ಸು, ಆ ಬತ್ತಡಿಕೆ ಯಾವ ಕೆಲಸಕ್ಕೂ ಬರ್ತಾ ಇಲ್ಲ, ಸೋಲ್ತಾನೇ ಇದ್ದಾನೆ ಕರ್ಣ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಭೀಮಸೇನ ದೇವರು, ಇದು ಪರಶುರಾಮದೇವರು ಕೊಟ್ಟ ರಥ, ವರ ಕೊಟ್ಟಿದ್ದಾರೆ, 2 ವರ ಕೊಟ್ಟಿದ್ದಾರೆ. ಈ ರಥದಲ್ಲಿ ಕೂತಿರೋವರೆಗೂ ಅವರಿಗೆ ಸಾವಿಲ್ಲ ಮತ್ತು ಸೋಲಿಲ್ಲ, 2 ಅಂಶ ಇದೆ. ಇನ್ನೊಂದೇನಂತ ಕೇಳಿದರೆ, ಅವರು ಸ್ಪರ್ಧ ಬಾರಷ್ಟು ಯಾಸಿ ಪರಾಭವ, ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಅವನು ಸೋಯ್ತಾನೆ. ಅವನು ಸ್ಪರ್ಧೆ ಮಾಡ್ತಾ ಇಲ್ಲ, ಪ್ರಾಣ ಹೋಗಲಾಟೆ ಇನ್ನೇ ಸ್ಪರ್ಧೆ ಮಾಡ್ತಾನೆ. ಈಗ ಆ ವರ ಕೊಟ್ಟಿದ್ದಾರೆ, ಗೆಲ್ಲೇಬೇಕು ಅಂತ ವರ ಕೊಟ್ಟಿದ್ದಾರೆ. ಆದರೂ ನಾನೇ ಗೆಲ್ತಿದ್ದೇನೆ, ಪರಶುರಾಮದೇವರು ವರ ಕೊಟ್ಟಿದ್ದಾರೆ ಆತನಿಗೆ, ನನ್ನ ಮೇಲೆ ಯಾವಾಗಲೂ ವರ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರ ಗೌರವ ತೋರಿಸ್ಬೇಕು ಅವರಿಗೆ ಅಂತ ಯೋಚನೆ ಮಾಡಿ ಕಣ್ಣರಿಗೆ ಹೊಡಿಲಕ್ಕಾಗ್ತಾ ಇಲ್ಲ ಕರ್ಣನಿಗೆ, ಕೆಳಗಿಳಿದ್ರಂತೆ ಭೀಮಸೇನ ದೇವರು, ಕೆಳಗಿಳಿದು ಬಿಡ್ತಾರೆ ಪೂರ್ತಿಯಾಗಿ. ಅವನು ಕರ್ಣ ನೋಡ್ತಾನಾಗ ಪರವಾಗಿಲ್ಲ, ಸ್ವಲ್ಪ ಧೈರ್ಯ ಬಂದಾಗ ಆಯ್ತು ಆತನಿಗೆ, ಬಾಣ ಬಿಡೋಕೆ ಶುರು ಮಾಡ್ತಾರೆ ಭೀಮಸೇನ ದೇವರ ಮೇಲೆ. ಅವ್ರು ನೋಡಿದರಂತೆ, ಬರೀ ಕೈ ಅಷ್ಟೇ, ಕದ ಏನು ತೊಗೊಂಡಿಲ್ಲ, ಬರೀ ಕೈ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕರ್ಣ ಬಾಣ ಹೊಡಿಬೇಕಾದ್ರೆ ಏನು ಮಾಡ್ತಿದ್ದಾರೆ ಗೊತ್ತಾ, ಇವರು ಆನೆ ತೊಗೊಂಡು ಅಡ್ಡ ಹೋಗ್ತಿದ್ದಾರೆ, ಆನೆಗಳನ್ನ ಅಡ್ಡ ಹೋಗಿದ್ದಿದ್ರಂತೆ. ಅದ್ರ ಆನೆ ಸಾಯ್ತಿದ್ದು, ಯಾರ ಆನೆಗಳು, ದುರ್ಯೋಧನ ಆನೆಗಳು, ಮತ್ತೆ ಇವರಂತೆ ಯಾರು ಬಂದಿಲ್ವಲ್ಲ, ಕೂತಲ್ಲೇ ಕ್ಯಾಚ್ ಆನೆ ಎತ್ತಿ ಹೋಗಿದ್ರು, ಯಾವ ಶಕ್ತಿ ಇರಬೇಕು, ಆನೆ ಹೀಗೆ ಹೋಗ್ತಿರ್ತಾರೆ. ಸಕ್ಕರೆ ಹೆಚ್ಚಿರುವ ಆನೆನೂ ಬರೋದಿಲ್ಲ, ಮಗಳೇ ಬರೋದಿಲ್ಲ, ಇಲ್ಲ ಬಾಯಿಗೆ ಹಾಕೋತಾರೆ ಅವ್ರು ಹೊರಗೆ ಹೋಗೋದಿಲ್ಲ, ಬರೀ ಶಾಂತ ಸ್ಥಿತಿ ಇರ್ತಾನೆ. ಲೀಲಾಜಾಲವಾಗಿ ಏನು ಶಕ್ತಿ ಇದು ಒಂದು? ಹೌದು ಹೌದು ಹನುಮಂತ, ಹೌದು ನೀ ಬಲವಂತ, ಹೌದು ಮುಖ್ಯ ಪ್ರಾಣ ಮೂಲ ಗುರು, ಹೌದು. ಇದು ಮೂಲ ಮಹಾಭಾರತ ನೋಡಿ, ನಿಮಗೆ ಮೊದಲೇ ಹೇಳಿದ್ದೇನೆ. ಎಷ್ಟು ದಿವಸ ಹೇಳ್ತಕ್ಕಂಥ ವಿಷಯ ಬರೀತಾರೆ ಗೊತ್ತಾ? ಯಾವ ವಸ್ತ್ರ ಬಿಟ್ಟರು, ಆತೇನು ಬಿಟ್ಟ, ಏನು ಬಿಟ್ಟರು, ಮತ್ತೇನು ಬಿಟ್ಟ, ಎಲ್ಲದರ ಒಳ್ಳೆಯ ಮಾಡ್ತಾ ಹೋಗ್ತಾರೆ. ದುರ್ಯೋಧ ಕರ್ಣ ಏನು ಮಾಡೋಕ್ಕಾಗ್ತಾ ಇಲ್ಲ, ಸರಸರಸರ ರಥಕ್ಕೆ ಹೋದ್ರಂತೆ ಭೀಮಸೇನ ದೇವರು, ರಥಕ್ಕೆ ಹೋಗ್ಬಿಡ್ತಾರೆ. ಅವನಿಗೆ ಸತ್ತ ಕರ್ಣ ಒಂದು ಎದೆ ಹೊಡೆದು ಹೋಗುತ್ತಾ ಅವನಿಗೆ ಪಾಪ, ತಷ್ಟ ಕೆಳಗಿಳಿದು ಬಿಡ್ತಾರೆ. ಹೇಗೆ ಬದುಕು ಘೋಷಣೆ ಮಾಡ್ತಾನೆ ಈಗ? ರಥ ಇತ್ತಲ್ಲ, ಅದು ನೊಗದ ಕೇಳಿ ಬಚ್ಚಿಟ್ಕೊಂಡ್ಬಿಟ್ಟಂತೆ ಕರ್ಣ ಹೋಗಿಬಿಟ್ಟು. ಭೀಮಸೇನ ಕೊಂದ್ರೆ ಕಷ್ಟ ಅಂತೇಳಿ ಭೀಮಸೇನ ದೇವರು ಹೋಗ್ತಾರೆ, ಅವನು ರಥ ಹತ್ತುತ್ತಾರೆ, ಒಂದು ಕ್ಷಣ ನಿಂತ್ಕೋತಾರೆ. ಇದನ್ನೆಲ್ಲ ನೋಡಿ, ಯಾವ ಭಾರತ ಬೇಕಾದ್ರೆ ಮೂಲ ಓದಿ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಎಲ್ಲದರಲ್ಲೂ ಸಿಗುತ್ತೆ. ನಿಂತ್ಕೊಂಡು ಬಿಡ್ತಾರೆ, ಒಂದು ಕ್ಷಣ ನೋಡಿದರಂತೆ ವಿಕ್ಟರಿ ಅದು. ಅವ್ರು ರಥ ಬಿಟ್ಟು ಕೆಳಗಿಳಿದ ಮೇಲೆ ನಿಂತು ಬಿಟ್ಟಿದ್ದಾರೆ. ಏನು ಮಾಡಬೇಕು ಕರ್ಣ? ಸದ್ಯ ನೋಡಿಲ್ಲ ಅಂತ ಕೂತಿದ್ದಾರೆ, ನೋಡ್ತಾರೆ. ಇವನು ಸಾಕು, ಅವನು ಮರ್ಯಾದೆ ಪೂರ್ತಿ ಹೋಗಿದೆ ಅಂತ ಹೇಳಿಬಿಟ್ಟು ಒಂದು ಕ್ಷಣ ನೋಡ್ತಾರೆ. ಅಲ್ಲಿ ಶಕ್ತಿ ಆಯ್ದ ಅಲ್ಲೇ ಇದೆ, ಶಕ್ತಿ ಆಯ್ದ ಅಲ್ಲಿದೆ ನೋಡಿದ್ರಂತೆ. ತಗೊಳ್ಳಿಲ್ವ ಜಾತಕ್ಕೆ? ಎಂಥ ಜ್ಞಾನ ಭೀಮಸೇನ ದೇವರ ಜ್ಞಾನ! ಇದು ಭಗವಂತನ ಸಂಕಲ್ಪ. ಇವತ್ತು ರಾತ್ರಿ ನನ್ನ ಮಗ ಇದರಿಂದ ಸಾಯ್ಬೇಕು, ಇಂಥ ಅಭಿಮಾನ ಯಾರು ಬಿಡ್ಲಕ್ಕಾಗತ್ತಾ? ಕೃಷ್ಣನ ಸಂಕಲ್ಪ ಅದು. ಅಭಿಪ್ರಾಯಂ ಕೇಶವಸ್ಯ ಜಾನನ್ ಹೈಡಿಂಬ ಮೃತ್ಯವು. ಆ ಶಕ್ತಿ ಆಯುಧದಿಂದ ನನ್ನ ಮಗ ಸಾಯ್ಬೇಕು ಸಂಕಲ್ಪ ಮಾಡಿದ್ದಾನೆ ಕೃಷ್ಣ, ಅದಕ್ಕೋಸ್ಕರ ಬಿಟ್ಟುಬಿಡ್ತೇನೆ. ನಮ್ಗೆ ಈಗ ಅನಿಸ್ತು ಅಭಿಮನ್ಯು ಸಾಯ್ಬೇಕು ಅಂತ ಕೃಷ್ಣನ ಸಂಕಲ್ಪ ಅಂತ ಹೋಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಕಂಡವ್ರ ಮಗ ಬಿಟ್ಟಿದ್ರು ಅಂತ ತಿಳ್ಕೊಂಡು ತಮ್ಮಗನ್ ಬಿಡ್ತಾ ಇದ್ದಾರೆ ಗೊತ್ತಾಯ್ತು. ಅವರು ಅವರಿಗೆ ಪಕ್ಷಪಾತ ಇಲ್ಲ, ದೋಷ ಇಲ್ಲ, ಭಗವಂತನ ಸಂಕಲ್ಪ ಒಂದೇ ಮುಖ್ಯ ಗುರಿ. ಅವರಿಗೆ ಬಿಟ್ಟು ಕೆಳಗೆ ಹಾಗೆ ಹೊಟ್ಟುಬಿಟ್ರೆ, ಶಕ್ತಿ ನೋಡಿ ಬಿಟ್ಟುಬಿಟ್ರೆ. ಇದನ್ನು ಸಂಜಯ ಹೇಳ್ತಾನೆ ಧೃತರಾಷ್ಟ್ರ, ನನ್ನ ಭಾರಿ ಆಶ್ಚರ್ಯ ಆಗ್ತಾ ಇದೆ. ಶಕ್ತಿ ಅದು ತಗೋತಾ ಇಲ್ಲ ಭೀಮಸೇನ ಅಂತ ಹೇಳ್ತಾರೆ, ಇವರೆಲ್ಲ ತಗೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಗೊಳ್ಳೋದೇ ಇಲ್ಲ. ಆಗ ಕೇಳ್ತಾನೆ ಧೃತರಾಷ್ಟ್ರ ರಾಜ, ಇಷ್ಟು ಭೀಮನ ಮೇಲೆ ನನಗೆ ಗೊತ್ತಿದ್ದಿಲ್ಲ ಸಂಜಯ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಕರ್ಣನ ಕೊಲ್ಲೇಬಹುದಾಗಿತ್ತು, ಯಾಕೆ ಕೊಲ್ಲಿಲ್ಲ ಅಂತ ಕೇಳ್ತಾನೆ. ಕಥೆ ಮುಗಿದಾಗಿದೆ, ಕರ್ಣನ ಯಾಕೆ ಕೊಲ್ಲಿಲ್ಲ ಅಂತ ಕೇಳಿದರೆ ಆಗ ಹೇಳ್ತಾನೆ ವೇದವ್ಯಾಸರು ಬರೀತಾರೆ, ಶಕ್ತೋಪಿ ನಾವಧೀತ್ ಕರ್ಣಂ ಭೀಮಸೇನೋ ಮಹಾಬಲಃ. ಭೀಮಸೇನದೇವರು ಶಕ್ತಿ ಇದ್ರು ಕೊಲ್ಲಿಲ್ಲ, ಹೇಗೆ ಶಕ್ತಿ ಇದ್ರು ರಾವಣನ ಕೊಲ್ಲಿಲ್ವಲ್ಲ, ಹಾಗೆ ಹನುಮಂತ ದೇವರು ರಾವಣನ ಯಾತು ಕೊಲ್ಲಿಲ್ಲ. ತಿಧಾರ್ಯಯೇವ ರಾವಣ ತ ರಾಘವಾಯ ನಾಣ್ಯತ, ರಾವಣಿಗೆ ಮೀಸಲಿಟ್ಟರು. ಇಲ್ಲಿ ಅರ್ಜುನಾಯ ನಾಣ್ಯತ, ಅರ್ಜುನ ಕೊಲ್ಲಬೇಕು ಅಂತ ಭಗವಂತನ ಸಂಕಲ್ಪ ಇದೆ ಅಂತ ಕೊಲ್ಲಿಲ್ಲಿ ಬಿಟ್ಟು ಬಂದ್ಬಿಟ್ಟು. ಈ ರೀತಿ ಯಾರು ಬ್ಯಾಲೆನ್ಸ್ ಮಾಡ್ಕೋತಾರೆ? ಸುಮ್ಮ ಕಾಫಿ ತಿಂಡಿ ಲೇಟ್ ಆದರೆ ಮನುಷ್ಯ ಹುಚ್ಚಾದಾಗ ಬಿಟ್ಟಿರ್ತಾರೆ, ಅಲ್ಲೇ ಕಂಡವ್ರು ಯಾರು ಸಿಕ್ಕರು ಬೈದಿಡ್ತಾರೆ ನಡೆಯಂತೆ. ಇಂಥ ಟೆನ್ಷನ್ನು ಕಾವಾಗಿ ಯೋಚನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಅಷ್ಟು ಬಲ ಇದೆ, ಅಷ್ಟು ಜ್ಞಾನ ಇದೆ ಅವರಿಗೆ. ನಮಗೆ ಬಲ ಇದ್ದರೆ ಜ್ಞಾನ ಇರೋದಿಲ್ಲ, ಜ್ಞಾನ ಇದ್ದರೆ ಬಲ ಇರೋದಿಲ್ಲ, ಸಾಮಾನ್ಯವಾಗಿ ಎರಡೂ ಇರೋದಿಲ್ಲ. ಆದರೆ ಎರಡೂ ಇರತಕ್ಕಂಥ ಪೂರ್ಣ ವ್ಯಕ್ತಿ ಅಂದರೆ ಬಳಿತ್ತ ತದ್ದಪುಷೇ ದಾಯಿ ದರ್ಶ್ಯತ ಬಳ್ಳಿತ್ತ. ಬಲ ಜ್ಞಾನ ಯಾವಾಗಲೂ ಒಂದೇ ರೀತಿ ಇರತಕ್ಕಂಥ ಮಹಾನುಭಾವರು. ಕರ್ಣ ಸೋತ ಸೀದಾ ವಾಪಸ್ ಬರ್ತಿದ್ದಾರೆ, ಈಗ ತಮ್ಮ ರಥ ಹತ್ರ ಹೋಗ್ತಿದ್ದಾರೆ. ಕರ್ಣನಿಗೆ ಒಂದು ಅರ್ಥ ಆಯಿತು, ಓಹೋ ಇವ್ರು ನನ್ನ ಕೊಲ್ಲೋದಿಲ್ಲ. ಯಾತಕ್ಕೆ? ಅರ್ಜುನ ಪ್ರತಿಜ್ಞೆ, ಕರ್ಣ ಬುದ್ಧಿವಂತ ಸೂರ್ಯಾವತಾರ, ಒಂದು ಗ್ಯಾರಂಟಿ ಆಯಿತು. ದುರ್ಯೋಧನಿಗೆ ಅವತ್ತೇನು ಗ್ಯಾರಂಟಿ ಆಗಿತ್ತಲ್ಲ, ಭೀಮ ಏನು ಮಾಡಿದ್ರು ಕೊಲ್ಲೋದಿಲ್ಲ, ಭೀಷ್ಮದ್ರೋಡರು ಕಾಪಾಡ್ತಾರೆ ಅಂತ ಅಡ್ಡ ಮಾಡಿದ್ನಲ್ಲ. ಇವತ್ತು ಭೀಮಸೇನ ಪರಿಸರಾವಧಿ ವರವನ್ನು ಮಾನ ಮಾಡ್ತಿದ್ದಾರೆ, ನಾನೇನೂ ಮಾಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ದುರ್ಯೋಧನ ಪ್ಲೀಸ್ ಮಾಡಬೇಕಲ್ಲ, ರಥ ಹತ್ತಿ ಮತ್ತೆ ಭೀಮಸೇನ ಹತ್ರ ಬರ್ತಾನೆ ಗ್ಯಾರಂಟಿ ಧೈರ್ಯ ಬಂದ್ಬಿಟ್ಟದೆ. ಈಗಾಗಲೇ ಬಂದು ಭೀಮಸೇನ ಹತ್ರ ಬರಿಕೆಯಲ್ಲಿ ನಿಂತಿರೋದು ಭೀಮಸೇನ, ಧನಿಸ್ಕೊಂಡು ಮುಟ್ಟಿಸಿದ್ರಂತೆ ಭೀಮಸೇನ ಕೈಲಿ. ತೂಬರ ಅಂತ ಭೀಮಸೇನ ಬೈತಾನೆ, ತೂಬರ ಅಂತ ಹೇಳ್ತಾನೆ. ಫಸ್ಟ್ ಅಲ್ಲಿ ಅರ್ಜುನ ಆ ಕಡೆ ಇರ್ತಾನೆ, ನೋಡು ಅರ್ಜುನ ಕಣನ ತೂಬರ ಅಂತ ಕರೆದಿದ್ದಾನೆ, ನಾನೇನು ಮಾಡಬೇಕು ಅಂತ ಗೊತ್ತಲ್ಲ ನಿನಗೆ, ಇದು ಯಾರಿಗೂ ಗೊತ್ತಿಲ್ಲ. ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿರ್ತಾರೆ, ಏನು ಅಂದರೆ ಹನ್ಯಾಂ ತೂಬರ ಇತ್ಯುಕ್ತೆ, ನಾನು ಯಾರು ತೂಬರ ಅಂತ ಕರೀತಾರೋ ಅವನು ಕೊಂದು ಬಿಡ್ತೇನೆ ಅಂತ ಹೇಳಿರ್ತಾನೆ. ಇದನ್ನು ದುರ್ಯೋಧನ ಯಾವಾಗಲೂ ಕೇಳಿಸ್ಕೊಂಡಿದ್ದಂತೆ, ಅದನ್ನು ಕರ್ಣನೇ ಹೇಳಿದ್ದಾನೆ, ತೂಬರ ಅಂತ ಅನ್ನು ಅಂತ ಹೇಳ್ಕೊಡ್ತಾನೆ. ತೂಬರ ಅಂತಿದ್ದಾನೆ, ಕರ್ಣನಿಗೆ ಏನಾಗುತ್ತೆ ಗೊತ್ತಿಲ್ಲ. ದುರ್ಯೋಧನ ಯಾರಾದರೂ ಹೋಗಲಿ, ಕರ್ಣ ಹೋದರೂ ಪರವಾಗಿಲ್ಲ, ಆದರೆ ತಾನು ಬದುಕಬೇಕು. ಎಂಥ ಸ್ವಾರ್ಥಿಯವರು ಅಂದೇ ಬಿಡ್ತಾನೆ ತೂಬರ ಅಂತೇಳಿ. ಆ ಕ್ಷಣಕ್ಕೆ ಭೀಮಸೇನ ನೋಡು, ಅರ್ಜುನ ನನ್ನ ಪ್ರತಿಜ್ಞೆ ಗೊತ್ತಲ್ಲ ನಿನಗೆ, ನಿನ್ನ ಪ್ರತಿಜ್ಞೆ ನನಗೆ ಗೊತ್ತು, ಮುಂದೆ ಬರುತ್ತೆ ನಾಳೆ ಅದು, ನನ್ನ ಪ್ರತಿಜ್ಞೆ ನಿನಗೆ ಗೊತ್ತಿದೆ, ಅವ್ನು ಕೊಲ್ಲಬೇಕು. ನಾನೀಗ ನಾನು ಬಿಡಾಗಿಲ್ಲ, ಪ್ರತಿಜ್ಞೆ ಹೋಗಿಬಿಡುತ್ತೆ, ನಾನು ಕೊಲ್ಲಲೋ ನಿನಗೊಂದು ಚಾನ್ಸ್ ಕೊಡ್ತೇನೆ, ನೀನು ಪ್ರತಿಜ್ಞೆ ಮಾಡಿದ್ದೆ ಕೊಲ್ಲಬೇಕು ಅಂತೇಳಿ ನಿನ್ನ ಪ್ರತಿಜ್ಞೆ ಹೋಗಿಬಿಡುತ್ತೆ, ಏನು ಮಾಡಲಿ ಹೇಳು ಅಂತ ಕೇಳಿದರು. ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಭೀಮಸೇನ, ದಯವಿಟ್ಟು ನೀನು ಕೊಲ್ಲಬೇಡ, ನಾನು ಕೊಲ್ತೇನೆ. ನೀನು ನಡೆಸಿದರೆ ನಾನು ನಡೆಸೋಕ್ಕಾಗೋದಿಲ್ಲ, ನಾನು ನಡೆಸಿ ನೀನು ನಡೆಸೋಕ್ಕಾಗುತ್ತೆ. ಶಿಷ್ಯಕೃತಂ ಗುರುಕೃತಂ ಭವತಿ, ಇದು ಲೋಕದ ನ್ಯಾಯ. ಶಿಷ್ಯರು ಮಾಡಿದರೆ ಗುರುಗಳಿಗೆ ಪುಣ್ಯ ಬರುತ್ತದೆ, ಮಕ್ಕಳು ಮಾಡಿದ ತಂದೆ ತಾಯಿ ಪುಣ್ಯ ಬರುತ್ತದೆ, ಇದು ನಿಯಮ. ಇದು ಒಂದು ಮಾಡಿದರೆ ಪುಣ್ಯದಲ್ಲಿ ಮಾಡಬೇಕು ಪಾಪ, ಇವರು ಪಾಪ ಅಂತ ಗ್ಯಾರಂಟಿ ಹೋಗುತ್ತೆ ಅಷ್ಟೇ. ಇಲ್ಲೊಂದು ಪದ್ಧತಿ ಇದೆ, ಸಣ್ಣವ್ರು ಮಾಡಿದ ದೊಡ್ಡವ್ರು ಮಾಡಿದಾಗ ಆಗುತ್ತೆ ಅಂತ ಹೇಳೋದು ಗುರುತೇನು ಅಂದರೆ, ಅಪ್ಪಿ ತಪ್ಪಿ ಮಠಕ್ಕೆ ಬಂದಿರ್ತಾರೆ, ಸುಮ್ಮನೆ ಅಲ್ಲ ಅದಕ್ಕೋ ಬಂದಿರ್ತಾರೆ ಪಾಪ, ಅದು ಹುಂಡಿಗೆ ಹಾಕಬೇಕಾಗಿರುತ್ತೆ. ಆರಿಸಿ 10 ಪೈಸೆ ಆರಿಸ್ತಾರೆ, ಎಲ್ಲರೂ ಚಲಾವಣೆ ಇರಬಾರ್ದು, ಆರಿಸಿಬಿಟ್ಟು ಹಾಕಲಿಕ್ಕೆ ಹೋಗ್ತಾರೆ, ಮಗು ನಾನು ಹಾಕ್ತೇನೆ ಅನ್ನತ್ತೆ, ಮಗುನ ಕೈಲಿ ಹಾಕಿಸ್ತಾರೆ. ತಾನು ಹಾಕಿದಾಗ ಆಯಿತು, ಮಗು ಹಾಕಿದಾಗ ಆಯಿತು, ಗೊತ್ತಾಯ್ತಲ್ಲ. ತಾನು ಹಾಕಿಬಿಟ್ರೆ ಮಗು ಅವಳಕ್ಕೆ ಶುರು ಮಾಡಿಬಿಡುತ್ತೆ, ಏ ನಾನು ಹಾಕ್ತಿದ್ದೆ ಅಂತ ಗಲಾಟೆ ಮಾಡೋದು. ಇದೇ ಟ್ರೆಂಡನ್ನು ಹೇಳ್ತಾರೆ. ಚಿಕ್ಕವ್ರು ಮಾಡಿದ್ರೆ ದೊಡ್ಡವ್ರು ಮಾಡಿದಾಗ ಆಗುತ್ತೆ, ದೊಡ್ಡವ್ರು ಮಾಡಿದ್ರೆ ಚಿಕ್ಕವ್ರು ಮಾಡಿದಾಗ ಆಗೋದಿಲ್ಲ. ಅದರಿಂದಾಗಿಯೇ ಇವತ್ತು ನಾನು ಚಿಕ್ಕವನು ತಾನ್ಮ, ದಯವಿಟ್ಟು ನನಗೆ ಚಾನ್ಸ್ ಕೊಡು. ಇದೇ ರೀತಿಯೇ ದ್ರೌಪದಿ ಸ್ವಯಂವರ ಕಾಲಕ್ಕಾಗಿತ್ತು. ಧನುಸ ಮತ್ತೆ ಅಂತ ನಾನು ಭೇದ ಮಾಡಿದ್ರೆ ಏನು ಮಾಡ್ತೀವಿ ಅಂತ ಹೇಳಿದಾಗ ನಾನು ಮಾಡ್ತೇನೆ ಅಂತ ಹೇಳಿದ್ದು ಭೀಮಸೇನವರು ಬಿಟ್ಟಿತ್ತು. ಇಲ್ಲೂ ಬಿಡ್ತಾ ಇದ್ದಾರೆ, ಅಣ್ಣ ನನಗೆ ಅವಕಾಶ ಕೊಡು, ಖಂಡಿತ ಅವನು ಕೊಲ್ತು ಇನ್ನೊಂದು ಪ್ರತಿಗೆ ಮಾಡ್ತಾರೆ, ಕೊಂದೇ ಕೊಲ್ತೇನೆ ಕರ್ಣನನ್ನು. ಜೊತೆಗೆ ಒಂದೇನು ಸೇರಿಸ್ತಾರೆ, ಹಲೋ ಕರ್ಣ ನನ್ನ ಮಗ ಅಭಿಮನ್ಯುವನ್ನು ನೀವೆಲ್ಲರೂ ಸೇರಿ ಮೋಸದಿಂದ ಕೊಂದಿರ ಇಲ್ದ ಕೊಂದಿದ್ದೀರಿ, ನಾನು ಪ್ರತಿಜ್ಞೆ ಮಾಡ್ತೇನೆ ನಿನ್ನ ಮಗ ವೃಷಸೇನನ್ನು ನಾನು ಎದುರಿಗೆ ಕೊಲ್ತೇನೆ ಅಂತ ಹೇಳ್ತಾ ರೋಡ್ ಚಲಕ್ಕೆ ಕೊಂದು ಹಾಕ್ತೇನೆ. ನೀವು ಹೇಳಿಗಳು, ನಾನು ವೀರ ಅಂತ ತೋರಿಸಿದನಂತೆ ಕರ್ಣ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾನೆ. ಕರ್ಣನಿಗೆ ಭಯ ಶುರುವಾಯಿತು. ಈಗ ಅರ್ಜುನ ಬಂದುಬಿಟ್ಟಿದ್ದಾನೆ, ಅಕಸ್ಮಾತ್ ಏನಾದರೂ ಯುದ್ಧ ನಡೆದು ಕೃಷ್ಣ ಏನಾದರೂ ಉಪಾಯ ಮಾಡಿ ಆ ಶಕ್ತಾಯುಧ ಹಾರಿಸಿಬಿಟ್ರೆ, ರಥನ ಎತ್ಕೊಂಡು ಹೋಗಿಬಿಟ್ರೆ ಏನಾಗುತ್ತೆ? ಕರ್ಣ ಓಡೋಗ್ಬಿಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕರ್ಣ ಹೋಗಿಬಿಟ್ಟು ಬೇರೆ ರಥ ಹತ್ಕೊಂಡು ಬರ್ತಾನೆ. ಅದು ರಿಸರ್ವ್ ಮಾಡ್ಕೊಂಡಿರ್ತಾನೆ, ತನ್ನ ರಥವನ್ನು ಕಾಪಾಡ್ಕೋಬೇಕು. ಕೆಲವರು ಇರ್ತಾರೆ ಉಪಯೋಗಿಸೋರು ಬಂದು ಕಾಪಾಡೋದು ಜಾಸ್ತಿ ಆಗಿಬಿಟ್ರೆ ಹಾಗೋ ಹಾಗೆ, ನಮ್ಮ ಕಾರು ಅಂತ ಗ್ಯಾರೇಜ್ ಬಿಟ್ಟು ತೆಗೆದ ಹೋದ್ರೆ ಏನಾಗುತ್ತೆ? ಅಲ್ಲೇ ಬ್ಯಾಟ್ರಿ ಡೌನಾಗಿ ಹೋಗುತ್ತೆ. ಆ ಥರ ಆಗುತ್ತೆ ಅಷ್ಟೇ. ಕರ್ಣನಿಗೆ ನಂಬಿಕೆ ಇಲ್ಲ, ತನ್ನ ಮೇಲೆ ನಂಬಿಕೆ ಇಲ್ಲ. ಆ ಕ್ಷಣಕ್ಕೆ ಮತ್ತೆ ಯುದ್ಧ ಮುಂದುವರಿತಾ ಇದೆ. ಆ ಸಾಯಂಕಾಲದ ಹೊತ್ತು ಬಂತಾಗಲೇ ಏನು ರೆಸ್ಪಾನ್ಸೇ ಇಲ್ಲ, ಜಯದತ್ತ ಟ್ರೇಸ್ ಔಟೇ ಆಗಿಲ್ಲ ಫಸ್ಟ್ ಇನ್ನೂ ಕೂಡ. ಆಗಲೇ ಸೂರ್ಯ ಲೋಹಿತ ಅಜಿತೇ ಅಶ್ವತ್ಥಾವರ ಯುದ್ಧಕ್ಕೆ ಬರ್ತಾರೆ. ಅರ್ಜುನ ವರ್ಷ ದ್ರೋಣ ಅಶ್ವತ್ಥ ಯುದ್ಧ ನಡೀತಾ ಇದೆ. ಅಶ್ವತ್ಥ ಅವರು ಹೇಳಿ ಕೇಳಿ ರುದ್ರಾವತಾರ, ಜೊತೆಗೆ ಅಪ್ಪನ ಪ್ರತಿಜ್ಞೆ ಉಳಿಸ್ಬೇಕು, ದುರ್ಯೋಧನೆ ಸ್ಯಾಟಿಸ್ಫೈ ಮಾಡಬೇಕು, ಜೋರಾಗಿ ಯುದ್ಧ ಮಾಡ್ತಿದ್ದಾರೆ. ಕೃಷ್ಣ ನೋಡ್ತಾ ಇದ್ದಾನೆ, ಅಜಿತೇತು ದ್ರೋಣತನಯೇ ಅಹತೇತು ಜಯದ್ರಥೆ ಲೋಹಿತಾಯತಿ ಭಾಸ್ಕರೇ. ಅಶ್ವತ್ಥ ಅವರು ಸೋತಿಲ್ಲ, ಆ ಜಯದ್ರಥ ಸತ್ತಿಲ್ಲ, ಸೂರ್ಯ ಕೆಂಪಾಗ್ತಿದ್ದಾನಾಗ್ಲೇನೆ. ಅರ್ಜುನ ಪ್ರತಿಜ್ಞೆ ಬಂದಿದೆ, ಈಗ ಏನು ಮಾಡಬೇಕೀಗ? ಒಂದು ಕ್ಷಣ ಅರ್ಜುನಶ್ಚ ಜಯಾಕಾಂಕ್ಷಿ ಸಸರ್ಜ ತವ ಉಚ್ಚಿತಂ. ಕೃಷ್ಣ ಕತ್ತಲೆ ಸೃಷ್ಟಿ ಮಾಡಿದಂತೆ ಸೂರ್ಯ ಕಾಣ್ತಾನೆ, ಎಲ್ಲ ಮಾಡಿಬಿಡ್ತಾನೆ ಕೃಷ್ಣ. ಅದಕ್ಕೆ ಚಕ್ರ ಅಡ್ಡಿಟ್ಟ ಅಂತ ಹೇಳೋದು ಪದ್ಧತಿ ಉಂಟು. ಆದರೆ ಆಚಾರ್ಯ ಚಕ್ರ ಅಡ್ಡ ಬರೆಯೋದಿಲ್ಲ, ಮತ್ತು ವೇದವ್ಯಾಸರು ಬರೆಯೋದಿಲ್ಲ. ಸಸರ್ಜ ತವ ಊರ್ಜಿತಂ, ಕತ್ತೆ ಹೇಗೆ ಸೃಷ್ಟಿ ಮಾಡಿದ ಕೃಷ್ಣ ಗೊತ್ತಾ? ಬಹಳ ಸಿಂಪಲ್. ಸೂರ್ಯ ಬೆಳ್ಕೊಡೋದು ಯಾರಿಂದ? ಅದಾದಿತ್ಯ ಗತಂ ತೇಜ ಜಗದ್ಭಾಸಯ ತೇಖಿಲಂ ಯಚ್ಚಂದ್ರಮಸಿ ಹೆಚ್ಚಾಗ್ನವು ತತ್ತೇಜೋ ವಿಧಿ ಮಾಮಕ. ಒಳಗಿರ್ತಕ್ಕಂಥ ಭಗವಂತ ಬೆಳಕು ಕೊಡ್ತಿರೋದು. ಇವತ್ತು ಬಲ್ಬ್ ಬೆಳ್ಕೊಡೋದಿಲ್ಲ, ಕರೆಂಟ್ ಬೆಳ್ಕೊಡೋದು. ಬಲ್ಬ್ ಬೆಳ್ಕೊಡೋದಿಲ್ಲ, ನೀವು ಬಲ್ಬ್ ಆರಿಸ್ಬೇಕಾದ್ರೆ ಬಲ್ಬ್ ಹೊಡಿಬೇಕಾಗಿಲ್ಲ, ಸ್ವಿಚ್ ಆಫ್ ಮಾಡಿದ್ರೆ ಮುಗಿದೋಯ್ತದೆ. ಸೂರ್ಯ ಬಲ್ಬ್ ಅಷ್ಟೇ, ಭಗವಂತ ಕರೆಂಟು. ಆದ್ದರಿಂದ ಯಾವ ಕೃಷ್ಣ ಹೇಗಂತಾರೆ, ಪೂರ್ತಿ ಸೂರ್ಯ ಕಾಣೋದೇ ಇಲ್ಲ. ಅನೇಕರು ಏನು ಹೇಳ್ತಾರೆ, ಎಲ್ಲ ಮಹಾಮೂರ್ಖರಿದ್ದಾರೆ ಸಂಶೋಧಕರು ನಮ್ಮರು. ನಿಜವಾಗ್ಲೂ ಏನಾಗಿತ್ತು ಗೊತ್ತಾವತ್ತು? ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗಿತ್ತು ಅಂತ ಹೇಳ್ತಾರೆ. ಸಂಪೂರ್ಣ ಸೂರ್ಯಗ್ರಹಣವಾಗಿತ್ತು, ಯಾರಿಗೂ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರೆ. ದಡ್ಡಾವತ್ತು ಅಮಾವಾಸ್ಯ ಅಲ್ಲ, ಅಷ್ಟಮಿ ಅವತ್ತು, ಅವತ್ತೇ ಸೂರ್ಯಗ್ರಹಣ ಆಗುತ್ತೆ ಲೆಕ್ಕ ಹಾಕಿ. ಜ್ಯೋತಿಷ್ ಶಾಸ್ತ್ರ ಕೂಡ ಗೊತ್ತಿಲ್ಲ ಇವರಿಗೆಲ್ಲ. ಒಂದು 80 ವರ್ಷದ ಕಡೆಗೆ ಇಲ್ಲಿ ವಿಜಯವರ್ ಮಿಥಿಕ್ ಸೊಸೈಟಿಯಲ್ಲಿ ಬಹಳ ಸೆಮಿನಾರ್ ಆಯ್ತಾಗ ಎಷ್ಟೊತ್ತು ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ, ಅವ್ರು ಸೂರ್ಯಗ್ರಹಣ ಆಗಿತ್ತು ಅಂತ ಹೇಳ್ಬಿಟ್ಟು. ಅಷ್ಟಮಿ ಅಂತ ವೇದವ್ಯಾಸರು ಬಾಯಿಬಿಟ್ಟು ಹೇಳ್ತಿದ್ದಾರೆ, ಅಷ್ಟರ ಗೊತ್ತಾಗಬಾರ್ದೆ ಇವರಿಗೆ. ಇನ್ನು ಮುಂದೆ ಬರುತ್ತೆ ಅಲ್ಲಿ ಏನಾಗುತ್ತೆ ಅಂತೇಳಿ. ಅಂದರೆ ಸಂಶೋಧಕರು ಅಂದರೆ ಎಷ್ಟು ಉಚಿತಾರ ಮಾಡ್ತಾರೋ ಸಾಕ್ಷಿ ಇದು. ಮತ್ತೆ ಯಾಕಾಯಿತು ಅಂದರೆ ಕೃಷ್ಣನ ಮಹಿಮೆ ಒಪ್ಲಕ್ಕೆ ತಯಾರಿಲ್ಲ, ಅದಕ್ಕೆ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಅಷ್ಟೇ. ಸೂರ್ಯಗ್ರಹಣ ಅಲ್ಲ, ಕೃಷ್ಣ ಮಾಡಿದ ಗ್ರಹಣ. ಆ ಕ್ಷಣ ಏನಾಯಿತು? ಓ ಸೂರ್ಯ ಮುಳಿದ ಅಂತ ತಿಳ್ಕೊಂಡ್ಬಿಟ್ಟು ದುರ್ಯೋಧನ ಭಾರಿ ಖುಷಿ. ಅರ್ಜುನ ಸತ್ತ ಅಂತ ಭಾರಿ ಆಶ್ಚರ್ಯ ಅವರಿಗೆ. ಸೂರ್ಯ ಮುಳುಗಿದ, ಅರ್ಜುನ ಸತ್ತ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅರ್ಜುನ ಅಗ್ನಿಪ್ರವೇಶ ಮಾಡಬೇಕಲ್ಲ, ಈಗ ಅರ್ಜುನ ಶುರು ಮಾಡಿಬಿಟ್ಟು ಅಗ್ನಿಪ್ರವೇಶ. ಕೃಷ್ಣ ಸುಮ್ಮನೆ ಇದ್ದಾನೆ, ಅಗ್ನಿಪ್ರವೇಶಕ್ಕೆ ಏರ್ಪಾಟಾಗ್ತಾ ಇದೆ. ದುರ್ಯೋಧನ ಅದಕ್ಕೆಲ್ಲ ತಯಾರು ಮಾಡ್ತಾನೆ, ಬೇಕಾಟ್ ಮಾಡಿಕೊಡ್ತಾನೆ, ಇಮಿಡಿಯೇಟ್ ರೆಡಿ ಎಲ್ಲ ಕೂಡ. ಸಾಯುವರಿಗೆ ಹಗ್ಗ ಕೊಡಲಿಕ್ಕೆ ತಯಾರು ಅಷ್ಟೇ ಅವರು. ಆ ಕ್ಷಣಕ್ಕೆ ಎಲ್ಲ ಸೇರಿದ್ದಾರೆ. ಚೇತ್ರದ ಸುಮ್ಮನೆ ಕೂಡಬಾರದೆ ದಡ್ಡ ಅವನು ನೋಡ್ಲಿಕ್ಕೆ, ಅವನು ಬಂದಂತೆ ಎಂಜಾಯ್ ಮಾಡಬೇಕಂತ ಬಂದಂತೆ. ಅದನ್ನೇ ಕೃಷ್ಣ ಮಾಡಿದ್ದೀಗ. ಅವನು ಬಂದಿದ್ದಾನೆ, ಅರ್ಜುನ ನಿಂತ್ಕೊಂಡಿದ್ದಾನೆ, ಅಗ್ನಿಪ್ರವೇಶ ಮಾಡಿ ಚಿತೆ ಉರಿತಾ ಇದೆ, ಜಯದ್ರಥ ನೋಡ್ತಾ ನಿಂತಿದ್ದಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ತಗೋ ಗಾಂಡೀವ ಅಂತ ಹೇಳ್ತಾನೆ. ತಗೋದು ಕೃಷ್ಣ ಸೂರ್ಯ ಮುಡಿಗೆ ತಗೋ, ಸುಮ್ಮನೆ ಗಾಂಡೀವ ತಗೋ, ಬಾಣ ಇಡೋದ್ರೊಳಗೆ ಅರ್ಜುನ ಬಾಣ ಇಟ್ಬಿಡ್ತಾರೆ. ಉಳಿದ ಸುಮ್ಮನೆ ನೋಡಿ ಏನು ಮಾಡ್ತಾನೆ ಗೊತ್ತಿಲ್ಲ ಯಾರಿಗೂ. ಅರ್ಜುನ ಹಾರ್ತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ಸರಿಯಾಗಿ ಗುರಿ ಇಟ್ಟಿದೆಯಾ ಈಗ ನೋಡಿ. ಜಯದ್ರಥ ನೋಡ್ತಿದ್ರು ಅವ್ನು ತಲೆ ಹಾರಿಸು ಅಂತ ಹೇಳ್ತಾರೆ. ಅವ್ನು ತಲೆ ಹಾರಿಸಿ ಕೃಷ್ಣ ಸೂರ್ಯ ಆ ತಲೆ ಯೋಚನೆ, ನಿನ್ನ ತಲೆ ನಾನು ಕಾಯ್ತೇನೆ, ಅವನ ತಲೆ ಒದ್ದು ಹೊಡೆದಾಕು ಅಂತ ಹೇಳ್ತಾನೆ. ಅರ್ಜುನ ತಕ್ಷ್ಟ ಬಾಣ ಹೊಡಿತಾನೆ. ಆಗ ಅಂತಿಂತ ಬಾಣ ಹೊಡೆದ ನಡೆಯೋದಿಲ್ಲ. ರುದ್ರದೇವರು ಕೊಟ್ಟ ಪಾಶುಪಥ ಒಂದು ಭಾಗವನ್ನು ಪ್ರಯೋಗ ಮಾಡ್ತಾನೆ, ತಕ್ಷ್ಟ ತಲೆ ಆಕಾಶಕ್ಕೆ ಹಾರಿತು. ಕೃಷ್ಣ ಹೇಳ್ತಾನೆ, ಅರ್ಜುನ ತಲೆ ಅಲ್ಲಿ ಸ್ವಲ್ಪ ಇಟ್ಟಿರು, ಅಲ್ಲೇ ತಲೆ ಇಟ್ಟಿರು ಅಂತ ಹೇಳ್ತಾನೆ. ಒಂದು ಕತೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ ಭಗವಂತ. ಕತೆ ಹೇಳ್ತಾನಂತ ಆ ಸಮಯದೊಳಗೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ಕೃಷ್ಣನ್ ನೋಡಬೇಕು, ರಣರಂಗದಲ್ಲಿ ಗೀತೋಪದೇಶ, ಇಲ್ಲಿ ಅರ್ಜುನಿಗೆ ಕಥಾ ಪ್ರವಚನ ಮಾಡ್ತಿದ್ದಾರೆ ಭಗವಂತ. ನೋಡು ಅರ್ಜುನ, ಇವನಪ್ಪ ಇದ್ದಾರೆ ರುದ್ರಕ್ಷತ್ರ ಅಂತಿದ್ದಾನೆ. ಅವನು ಕುರುಚಿ ಯಾವುದೋ ಒಂದು ಭಾಗದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಸಂಧ್ಯಾನೆ ಮಾಡ್ತಾ ಕೂತಿದ್ದಾನೆ. ಅವನೀಗ ಗೊತ್ತಾಯ್ತಾ, ಅವನು ಇವನು ವರ ಕೊಟ್ಟಿದ್ದಾರೆ ಮಗನಿಗೆ. ಏನಂತ ವರ ಗೊತ್ತೇನು? ನನ್ನ ಮಗನ ತಲೆಯನ್ನು ಯಾರ ಕೆಳಗೆ ಬಿಡಿಸ್ತಾರೋ ಅವರ ತಲೆ ಸಾಗರ ಹೋಳಾಗಲಿ ಶಾಪ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ ಈಗ ಅರ್ಜುನ ತಲೆ ಏನಾಗೋದಿಲ್ಲ, ರಾಕ್ಷಸರ ವರಕ್ಕೆ ಇವನೇನಾಗುತ್ತೆ ಅರ್ಜುನನಿಗೆ, ಅವನ ತಲೆನೇ ಹೋಗ್ಬೇಕು ಈಗ. ಗೊತ್ತಾಯ್ತಾ, ಅದಕ್ಕೆ ಈ ತಲೆ ಇದೆಯಲ್ಲ, ಈ ತಲೆನ ಸೀದಾ ಅಲ್ಲಿಗೆ ಹೋಗಿ ಅವ್ರ ಕೈಯ್ಯ ಗಳ ಮಾಡು ಅಂತ ಹೇಳ್ತಾರೆ. ಅವನೇನು ಮಾಡ್ತಿದ್ದಾನೆ ಗೊತ್ತಾ, ಈಗ ಸಂಧ್ಯಾವನೆ ಮಾಡ್ತಾ ಸೂರ್ಯರ ಕೈ ಹಿಡ್ಕೊಂಡಿದ್ದಾನಂತ ನಮಗೆ ನಾಚಿಕೆ ಆಗಿಬಿಡ್ತಾರೆ. ರಾಕ್ಷಸರು ಸಂಧ್ಯಾವನೆ ಮಾಡ್ತಾರಲ್ಲ, ನಾ ಅದನ್ನು ಮಾಡೋದಿಲ್ಲ ಅಂದರೆ ರಾಕ್ಷಸರಿಗಿಂತ ಹೋಪ್ಲೆಸ್ ಆಗುತ್ತೆ. ಹಿಡ್ಕೊಂಡಿದ್ದಾನೆ ಅಲ್ಲಿ ಬೀಳಿಸು ಅಂತ ಹೇಳ್ತಾನೆ. ಇದೆಲ್ಲ ಯಾರು ಹೇಳ್ಕೊಟ್ರು ಕೃಷ್ಣನಿಗೆ? ವಿಶ್ವತ ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋಬಾಹುತ ವಿಶ್ವತಸ್ಪ. ಅವನು ಎಲ್ಲಿದ್ದಾರೆ ಏನು ಮಾಡ್ತಾನೆ ಹೇಗೆ ಗೊತ್ತಿರಬೇಕು, ಲೆಕ್ಕ ಇರಬೇಡಿ. ನಾವೇನು ಮಾಡ್ತೇವೆ ಗೊತ್ತಿರೋದಿಲ್ಲ, ಅವನು ಈ ಮಾಡ್ತಿದ್ದಾನೆ ಕೈಗೆ ಈ ಬೀಳಿಸ್ಬೇಕು ನೀನು ಅದನ್ನು. ಅರ್ಜುನ ಎಂಥ ಜ್ಞಾನಿ, ಪಾಶುಪತಾಸ್ತ್ರ ತಗೋತಾನೆ ಹೊಡಿತಾನೆ ಸೀದಾಗಿ ಅವನ ಕೈಲಿ ಬಿತ್ತಂತೆ. ಇಂಥ ಅರ್ಜುನನಿಗೆ ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾನೆ, ಅರ್ಜುನ ಹೇಗೆ ಯುಟಿಲೈಸ್ ಮಾಡ್ತಾನದು. ಮತ್ತು ಎಲ್ಲೋ ಇರೋ ವಾದಿಗಳನ್ನು ಟೀಕಾರ್ಯರು ಖಂಡನ ಮಾಡ್ತಾರಲ್ಲ, ಹಾಕಿ ಸೀದ ಹೋಯಿತು ಅವನ ಕೈಯಲ್ಲಿ ಬಿತ್ತು. ಅವನಿಗೆ ಗಡಿಬಿಡಿ ನೋಡಿದ ರಕ್ತ ಕೆಳಬಿಸಾಕಿದೆ. ತನ್ನ ಮಗನ ತಲೆಯೇ ಗುರುಸಿಗಲಿಲ್ಲ ಅವನಿಗೆ, ಅರ್ಥ ಆಯ್ತಾ? ತನ್ನ ಮಗನ ತಲೆಯೇ ಗುರುಸಿಗಲಿಲ್ಲ ಅಂದರೆ ಕೃಷ್ಣ ಅಲ್ಲಿಂದ ನೋಡಿದ ಕೃಷ್ಣೆಯಲ್ಲಿ ಇಲ್ಲೇ ಇರೋ ಇವನು ನೋಡೋಕ್ಕಾಗಿದ್ದಾರೆ ಜೀವ ಎಲ್ಲಿ. ಅಂದಮೇಲೆ ಜೀವ ಜೀವನೇ ದೇವ ದೇವನೇ ಎಂದು ಜೀವ ದೇವನಾಗೋದಿಲ್ಲ, ದೇವ ಜೀವನಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಕೆಳ ಬಿಸಾಕ್ತಾರೆ, ಬ್ಲಾಕ್ ಆಗಿ ಹೋಗಿಬಿಡುತ್ತ ಅಂತಲ್ಲಿ. ಅವನು ಕೊಟ್ಟವರ ಅವರಿಗೇ ಬಂಧಕ ಮಾಡಿದ ಭಗವಂತ. ಅರ್ಜುನ ಸೇಸ ಆಗಿ ಸೇಫ್ ಆಗಿಬಿಟ್ಟ. ಎರಡು ಹೋ ಅನ್ಯಾಯ ಅನ್ಯಾಯ ಅಂತ ಕೂಗ್ತಾ ಇದ್ದಾರೆ. ತಕ್ಷಣ ಸಸರ್ಜ ತಮಸೋಲ ಎಂ ಕೃಷ್ಣ ಶುಚಿ ಆಗ್ತಾನೆ. ಮತ್ತೆ ಬಂತು ಶುರುವಾದರು ಸೂರ್ಯ ಹೊಳಿತಾ ಇದ್ದಾರೆ ಒಂದೇ ಸಮನೇನೆ ಎಲ್ಲ ಹೋತು ಅದರ್ತಾ ಇದ್ದಾರೆ ಅವರು ಕೂಡ. ಅರ್ಜುನ ಬದುಕಿದ, ಜಯದ್ರಥ ಸತ್ತ. ಸೈಂಧವ ವಧೆ ಅಂದರೆ ಏನು ಗೊತ್ತಾ? ಸೈಂಧವ ವಧೆ ನಮಗೆ ಗುಂಡಾರ್ಥ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಒಂದರ್ಥ, ಉಪ್ಪಿಗೂ ಸೈಂಧವ ಅಂತ ಕರೀತಾರೆ. ಉಪ್ಪಿಗೂ ಸೈಂಧವಲವನ ಅಂತ ಕರೀತೀವಲ್ಲ. ಅರ್ಜುನ ಏನು ಮಾಡಿದ, ನಾಳೆ ಸಾಯಂಕಾಲದೊಳಗೆ ಅವರ ತಲೆ ತೆಗಿತೀರಿ ಅಂತ ಹೇಳಿದ. ಅಷ್ಟೇ ತಾನೆ, ಇವತ್ತಷ್ಟೇನೆ, ನಾಳೆಯಿಂದ ಉಪ್ಪು ಜಾಸ್ತಿ ತಿನ್ನೋದಿಲ್ಲ, ಬಿಡ್ತೀವಿ ಅಂದರೂ ಪುಣ್ಯ ಬರುತ್ತೆ ನಮಗೆ. ಉಪ್ಪು ಜಾಸ್ತಿ ತಿನ್ನೋದಿಲ್ಲ, ಉಪ್ಪು ತಿನ್ನಬಾರ್ದು. ಅನೇಕರಿಗೆ ಗೊತ್ತಿಲ್ಲ, ಉಪ್ಪು ಬರಿಕೈಲಿ ಮುಟ್ಟಿದರೆ ಮಾಂಸ ಅಂತ ಕರೀತಾರೆ ಅದು. ಅದು ಕೂಡ ಸ್ಟೀಲ್ ಪಾತ್ರೆ ಮುಟ್ಟಬಾರ್ದು, ಮತ್ತೆ ಕಟ್ಟಿಗೆ ಇದರಲ್ಲೇ ಹಾಕಿಡಬೇಕು, ಕಟ್ಟಿಗೆಯಲ್ಲೇ ಮುಟ್ಬೇಕಂತದ್ದು, ಕೈಲಿ ಮುಟ್ಟಬಾರ್ದು ಉಪ್ಪನ್ನು, ಅಷ್ಟು ತಪ್ಪದು. ಮತ್ತೆ ಮೊಸರಿಗೆ ಉಪ್ಪು ಹಾಕೋಬಾರ್ದು, ಮಾಂಸ ಆಗುತ್ತೆ ಅಂತ ಹೇಳ್ತಾರೆ. ನಾವೇನಾದ್ರೂ ಖುಷಿಯಿಂದ ಹಾಕೊಂಡ್ಬಿಡ್ತಾರೆ ಮಾಂಸ ಆದರಾಗಲಿ ಅಂತೇಳಿ, ಅವರಿಗೆ ಅರ್ಥ ಆಗೋದಿಲ್ಲ. ಮಹಾ ನಿಷಿದ್ಧ. ಯಾರಾದರೂ ಕೂಡ ಇವತ್ತು ಮೇಲುಪ್ಪು ಬಿಟ್ಟರು ಕೂಡ ಜೀವನ ಸಾರ್ಥಕ ಆಗುತ್ತೆ. ಅಡಿಗೆ ಉಪ್ಪು ಹಾಕಬೇಡಿ ಅಂತ ಹೇಳೋದಿಲ್ಲ, ಮೇಲು ಬಿಟ್ಟುಬಿಡಿ. ದಿವಸ ಇಷ್ಟು ಉಪ್ಪು ತಿಂತೀವಲ್ಲ, ಒಂದು ವಾರಕ್ಕೆ ಇಷ್ಟಾಯಿತು, ತಿಂಗಳಿಗೆ ಇಷ್ಟಾಯಿತು, ವರ್ಷಕ್ಕೆ ಇಷ್ಟು ಉಪ್ಪು ಆಗಿಬಿಟ್ಟಾಯಿತು, 10 ವರ್ಷಕ್ಕೆ ಇಷ್ಟಾಯಿತು, ಎಷ್ಟು ಬಿ ಪಿ ಕಡಿಮೆ ಆಗುತ್ತೆ ಯೋಚನೆ ಮಾಡಿ, ಎಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ಯಾವುದಕ್ಕೂ ಕಲಿಸ್ಕೋಬೇಡಿ. ಮೇಲೆ ಮೊಸರನ್ನು ಕಲಿಸ್ಕೋತಾರೆ ಸಾಮಾನ್ಯ, ಅದು ಕಲಿಸ್ಕೋಬೇಡಿ, ನಡೆದಿಸ್ ಕಷ್ಟ ಆಗುತ್ತೆ. ಆಮೇಲೆ ನೋಡಿ, ನಿಮಗೆ ಉಪ್ಪು ಹಾಕಿಡ್ತಿಲ್ಲ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಒಂದು 4 ದಿವಸ ಬಿಟ್ಟು ಅಡ್ಜಸ್ಟ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಉಪ್ಪು ಹಾಕಿದ್ರೆ ವಾಂತಿ ಆಗೋಷ್ಟು ದುಃಖ ಆಗುತ್ತೆ. ಅಷ್ಟು ಶಕ್ತಿ ಹಾಲಿ ಉಪ್ಪು ಹಾಕಬಾರ್ದು, ಅದು ಮಾಂಸ ಆಗುತ್ತೆ. ಮತ್ತೆ ಕೆಲವು ನಿಯಮಗಳು ಉಂಟು. ಸೈಂಧವನ ಕಥೆ ಕೇಳಿದ ಮೇಲೆ ನಾವು ಜೀವನದಲ್ಲಿ ಅದನ್ನು ಮಾಡಿಕೊಂಡ್ರೆ ಉಪಯೋಗ ಏನು ಗೊತ್ತಾ? ನಿಜವಾಗಲೂ ನಮ್ಮ ಆರೋಗ್ಯ ಭಾರಿ ಸುಧಾರಿಸ್ಬಿಡೋದ್ರಿಂದ ಮುಂದೆ ಒಂದು ಕಾಲಕ್ಕೆ ಸೈಂಧವನ ಹನನ ಅರ್ಜುನದಿಂದ ಆಯಿತು ಅಂದರು. ಒಂದೇ ಉಪ್ಪು ಅನ್ನೋದು ಈ ಸಂಸಾರದ ಒಂದು ಭೋಗಕ್ಕೆ ಸಂಕೇತ. ಆ ಭೋಗ ಬಿಡ್ತೀವಿ ಅಂತ ಸಂಕಲ್ಪ ಮಾಡಿದರೆ ದೇವರು ತಿಕ್ಕೇ ಸಿಗ್ತಾನೆ ಭಗವಂತ, ಮನುಷ್ಯ ಉದ್ಧಾರವಾಗ್ತಾನೆ. ಶಂಕನಾದ ಮಾಡ್ತಾರೆ, ಸಿಂಹನಾದ ಮಾಡ್ತಾರೆ, ಧರ್ಮರಾಜ ಕೇಳ್ತಾರೆ, ಆನಂದ ಪಟ್ಬಿಡ್ತಾನೆ. ಜಯದ್ರಥ ಸತ್ತ, ಅರ್ಜುನ ಸುಖವಾಗಿದ್ದಾನೆ. ಅಲ್ಲಿಗೆ ದ್ರೋಣಪರ ಮುಗಿಲಿಲ್ಲ ಇವತ್ತು. ಇನ್ನು ದ್ರೋಣಾಚಾರ್ಯ ಹೋಗಿ ಎಷ್ಟು ಜನ ಹೋಗಬೇಕು, ಘಟೋತ್ಕಚೆ ಹೋಗಬೇಕು. ದ್ರೋಣಾಚಾರ್ಯ ಏನೋ ಕಥೆ ಇದೆ. ನಾರಾಯಣಾಸ್ತ್ರ ಬೇರೆ ಆಗಬೇಕು ನಾಳೆ, ಅದಿಷ್ಟು ಕೂಡ ನಾಳೆ ಪ್ರವಚನ. ನಾರಾಯಣಾಸ್ತ್ರ ಮೋಕ್ಷಣ, ಅಲ್ಲಿ ಭೀಮಸೇನ ದೇವರ ಮಹಿಮೆ, ದ್ರೋಣಾಚಾರ್ಯ ನಿರ್ಯಾಣ, ಅದಕ್ಕೆ ಕಾರಣ ಕರ್ಣ ಪರ್ವ ಪ್ರಾರಂಭ. ನಮಗಿರೋ ದಿವಸಗಳು ಭಾರಿ ಕಡಿಮೆ, ಯುದ್ಧದ ಪರ್ವ ಇದ್ದಾಗಿದೆ, ನಮ್ಮದು ಕೂಡ ಹೆಚ್ಚು ಕಡಿಮೆ. ತಕ್ಕ ತಕ್ಕ ಅಷ್ಟೊತ್ತಿಗೆ ಮುಗಿಸ್ಬಿಡೋಕೆ ಅವ್ರ ವಧೆಗಳಾಗಬೇಕಾಗಿದೆ. ನಾಳೆ ಸರಿಯಾದ ನೋಡೋಣ ಅಂತ ಹೇಳ್ತಾ, ಈ ಸಲ ವ್ಯಾಸಮಧ್ವ ಸಂಚಿಕೆಯಲ್ಲಿ ಒಂದು ಅಪೂರ್ವವಾದ ಪುಸ್ತಕ ಪ್ರಿಂಟ್ ಆಗಿದೆ, ವಿಷ್ಣು ಚಂದ್ರಿಕಾ ಅಂತ. ಅದಕ್ಕೆ ವಿಷ್ಣು ಚಂದ್ರಿಕಾ ಅಂತೇಳಿ ಒಂದು 120 ಶ್ಲೋಕದಲ್ಲಿ ಧ್ಯಾನ ಹೇಗೆ ಮಾಡಬೇಕು ಬರೀತಾರೆ, ದೇವರು ವರ್ಣನೆ ಮಾಡ್ತಾರೆ. ಬಹಳ ಸುಂದರವಾದ ಶ್ಲೋಕಗಳು, ಅದನ್ನು ಅರ್ಥ ಸಮೇತ ಕೊಟ್ಟಿದೆ. ಬೇಕಾದರೂ ತಗೊಳ್ಬಹುದು, ಅದು ಹೊರಗೆ ಸಿಗುತ್ತೆ. ಅದ್ರ ಬೆಲೆ 5 ರೂಪಾಯಿ ಅಲ್ಲ, 10 ರೂಪಾಯಿ ಇರೋದೇ ಸ್ವಲ್ಪ ಇದೆ. ಆದ್ದರಿಂದ ಯಾರಾದ್ರೂ ಬೇಕಾದ್ರೆ ತೊಗೊಂಡ್ಬಿಡ್ಬೋದು. ಕಾರಣ ಇಷ್ಟೇ, ಹೆಚ್ಚಿನ ಕೊಡಲಿಕ್ಕಿಲ್ಲ ಅಂತ ಕಡಿಮೆ ಮಾಡ್ತಾ ಇಲ್ಲ ಅಷ್ಟೇ. ಬೇಕಾದವರು ತೊಗೊಳ್ಬೋದು, ಹೊರಗೆ ಸಿಗುತ್ತೆ. ಮತ್ತೆ CD ಮಹಾಭಾರತ CD DVD ಸಿಗುತ್ತೆ. ಅನೇಕರು ಕೇಳ್ತಾರೆ, ಇಡೀ ಮಹಾಭಾರತ ಇದೆ, 160 ಗಂಟೆ ಪ್ರವಚನ ಅದರಲ್ಲಿದೆ. ಇಲ್ಲಿ 2 ದಿವಸ ಹೇಳಿದ್ದನ್ನು ವಾರಗಟ್ಟಲೆ ಹೇಳಿರೋ ವಿಷಯ ಇದೆ. ಬೇಕಾದರೂ ಉಪಯೋಗ ಮಾಡಿಕೊಳ್ಬಹುದು. ನಾಳೆ ಸಾಯಂಕಾಲ ಸರಿಯಾಗಿ 5:30 ಗಂಟೆಗೆ ಪ್ರವಚನ ಇರುತ್ತೆ. ವಿದ್ವಾಂಸರಾದ ಡಿ ರಾಮಾಚಾರ್ಯರಿಂದ ಮಧ್ವ ಸಿದ್ಧಾಂತದಲ್ಲಿ ತಾರತಮ್ಯ ಅನ್ನೋ ವಿಚಾರದ ಪ್ರವಚನ ಇರುತ್ತೆ. 2:30 ಸರಿಯಾಗಿ ಬರಬೇಕು. 6:30 ಈ ದ್ರೋಣ ಪರ್ವ ಮುಂದುವರೆದು ಕರ್ಣ ಪರ್ವ ಪ್ರಾರಂಭವಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.